நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பத்மமகாபுராணதல்லி ஸ்ரீ வேதவியாசதேவரு தாவே ரச்சனை மாடிதந்த ஸ்ரீமத் ಭಾಗವತಕ್ಕೆ ಎಷ್ಟೆಲ್ಲ ಮಹಾತ್ಮ್ಯ ಇದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಮೊದಲ ಅಧ್ಯಾಯದ ಫಲಶ್ರುತಿಯಾಗಿ ಆ ಒಬ್ಬ ವ್ಯಕ್ತಿ ಮಾತೃಗಾಮಿಯಾದಂಥ ದೊಡ್ಡ ಅಪರಾಧವನ್ನು ಮಾಡಿದ. ಅದು ಸಾಮಾನ್ಯ ಅಪರಾಧವಲ್ಲ, ಅಂಥ ಅಪರಾಧಕ್ಕೂ ಸಹ ಪ್ರಾಯಶ್ಚಿತ್ತವನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಪ್ರಥಮ ಸ್ಕಂದದ ಶ್ರವಣವನ್ನು ಅವನು ಮಾಡಿದ್ದರ ಫಲ ಆ ಪಾಪವನ್ನು ಕಳ್ಕೊಂಡು ಸದ್ಗತಿ ಹೋಗಲಿಕ್ಕೆ ಅನುಕೂಲ ಆಯಿತು. ಪಾಪ, ಅದಕ್ಕೆ ಪರಿತಾಪ, ಆಮೇಲೆ ಪ್ರಾಯಶ್ಚಿತ್ತ, ಅದರಿಂದ ಪರಿಹಾರ. ಈ ಹಿನ್ನೆಲೆಯಲ್ಲಿ ಆ ಕಥೆ ಬಹಳ ಅರ್ಥವತ್ತಾದ ಕಥೆ. ಅನಂತರ ಅದಕ್ಕೂ ಅದಕ್ಕೂ ಸಂಬಂಧವನ್ನು ಕೂಡ ನೋಡಿದ್ದೇವೆ. ಎರಡನೇ ಸ್ಕಂದದ ಮಹತ್ವವನ್ನು ಹೇಳ್ತಾ ಒಬ್ಬ ವೈಶ್ಯ ಸುದರ್ಶನ ಅಂತಕ್ಕಂಥ ಹೆಸರು, ಭೂರಿ ವಿಶ್ರುತ, ತುಂಬ ಚೆನ್ನಾಗಿ ಶಾಸ್ತ್ರವನ್ನು ಕೇಳಿದವನು. ಆಗಿನ ಕಾಲಕ್ಕೆ ವೈಶ್ಯರಿಗೆ ಶಾಸ್ತ್ರಾಧಿಕಾರ ಕೂಡ ಇತ್ತು, ದ್ವಿಜರಿಗೆ ವೇದಾಧಿಕಾರ ಕೂಡ ಇತ್ತಲ್ಲ. ಭೂರಿ ವಿಶ್ರುತ, ತುಂಬ ಅಧ್ಯಯನ ಮಾಡಿದವನು. ಅದರ ಫಲದಿಂದಾಗಿ ದಾನ ಧರ್ಮಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು. ತಿಳಿದವರು ದಾನ ಮಾಡ್ತಾರೆ, ತಿಳಿದೇ ಇದ್ದವರು ದಾನ ಮಾಡ್ತಾರೆ. ತಿಳಿದೇ ಇದ್ದವರ ದಾನಕ್ಕೆ ಫಲ ತುಂಬ ಕಡಿಮೆ, ತಿಳಿದು ಮಾಡಿದಾಗ ದಾನ ತುಂಬ ಜಾಸ್ತಿ. ಆದರೆ ತಿಳಿದವರು ದಾನ ಮಾಡೋದ ಪದ್ಧತಿ ಭಾರಿ ಕಡಿಮೆ, ಆದ್ದರಿಂದಾಗಿ ಇನ್ನೂ ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಇವನಿಗೆ ಅವಕಾಶ ಇದೆ, ಉಪಯೋಗಿಸೋದಿಲ್ಲ. ಅವರಿಗೆ ಅದು ಫಲ ಪಡೆಯುವ ಯೋಗ್ಯತೆಯೇ ಇಲ್ಲ. ಭಗವಂತ ಹೇಳ್ತಾನೆ, ಒಂದೇ ಒಂದು ಕೆಲಸವನ್ನು ಜ್ಞಾನ ಇದ್ದು ಮಾಡೋದಕ್ಕೂ ಜ್ಞಾನ ಇಲ್ಲದೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸಾಮಾನ್ಯರಾದ ವ್ಯಕ್ತಿ ಮಾಡ್ತಕ್ಕಂಥ ಕರ್ಮಕ್ಕೆ ಭಾರಿ ಕಡಿಮೆ. ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಂ. ದೊಡ್ಡ ಕೆಲಸವನ್ನೇ ಮಾಡ್ದ, ಜ್ಞಾನ ಇಲ್ಲ, ಫಲ ತುಂಬ ಕಡಿಮೆ. ಆದರೆ ಚಿಕ್ಕ ಕೆಲಸ ಮಾಡಿದ ಜ್ಞಾನ ಭಾರಿ ಜಾಸ್ತಿ ಇದೆ, ಫಲ ತುಂಬ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ತುಂಬ ಜ್ಞಾನ, ತುಂಬ ದೊಡ್ಡ ಕೆಲಸ ಮಾಡಿದ್ರಂತೂ ಭಾರಿ, ಇನ್ನೂ ಜಾಸ್ತಿ ಫಲ. ಇದರ ಅರ್ಥ ಜ್ಞಾನದಿಂದಾಗ ವ್ಯತ್ಯಾಸ ಇದೆ. ಜ್ಞಾನ ಮೇ ಸಾಲ್ ದಿ ಡಿಫ್ರೆನ್ಸ್ ಅಂತೀವಲ್ಲ, ಜ್ಞಾನ ಒಂದರಿಂದಾಗಿ ಆಗತಕ್ಕಂಥ ವಿಶಿಷ್ಟವಾದಂತಹ ಒಂದು ಫಲ ವ್ಯತ್ಯಾಸವನ್ನು ಹೇಳ್ತಾರೆ. ಅದರಿಂದಾಗಿ ನಿತ್ಯ ಅನೇಕ ದಾನ ಮಾಡ್ತಾ ಇದ್ದ, ವಿಶೇಷ ಸಂಕಲ್ಪವನ್ನು ಮಾಡ್ದ, ಪ್ರತಿನಿತ್ಯ 100 ಗೋದಾನ ಮಾಡ್ತೇನೆ ಅಂತೇಳಿ ಪ್ರತಿನಿತ್ಯ 100 ಗೋದಾನದ ಒಂದು ವಿಶಿಷ್ಟವಾದ ವ್ರತವನ್ನು ಪಡೆದ. ಇದೆಲ್ಲ ನಮಗೆ ಮೊದಲೇ ತಿಳಿದಂತೆ ದಾನ ಧರ್ಮಾದಿಗಳೆಲ್ಲ ಐಚ್ಛಿಕ ಅಂತ ತಿಳಿದವರು ಗುಂಪು ಒಂದು, ಇನ್ನೂ ಸಣ್ಣ ಪುಟ್ಟ ದಾನ ಮಾಡಬಹುದು, ದೊಡ್ಡ ದಾನಗಳೆಲ್ಲ ನಮಗೆಲ್ಲ ಅಂತ ತಿಳ್ಕೊಂಡದ್ದು ಇನ್ನೊಂದು, ಅದು ತಪ್ಪೋದು. ನಮ್ಮ ಯಥಾಶಕ್ತಿ ಅಂದರೆ ಸಾಧನೆ ಮಾಡೋದಕ್ಕೆ ಹೊರಟಾಗ ವಿದ್ಯಾರ್ಥಿ ಬರೀಬೇಕಾದರೆ ತನ್ನ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಉಪಯೋಗಿಸ್ಬೇಕು. ಯಾಕೆ ಅವನು ಏನು ಮಾಡ್ತಾನೆ ಅವನ ಲೈಫ್ ಸೆಟ್ಲ್ ಆಗುತ್ತೆ. ಅದರಿಂದ ಒಂದು ಮಾರ್ಕ್ಸ್ ಕಡಿಮೆ ಸೆಕೆಂಡ್ ಕ್ಲಾಸಿಗೆ ಹೋದ ಎಷ್ಟು ಡಿಫರೆನ್ಸ್ ಆಯಿತು ಅವನಿಗೆ, ಒಂದು ಮಾರ್ಕ್ಸಿಂದ ಥರ್ಡ್ ಕ್ಲಾಸಿಗೆ ಹೋದ ಎಷ್ಟು ಡಿಫರೆನ್ಸ್ ಆಯಿತು. ಅದಕ್ಕೆ ವಿಶ್ವ ಪ್ರಯತ್ನ ಮಾಡಿ ಹೇಗೆ ತನಗೆ ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಳ್ತಾನೋ ಅದನ್ನೇ ಶಾಸ್ತ್ರ ಹೇಳುತ್ತೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಬೆಸ್ಟ್ ಆಪರ್ಚುನಿಟಿ ದೇವರು ಕೊಟ್ಟಿರೋದು ನಮಗೆ ಅಂತ ಅವಕಾಶವನ್ನು ಪಡೆಯೋದು, ಉಪಯೋಗ ಮಾಡಿಕೊಳ್ಳೋದು ಜಾಣತನ. ಅದಕ್ಕೆ ಇಂಥ ಜ್ಞಾನಿಗಳಾದವರೆಲ್ಲ ಏನು ಮಾಡ್ತಾಯಿದ್ರು, ತುಂಬ ತುಂಬ ಸಾಧನೆ ಮಾಡಬೇಕು ಅಂತ ಹೆಚ್ಚು ಗೋದಾನದ ಸಂಕಲ್ಪ ಮಾಡಿ. ಎಲ್ಲ ದಾನಕ್ಕೂ ಮಹತ್ವ ಇದೆ, ಗೋದಾನಕ್ಕೆ ಭಾರಿ ಮಹತ್ವ ಇದೆ. ಏಕೆಂದರೆ ಬೇರೆ ಯಾವ ದಾನ ಮನೆ ಕೊಡ್ತಾರೆ ಮತ್ತೆ ಮನೆ ಬೆಳೆಯೋದಿಲ್ಲ, ಆ ಮನೆ ಹಾಗೆ ಹಾಳಾಗುತ್ತೆ ಇರುತ್ತೆ, ಏನೂ ಆಗೋದಿಲ್ಲ. ಆದರೆ ಗೋವುಗಳು ಹಾಗಲ್ಲ, ಅದರ ಸಂತತಿ ಅದರ ಸಂತತಿ ಅದರ ಸಂತ ಬೆಳೀತಾ 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 ಎಷ್ಟು ದಿವಸ ಬೇಕಾದ್ರೂ ಬೆಳಿಬಹುದು. ಅದು ಹೇಗೆ ಬೆಳೆಯುತ್ತಾ ಹೋಗುತ್ತಲ್ಲ, ಒಂದೊಂದು ಗೋವನ್ನು ದಾನ ಮಾಡಿದಾಗ ಅದರ ಮೈ ಮೇಲೆ ಎಷ್ಟು ರೋಮ ಇರುತ್ತೆ. ಒಂದೊಂದು ರೋಮಕ್ಕೆ 1000 ವರ್ಷದಂತೆ ಸ್ವರ್ಗಲೋಕದಲ್ಲಿರ್ತಾನೆ. ಒಂದೊಂದು ರೋಮಕ್ಕೆ ಮೈ ರೋಮ ಎಣಿಸೋಕ್ಕಾಗುತ್ತೆ, ಯೋಚನೆ ಎಷ್ಟಿರ್ಬೋದು ಅದರಲ್ಲಿ ಅಂತ ಅಂದರೆ ಎಷ್ಟು ಬರಬಹುದು ಅದರೊಳಗೆ. ಕನಕದಾಸ ಹೇಳ್ತಾರೆ, 8 ಗೇಣಿನ ದೇಹ ಅದಕ್ಕೆ 108 ಚರ್ಮದ ಹೊದಿಕೆ, ರೋಮಗಳ ಸಂಖ್ಯೆ ಅಂತೂ ಲೆಕ್ಕನೇ ಇಲ್ಲ. ಮನುಷ್ಯನಿಗೆ ಹೀಗಿದ್ದಾಗ ಅವಕ್ಕೆಲ್ಲ ಹೇಗಿರ್ಬೋದು ಪ್ರಾಣಿಗಳು. ಆದಮೇಲೆ ಒಂದು ಗೋದಾನದ ಫಲ ಅಷ್ಟಿದ್ರೆ 100 ಗೋದಾನ ಪ್ರತಿನಿತ್ಯ ಮಾಡೋದು ಅಂದರೆ ಎಂಥ ದೊಡ್ಡ ಸಾಹಸ. ಅವನು ವೈಶ್ಯ, ಧನನೂ ಇತ್ತು, ವಿಶ್ರುತ, ಜ್ಞಾನನೂ ಇತ್ತು. ಅದರಿಂದಾಗಿ ಒಳ್ಳೆ ದಾನ ಮಾಡ್ಕೋತೇನೆ ಕಾಲ ಕಳೆದ. ಕೊನೆಗೆ ಒಂದು ಕಾಲ ಬಂತು, ಸಂಕಲ್ಪ ಮಾಡೋ ಅಷ್ಟೇ ಸಾಧ್ಯವಾಯಿತು, ಗೋವುಗಳು ಇನ್ನೂ ಬಂದಿರಲಿಲ್ಲ. ಪಾರಣೆ ಕತೆ ಹೇಳ್ತಾ ಹೇಳ್ತಾ ದ್ವಾದಶಿ ಪಾರಣದ ಮಹತ್ವ ಕೂಡ ಹೇಳಿಬಿಡ್ತಾರೆ. ದ್ವಾದಶಿ ಪಾರಣೆ ಏಕಾದಶಿ ಎಷ್ಟು ಮುಖ್ಯನೋ ದ್ವಾದಶಿ ಸಕಾಲಕ್ಕೆ ಪಾರಣೆ ಅಷ್ಟೇ ಮುಖ್ಯವಾದದ್ದು. ಇಲ್ಲದೆ ಹೋದರೆ 12 ಏಕಾದಶಿಗಳ ಪುಣ್ಯ ನಾಶವಾಗುತ್ತೆ. ಆದ್ದರಿಂದ ತಪ್ಪದೇ ಮಾಡಬೇಕು ಪಾರಣೆ ಸಹ. ಅದಕ್ಕಾಗಿ ನೋಡ್ತಾನೆ ಈ ಕಡೆ ಇನ್ನೂ ಗೋವುಗಳು ಬಂದಿಲ್ಲ, ಪಾರಣೆ ಹೊತ್ತು ಮೀರ್ತಾ ಇದೆ. ಅದರಿಂದಾಗಿ ತಾನೇನು ಮಾಡಬೇಕು ಅಂತ ಯೋಚನೆ ಮಾಡಿದ. ನಾವಲ್ಲಿ ಕೇಳಿದ್ದೇವೆ ಅಂಬರೀಷನ ಕಥೆ ಕೇಳಿದ ಹಾಗೆ, ಅಲ್ಲೂ ಕೂಡ ಅಚಿತ ಅನಸಿತ ಆಪಃ ಯಥೋ ವಿದ್ವದ್ಭಿರೀರಿತಾಹ ಅಂಬಸಾ ಕೇವಲೇನೈವ ಕರಿಷ್ಯೇ ವ್ರತಪಾರಣಂ ಅಂಥೇಳಿ ಪಾರಣೆಗೆ ಒಂದು ಪರಿಹಾರ ಹೇಳಿದ್ದಾರೆ. ಅದರ ಜೊತೆಗೆ ಆತ ಯೋಚನೆ ಮಾಡಿದ, ಗೋವುಗಳ ಸಂಕಲ್ಪ ಈಗ ಮಾಡಿಬಿಟ್ಟು ಆಮೇಲೆ ದಾನ ಮಾಡಬಹುದು ಅಂತ ಯೋಚನೆ ಮಾಡಿ, ಬಹಳ ವಿಶೇಷ ಗ್ರಹಣ ಬಂದ ಕಾಲಕ್ಕೂ ಹಾಗೇನೆ ಗ್ರಹಣಾದಿಗಳು ಬಂದಿರುತ್ತೆ, ಆ ಕಾಲಕ್ಕೆ ದಾನ ಕೊಟ್ಟರೆ ಯಾರು ಜನ ಇಲ್ಲದೆ ಇರಬಹುದು, ಆಗ ಸಂಕಲ್ಪ ಮಾಡಿಟ್ಟರೆ ಅವತ್ತಿನ ಡೇಟಿಗೆ ಕೌಂಟ್ ಆಗುತ್ತೆ, ಮೊದಲೇ ಹೇಳಿದಂತೆ ಆ ಕಾಲಕ್ಕೆ ಕೌಂಟ್ ಆಗೋದ್ರಿಂದ ಅಷ್ಟು ಮಾಡಬಹುದು. ಅಥವಾ ನಮಗೆ ಸಂಪತ್ತಿಲ್ಲ, ಈಗ ದಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆ ಕಾಲಕ್ಕೆ ಸಂಕಲ್ಪಿಸಿದ ಮುಂದೆ ಬಂದಾಗ ಕೊಡಬಹುದು. ಈ ರೀತಿ ಅನೇಕ ರೀತಿಯ ಆಪ್ಷನ್ನು. ಆದರೆ ನಾವು ಅಸ್ಮಾತ್ ಬರಲಿಕ್ಕೆ ಇಲ್ಲ ಅಂತ ಅನುಸಂಧಾನ ಮಾಡಿಕೊಂಡು ಸಂಕಲ್ಪನ ಮಾಡದೆ ಹೋದರೆ ತಪ್ಪಾಗುತ್ತೆ. ಸಂಕಲ್ಪ ಮಾಡಿದರೆ ಭಗವಂತ ನಡೆಸ್ತಾನೆ, ಅದು ಬಹಳ ಇಂಪಾರ್ಟೆಂಟ್. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ, ಮುಂದೆ ಹೇಳಿದೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತೇನೆ ಅಂದ್ಕೊಂಡ್ರೂ ಕೂಡ ದೇವರು ಮಾಡಿಸಿಬಿಡ್ತಾನಂತೆ. ಅದೇ ರೀತಿ ಕೆಟ್ಟ ಕೆಲಸಗಳು ಹಾಗೇನೆ, ಅಯೋಗ್ಯರಿಗೆ ಕೆಟ್ಟ ಕೆಲಸ ಸಂಕಲ್ಪ ಮಾತ್ರದಿಂದ ಪೂರೈಸಿ ಮಹಾಪಾಪ ಗುರಿ ಆಗ್ತಾರೆ, ಒಳ್ಳೆಯವರಿಗೆ ಸತ್ಸಂಕಲ್ಪಗಳಿಂದ ಒಳ್ಳೆ ಸಿದ್ಧಿ ಬರುತ್ತೆ. ಅದಕ್ಕಾಗಿ ಗುರುಗಳ ಮಾರ್ಗದರ್ಶನ ಪಡೆದು ಸಂಕಲ್ಪವನ್ನು ಮಾಡಿದ, ಅವನ ಆಯುಷ್ಯ ಮುಗಿದಿತ್ತು, ಇನ್ನು ಗೋವುಗಳು ಬಂದೇ ಇರಲಿಲ್ಲ, ಅವನು ಸತ್ಯ ಹೋದ ಕೊನೆಗೆ. ಸಂಕಲ್ಪ ಮಾಡಿದ ಪುಣ್ಯ ಇದೆ, ಅದು ಜವಾಬ್ದಾರಿ ಮುಂದೆ ನಡೆಸಬೇಕಾದವರ ಜವಾಬ್ದಾರಿ. ತಮ್ಮ ಜನ ಆಸ್ತಿ ಏನು ಬಿಟ್ಟೋಗಿದ್ದಾನೆ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಅದರ ಸಂಕಲ್ಪ ಏನಾಗಿತ್ತು ಅದು ನಡೆಸಬೇಕು ಅಂತ ಯೋಚನೆ ಮಾಡೋದಿಲ್ಲ. ಇವರೆಲ್ಲ ವಾರಸುದಾರರು, ಇವರೆಲ್ಲ ಮನೆಯ ಒಂದು ಟ್ರಸ್ಟ್ ಇದ್ದಾಗ, ಮನೆಯೇ ಒಂದು ಟ್ರಸ್ಟ್ ಇದ್ದಾಗೆ ಅದರಲ್ಲಿ ಬಂಧ ಇದೆ, ಅದು ತಕ್ಕಂತೆ ನಡ್ಕೋಬೇಕಾದ ಜವಾಬ್ದಾರಿ ಇದೆ. ಸಾಲ ಇದ್ದರೆ ಸಾಲ ಎಲ್ಲ ತೀರಿಸಿ ಹಾಗೆ ಹಚ್ಕೋಬೇಕು, ಹಾಗೆ ಸಂಕಲ್ಪ ಮಾಡಿದರೆ ಅದನ್ನು ಪೂರೈಸಬೇಕು. ಉಳಿದ್ರೆ ತಾವು ತೊಗೊಳ್ಬೋದು ಅಷ್ಟೇ ಹೊರತು, ಅದರಲ್ಲೂ ಕೂಡ ವ್ಯವಸ್ಥೆ ಇದೆ. ಮತ್ತು ತಾವು ದಾನ ಮಾಡಬೇಕಾದ ಕಮಿಟ್ಮೆಂಟ್ ಇದೆ, ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಕೊಟ್ಟಿದ್ದೆಲ್ಲ ತಮಗೆ ಅಂತ ತಿಳ್ಕೊಂಡ್ರೆ ಎಂದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೋಟ್ಯಂತರ ಆಸ್ತಿಯನ್ನು ಪಡಿತಾರೆ, ಆಸ್ತಿ ಕೊಟ್ಟವರಿಗೆ ಒಂದು ಶ್ರಾದ್ದ ಪಕ್ಷ ಕೂಡ ಮಾಡೋದಿಲ್ಲ, ಅಷ್ಟು ಕೃತಜ್ಞರಾಗ್ತಾರೆ. ಫಲಿತಾಂಶ ಏನು ಗೊತ್ತಾ, ಸರ್ವಸ್ವನು ಕಳ್ಕೊತಾರೆ, ಅಹಿಕ ಹೋಯ್ತು, ಮತ್ತು ದ್ರೋಹ ಮಾಡಿದ ಪಾಪ ಬಂತು, ನರಕಾದ ಅನರ್ಥಕ್ಕೆ ಗುರಿ ಆಗ್ತಾರೆ. ಇದು ಅರ್ಥ ಮಾಡಿಕೊಂಡಾಗ ಯಾವುದು ಕೂಡ ಆಟೋಮೆಟಿಕ್ ಅಲ್ಲ, ಯಾವುದು ನಮ್ಮ ಸ್ವತ್ತು ಅಂತ ಜಗತ್ತಿನಲ್ಲಿಲ್ಲ, ಎಲ್ಲ ಭಗವಂತನದೇನೆ. ಈಶಾವಾಸ್ಯಮಿದಂ ಸರ್ವಂ, ಆ ಹಂತದಲ್ಲಿ ಈ ಹಣಕಾಸುಗಳೆಲ್ಲ ಕೈಯಿಂದ ಕೈ ಬದಲಾಗದೆ ಹೊರತು ಯಾರು ಅದನ್ನು ತಮ್ಮದೊಂದು ತೊಯ್ಲಿಕ್ಕೆ ಸಾಧ್ಯ ಇಲ್ಲ. ಆ ಎಚ್ಚರ ನಮಗಿದ್ದರೆ ತಪ್ಪು ಮಾಡೋ ಸಾಧ್ಯತೆಯೇ ಇಲ್ಲ. ಇವತ್ತು ನಮ್ಮದನ್ನೇ ನಾವು ದಾನ ಕೊಡಬೇಕು ಅಂತ ಶಾಸ್ತ್ರ ಹೇಳಿದರೆ, ಈ ನೋಡಿ ಪ್ರತಿನಿತ್ಯ ಪೇಪರಲ್ಲಿ ನೋಡ್ತೇವಲ್ಲ, ಕಂಡವ್ರದನ್ನು ಕೋಟ್ಯಂತರ ತಿಂತಾರೆ, ಅವ್ರ ಗತಿ ಏನಾಗಬೇಕು? ಮತ್ತೆ ಅವರ ಪಾಪ ಯಾವ ಪ್ರಮಾಣದಿರ್ಬೋದು? ಯೋಚನೆ ಮಾಡಿದರೆ ಪಾಪ ಕಟ್ಟಿಕೊಳ್ಳೋದು ಭಾರಿ ಸುಲಭ, ಪುಣ್ಯ ಮಾಡೋದು ಭಾರಿ. ಪುಣ್ಯ ಮಾಡಿದವರ ಪಾಪ ಬಂತು ಅಂತಲೇ ಅರ್ಥ. ಮತ್ತು ಕತ್ತಲೆ ಬೆಳಕಿದ್ದ ಹಾಗೆ, ಕತ್ತಲೆ ಅದೇ ಬರುತ್ತೆ, ಬೆಳಕಿಗೆ ದೀಪನೇ ಬರಬೇಕು. ಕತ್ತಲೆ ಸಂಪಾದನೆ ಮಾಡಿ ಸುಮ್ಮನೆ ಇದ್ದರೂ ಕತ್ತಲೆ ಇರುತ್ತೆ, ಕಣ್ಣು ಮುಚ್ಕೊಂಡ್ರೂ ಕತ್ತಲೆ ಇರುತ್ತೆ, ಬೆಳಕಿಗೆ ಮಾತ್ರ ಶ್ರಮ ಪಡಬೇಕು. ನಾವು ಅಜ್ಞಾನ ಇರುತ್ತೆ, ಬೆಳಕು ಅಂದರೆ ಜ್ಞಾನ, ಜ್ಞಾನ ಸಂಪಾದನೆಗೆ ಭಾರಿ ಪ್ರಯತ್ನ ಪಡಬೇಕು. ಅದರ ಫಲಿತಾಂಶ ಈ ವೈಶ್ಯರ ಜೀವನದಲ್ಲಿ ಕಾಣುತ್ತೇವೆ. ಅವನ ಮಕ್ಕಳು ಮರಿ ಯಾರು ಯೋಚನೆ ಮಾಡಲೇ ಇಲ್ಲ, ಅವನ ಕಂಪನ ನೆರವೇರಿಸಲೇ ಇಲ್ಲ, ಅದರ ಪರಿಣಾಮ ಅವರಿಗೆ ಭಾರಿ ಅನರ್ಥವಾಯಿತು. ಬಿಟ್ಟುಬಿಡೋಣ, ಅವರಿಗೆ ಭಾರಿ ಅನರ್ಥವಾಯಿತು, ಇವನಿಗೂ ಅನರ್ಥ ಆಯಿತು. ಪಾಪ ಇವನಿಗೆ ಅನರ್ಥವಾಗಿ ಮುಂದೆ ಭಯಂಕರ ನರಕ ಅನುಭವಿಸ್ಲಿಕ್ಕೆ ಹೊರತು, ನನಗೆ ನರಕನ ಅನುಭವಿಸ್ತಾ ಅನುಭವಿಸಿ ಕೊನೆಗೆ ಮತ್ತೊಬ್ಬ ಶೂದ್ರನಾಗಿ ಹುಟ್ಟಿದ. ಅಂದರೆ ವೈಶ್ಯನಾಗಿದ್ದವನು ಶೂದ್ರನಾಗಿ ಹುಟ್ಟಿದ, ನರಕಾನುಭವ ಮುಗಿತು, ಸಂಕಲ್ಪ ಮಾಡಿದರೆ ಫಲ ಅನುಭವಿಸ್ಬೇಕು. ಈ ರೀತಿ ಅಷ್ಟೆಲ್ಲ ಪುಣ್ಯ ಕೆಲಸ ಮಾಡಿರ್ತಾನೆ, ಆದರೂ ಕೂಡ ಪಾಪ ಮಾಡಲಿಕ್ಕೆ ಬರುತ್ತಾ ಅಂದರೆ, ಭಾಗವತ ಪುರಾಣದಲ್ಲಿ ಒಂದು ಕಥೆ ಹೇಳಿದೆ, ಮೃಗರಾಜನ ಕಥೆ ಹೇಳ್ತಾನೆ. ಮೃಗ ಅಂತ ದೊಡ್ಡ ರಾಜ ಸಾಮಾನ್ಯನಲ್ಲ, ಆತ ಚಂದ್ರವಂಶದ ಒಬ್ಬ ರಾಜನೇನೆ. ಆ ರಾಜನಿಗೆ ಪ್ರದ್ಯುಮ್ನಾದಿಗಳೆಲ್ಲ ಒಂದು ದಿವಸ ದೊಡ್ಡ ಒಂದು ಬಾವಿ, ಹಾಳು ಬಾವಿ, ಅಲ್ಲಿ ಬಗ್ಗೆ ನೋಡ್ತಾರೆ, ದೊಡ್ಡ ಒಂದು ಓತಿಕೆ ಆತದ್ದು, ಓ ಭಾರಿ ದೊಡ್ಡದು. ಆ ಕಾಲದ ಡೈನಾಸಾರ್ಗಳಿದ್ದು ಅಂತ ನಂಬ್ತಾರೆ ಜನ, ಅದು ನಂಬೋದಿಲ್ಲ, ಅಷ್ಟೇ ವ್ಯತ್ಯಾಸ. ಆ ಕಾಲದಲ್ಲಿ ದೊಡ್ಡ ಹಳ್ಳಿ ಇತ್ತು ಅಂದರೆ ಯಾಕೆ ನಂಬೋದಿಲ್ಲ? ಇವರು ಸುಳ್ಳು ಕಥೆ ಅಂತ ಹೇಳ್ತಾರೆ, ಕೃಕಲಾಸ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಕೃಕಲಾಸ ಇತ್ತು, ಭಾರಿ ಇಡೀ ಬಾವಿ ತುಂಬ ಇತ್ತು ಅದು. ಅದು ಅಂದರೆ ಪುರಾಣ ಪುಣ್ಯ ಕಥೆ ಕೇಳಿದಾಗ ವಿಜ್ಞಾನದ ಸಂಶೋಧನೆ ನಮಗೆ ಅರ್ಥ ಆಗುತ್ತೆ. ಓ ಅಂತ ಪ್ರಾಣಿಗಳಿದ್ದೇನು ಅಸಾಧ್ಯ ಅಲ್ಲ, ಮತ್ತು ಎಲ್ಲವೂ ಹಾಗೆ ಇದ್ದೆ ಅಂತ ಹೇಳಿಲ್ಲ, ಕೆಲವು ಎಕ್ಸೆಪ್ಷನ್ಸ್, ಕೆಲವು ಎಷ್ಟು ಭಾರಿ ಎತ್ತರ ಇರ್ತಾರೆ, ಭಾರಿ ಕುಳ್ಳಿರ್ತಾರಲ್ಲ, ಅದು ಸತ್ಯ, ಎಲ್ಲರೂ ಹಾಗಿಲ್ಲದೆ ಇರ್ಬೋದು, ಯಾರೂ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ದೊಡ್ಡ ಒಂದು ಹಳ್ಳಿನ ನೋಡಿದ, ಅವರು ಎಷ್ಟು ಕಷ್ಟಪಟ್ಟರು ಎತ್ತಲಕ್ಕೆ ಆಗ್ತಾ ಇಲ್ಲ, ಪ್ರದ್ಯುಮ್ನಾದಿಗಳು ಎತ್ತಲಕ್ಕೆ ಆಗಲಿಲ್ಲ. ಅವ್ರು ಯಾರೋ ಅಲ್ಲ, ಎ ಬಿ ಸಿ ಡಿಗಳಲ್ಲ, ಕೃಷ್ಣನ ಮಕ್ಕಳು, ಪ್ರದ್ಯುಮ್ನ ಅನಿರುದ್ಧ ಮೊಮ್ಮಗ, ಅವರೆಲ್ಲ ಸೇರಿ ಎತ್ತಿದ್ರು ಅಲಗಾಡಲಿಲ್ಲ. ಅದು ಭಯಂಕರವಾದ ಒತ್ತಿಕೆತ, ಏನು ಮಾಡಬೇಕಾಗ ಆ ಕ್ಷಣಕ್ಕೆತ. ಅವರೊಂದು ಉಪಾಯ ಗೊತ್ತಿತ್ತು, ಕೃಷ್ಣ ಕೃಷ್ಣ ಕೃಷ್ಣ, ನಾವೆಲ್ಲೋ ನೆನೆದ್ರೆ ಕೃಷ್ಣ ಅನುಗ್ರಹ ಮಾಡಬೇಕಾದ್ರೆ ಸಾಕ್ಷಾತ್ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳಲ್ಲ, ಕೃಷ್ಣನತ್ತ ಓಡ್ತಾರೆ. ಅಪಾ ವಿಚಿತ್ರವಾದ ಒಂದು ಹಳ್ಳಿ ಇದೆ ಅಂತ ಹೇಳಿದ ತಕ್ಷಣ, ಹಳ್ಳಿಯಲ್ಲೂ ವೆರೈಟಿ ಓತಿಕ್ಯಾತ ಅಂತಾರಲ್ಲ, ಹಳ್ಳಿ ಓತಿಕ್ಯಾತ. ಇದು ನೋಡೋದಕ್ಕೆ ಎರಡು ಉರಗ ಜಾತಿ ಪ್ರಾಣಿಗಳೇನೆ. ಓತಿಕ್ಯಾತ ಇನ್ನೂ ಭಯಂಕರ, ಮನೆಯೊಳಗೆ ಹಳ್ಳಿ ಓಡಾಡುತ್ತಾ ಹೊರಗೆ ಓಡಾಡುತ್ತೆ, ಅಷ್ಟೇ ವ್ಯತ್ಯಾಸ. ಅದು ಭಯಂಕರ ವಿಷ ಜಂತುಗಳು ಅಂತ ನನಗೆ ಹೆಸರು. ಓತಿಕ್ಯಾತ ಎತ್ತಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕೃಷ್ಣ ತಾನು ಬರ್ತಾನೆ, ತಾನು ಯಾರು ಅಂತ ತೋರಿಸ್ತಾನಾಗ, ಸರಿ ಮುಟ್ತಾನಷ್ಟೇ, ಎತ್ತೋದಿಲ್ಲ, ಮುಟ್ಟಿದಷ್ಟೇ ಮೇಲಕ್ಕೆ ಬಂದ್ಬಿಡುತ್ತೆ. ದೊಡ್ಡ ರಾಜನ ನಿಂತ್ಕೊಂಡ್ಬಿಡ್ತಾರೆ, ದೊಡ್ಡ ರಾಜ. ಉಳಿದವರ ಸ್ಪರ್ಶಕ್ಕೂ ದೇವರ ಸ್ಪರ್ಶಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಯಾರೋ ಸೈನ್ ಮಾಡ್ತಾರೆ ಅದಕ್ಕೂ ಅಧಿಕಾರಿ ಸೈನ್ ಎಷ್ಟು ವ್ಯತ್ಯಾಸ ಇರುತ್ತೆ? ಯಾರೋ ಸೈನ್ ಮಾಡಿ ಪೇಪರ್ ಹಾಳಾಗುತ್ತೆ ಅಷ್ಟೇ. ಯಾರು ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟಿ ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಆಗಿಬಿಡುತ್ತೆ ಅದು. ಅದನ್ನು ಕೃಷ್ಣನ ಕೈ, ಕೃಷ್ಣನ ನೋಟ, ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ದೇವರು ನೋಡಿದರೆ ಸಾಕು, ದೇವರು ಮುಟ್ಟಿದರೆ ಸಾಕು, ದೇವರ ಹೆಸರು ಹಿಡಿದ್ರೆ ಸಾಕು. ಕೃಷ್ಣ ಮುಟ್ಟಿದರೆ ಕೇಳಬೇಕಾ? ಅದಕ್ಕೆ ಹೇಳ್ತಾರೆ ಕೃಷ್ಣನ ಮುಟ್ಟಬಾರದೆ ಅಂದರೆ ಅದಕ್ಕೆ ದೇವ್ರ ಪೂಜೆ ಮಾಡಿ ಅಂತ ಹೇಳಿದ್ರೆ. ಕೃಷ್ಣನ ಮುಟ್ಟಿದಾಗಲಿಲ್ಲ, ಸಾಲಿಗ್ರಾಮ ಮುಟ್ಟಿದರೆ, ನಾವು ಮುಟ್ಟಿದ್ರೆ ಅಷ್ಟೇ, ಅವ್ರು ನಮ್ಮನ್ನು ಮುಟ್ಟಿ, ಎಲ್ಲ ಒಂದೇ ಆಯ್ತಲ್ಲ ಮುಟ್ಟಿದರೆ. ಅದಕ್ಕೆ ಸಾಲಿಗ್ರಾಮ ಶಿಲಾ ಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ವಾಂಛಂತಿಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾ ಸವಾ. ಇದು ಸ್ಪರ್ಶದ ಮಹತ್ವ ಅಂದರೆ ಒಂದೇ, ದೇವ್ರ ಪೂಜೆ ಮಹತ್ವ ಅಂದರೆ ಒಂದೇನೆ. ಆ ಕ್ಷಣಕ್ಕೆ ದೊಡ್ಡ ಚಕ್ರವರ್ತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾನೆ ಕೃಷ್ಣನಿಗೆ. ಏನು ನಿನ್ನ ಕಥೆ ಹೇಳೋದು? ಕೃಷ್ಣನಿಗೆ ಗೊತ್ತು, ಗುರುದವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನಿನ್ನ ಕಥೆ ನೀನೇ ಹೇಳು ಅಂತ ಹೇಳ್ತಾರೆ. ಅದು ಪ್ರದ್ಯುಮ್ನಾದಿಗಳಿಗೆಲ್ಲ ಅವ್ರ ಕಥೆ ಹೇಳ್ತಾರಂತ. ನಾನು ಒಬ್ಬ ರಾಜ, ನಾನು ಎಷ್ಟು ಗೋದಾನ ಮಾಡಿದ್ದೆ ಅಂತ ಕೇಳಿದರೆ ಭೂಮಿ ಮೇಲಿನ ಮಣ್ಣಿನ ಲೆಕ್ಕ ಬೇಕಾದರೂ ಮಾಡಬಹುದು, ನಾನು ಕೊಟ್ಟ ಗೋದಾನ ಲೆಕ್ಕ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಎಷ್ಟು ಹೆಮ್ಮೆ ಅವನಿಗೆ, ಒಂದಷ್ಟು ಅತಿಶಯೋಕ್ತಿ. ಆದರೆ ಅಷ್ಟು ಚಕ್ರವರ್ತಿಯಾಗಿ ಪ್ರತಿನಿತ್ಯ ಗೋದಾನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಬಟ್ಟೆ ಗೋದಾನ ಮಾಡಿದೆ ನಾನು. ಇಷ್ಟೇ ಕತೆ ಕೇಳಿದರೆ ಗೋದಾನ ಮಾಡಿದ್ರೆ ಓತಿಕೆತ್ತಾಗ್ತಾರೆ ಅಂತಾಗುತ್ತಷ್ಟೇ. ಇಲ್ಲಿ ಕತೆ ಇಲ್ಲಿಸ್ಕೊಂಡ್ಬಿಟ್ರೆ ಗೋದಾನ ಮಾಡಬಾರ್ದು ಎಂತ ದೊಡ್ಡ ಓತಿಕೆತ್ತಾಗ್ಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಏನು ಮಾಡಬೇಕು? ಮತ್ತೆ ಹಾಗಿದ್ರೆ ಗೋದಾನ ಮಾಡಿದ್ರೆ ಎಷ್ಟೊಂದು ಗೋಲೋಕಕ್ಕೆ ಹೋಗ್ತಾರೆ ಅಂತ. ಗೋಲೋಕ ಅಂತ ಲೋಕ ಇದೆ, ಗೋದಾನ ಮಾಡಿದ್ರೆ ಗೋಲೋಕಕ್ಕೆ ಹೋಗ್ತಾರಂತೆ. ಮತ್ತೆ ಇಲ್ಲೇ ಹಾಕಿಬಿಟ್ಟಿದೆ ಅವನಿ ಮಧ್ಯೆ. ಅದಕ್ಕೆ ಹೇಳ್ತಾನೆ ಒಂದು ತಪ್ಪಾಯಿತು ಅಂತ ಹೇಳ್ತಾರೆ. ಒಂದು ತಪ್ಪಾಯಿತು ಈ ಕತೆಗೆ, ಅದಕ್ಕೆ ಒಳ್ಳೆ ಸಂಬಂಧ ಇದೆ. ಒಂದು ತಪ್ಪಾಯಿತು. ಏನು ತಪ್ಪದು? ನಾನು ಒಂದು ಸರ್ತಿ ನೂರಾರು ಯಥಾ ಪ್ರಕಾರ ಗೋದಾನ ಮಾಡಿದೆ, ತೊಗೊಂಡು ಹೊರಟ. ಸ್ವಲ್ಪತ್ತಿಗೆ ಇನ್ನೊಬ್ಬ ಬ್ರಾಹ್ಮಣ ಅವನಿಬ್ಬರು ವಾಪಸ್ ಬಂದರು. ಏನಾಗಿತ್ತು ಗೊತ್ತಾ? ಪ್ರತಿನಿತ್ಯ ಗೋದಾನ ಮಾಡ್ತಿದ್ನಲ್ಲ, ಆ ಗೋದಾನ ಮಾಡಿದಾಗ ಒಬ್ಬ ಬ್ರಾಹ್ಮಣ ಗೋದಾನ ಮಾಡಿದ್ದ, ಆ ಹಸು ತಪ್ಪಿಸ್ಕೊಂಡು ಬಂದು ವಾಪಸ್ ಸೇರ್ಕೊಂಡ್ಬಿಟ್ಟಿತ್ತು ಮತ್ತೆ ರಾಜನ ಇದರಲ್ಲಿ. ಅದು ಗೊತ್ತಿಲ್ಲದೆ ಮತ್ತೆ ಗೋದಾನ ಮಾಡಿದ್ದ. ದಾರಿಯಲ್ಲಿ ಹೋಗ್ತಾ ಮೊದಲನೇವನು ಬಂದ, ಇದು ನನ್ನ ಗೋವು ಅಂತ. ಅವನು ನನ್ನ ಗೋವು ಅಂತ ಇವರು ಕೊಟ್ಟವ್ರು ಯಾರು? ಸೇಮ್ ಶಾಪ್ ಹೇಳಿದಾಗೆ ಅವ್ರು ರಾಜನೇ ಕೊಟ್ಟಿದ್ದು ಹೇಳ್ತಾರೆ. ರಾಜ ಹೇಳ್ತಾರೆ ಹೌದು ಕೊಟ್ಟಿದ್ದು, ಒಪ್ಕೊಂಡ ರಾಜ, ಹೌದು ನಿಮಗೆ ಕೊಟ್ಟಿದ್ದೆ, ನನಗೆ ಮತ್ತೆ ಕೊಟ್ಟಿದ್ದೆ, ನಾನು ತೊಗೊಂಡೋಗ್ತೇನೆ ಗೋವು ಅಂತ ಹೇಳಿದ. ಇಲ್ಲ ನನಗೂ ಕೊಟ್ಟಿದ್ದೆ, ನಾನು ತೊಗೊಂಡೋಗ್ತೇನೆ ಅಂತ ಹೇಳಿದ. ಆಗ ರಾಜ ವಿಷಯ ಅರ್ಥ ಆಯಿತು. ಒಂದು ತಾನೇ ಕೊಟ್ಟ ಗೋವು ವಾಪಸ್ ಬಂದು ಸೇರಿಕೊಂಡಿದೆ, ಅದನ್ನು ನಂದು ನೊಂದಿಬ್ಬರು ಗಲಾಟೆ ಮಾಡ್ತಿದ್ರೆ ಏನು ಮಾಡಬೇಕೀಗ? ಆಗ ರಾಜ ಹೇಳ್ತಾರೆ, ಆಚಾರ್ಯರೇ ತಪ್ಪಾಗಿದೆ, ಏನೋ ತಪ್ಪಾಗಿದೆ, ಯೋಚನೆ ಮಾಡಬೇಡಿ, ಈ ಗೋವನ್ನು ಅವ್ರಿಗೆ ಕೊಟ್ಬಿಡಿ, ಮಂದ ಕೊಟ್ಟವ್ರಿಗೆ ಕೊಟ್ಬಿಡಿ, ಅದು ಬದಲಾಗಿ ನಿಮಗೆ ನೂರಾರು ಗೋದಾನ ಎಕ್ಸ್ಟ್ರಾ ಬೇರೆ ಮಾಡ್ತೀರಿ ಅಂತ ಹೇಳ್ತಾರೆ. ಈ ಬ್ರಾಹ್ಮಣ ಕೇಳಬೇಕಾ? ರಾಜ ಅದೆಲ್ಲ ನನಗಾದರೂ ಇದೇ ಗೋವನ್ನೇ ಒಯ್ತೇನೆ ಹೊರತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ತಯಾರಿಲ್ಲ. ನಾವು ಹೆಚ್ಚು ಕೊಟ್ಟರು ತೊಗೊಳ್ಳೋದಿಲ್ಲ, ದುಡ್ಡು ಕೊಟ್ಟರು ತೊಗೊಳ್ಳಿ, ರಾಜ್ಯ ಕೊಟ್ಟರು ನನಗೆ ಬೇಡ, ಇದೇ ಗೋವೆ ಬೇಕಂತ. ಸ್ವಾಮಿ ಆಚಾರ್ಯ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂದರೆ ಸಾಧ್ಯ ಅನ್ನೋ, ಅದೇ ಗೋವು ಬೇಕು ಅಂತ ಅವ್ರು ಹೇಳ್ತಾರೆ. ಇದೇ ಗೋವು ಬೇಕು ಅಂತವ್ರು ಅದೇ ಗೋವು ಬೇಕು ಅಂತೀವಿ. ನಮಗನ್ಸುತ್ತೆ ಎಷ್ಟ ಬ್ರಾಹ್ಮಣರಿವರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಾರ್ದೆ, ಅದಕ್ಕೆ ಗೋವಡೆ ಕೊಡಲಿಕ್ಕೆ ಹೋಗಬಾರ್ದು, ಗಲಾಟೆ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ, ಭಾರಿ ಪ್ರಾಬ್ಲಮ್ ಮಾಡ್ತಾರೆ ಅಂತ ಆ ಥರ ಯೋಚನೆ ಮಾಡ್ತೇವೆ. ಅಲ್ಲ, ಆ ಬ್ರಾಹ್ಮಣರ ಕಮಿಟ್ಮೆಂಟ್ ಏನು ಗೊತ್ತಾ? ಗೋ ನನಗೆ ಕೊಟ್ಟು ನನ್ನ ಜವಾಬ್ದಾರಿ ಅದನ್ನು ಸಾಕಬೇಕಾಗ್ತದೆ. ಆ ಯಂಗಲಲ್ಲಿ ಯೋಚನೆ ಮಾಡ್ತಾರೋ? ಇವಾಗ ಒಂದು ಮಗುನ ಇನ್ನೊಬ್ಬರು ಕೊಟ್ಟು ಕೊಟ್ಬಿಡ್ತಾರೆ, ಮಗುನ ಹಾಕಿದರೆ ನಿಮ್ಮ ಮಗು ಇನ್ನೊಂದು ಮಗು ಕೊಡ್ತೀರಿ, ಮಗು ಕೊಟ್ಬಿಡ್ತಾರೆ ಸ್ವಂತ ಮಗುನ ಯಾರಾದರೂ ಕೂಡ, ಇದು ನನ್ನ ಮಗು ಅಂತ ಹೇಗಿರ್ತದೋ ನನ್ನ ಗೋವು ಇದು. ಅದು ಗೋದಾನ ಯಾರಿಗೆ ಮಾಡಬೇಕು ಅಂತ ಆ ಥರ ಕಮಿಟ್ಮೆಂಟ್ ಇರಬೇಕು ತೊಗೊಂಡವ್ರಿಗೆ. ತೊಗೊಂಡು ಜನ್ಮ ಪೂರ್ತಿ ಸಾಕಬೇಕನ್ನ, ತೊಗೊಂಡು ದಾರಿ ಹೋಗ್ತಾ ಮಾರಿ ಹೋದ್ರೆಲ್ಲ ಮತ್ತೆ ಅದು ಎಷ್ಟು ಸೇಫ್ಟಿ ಇರಬೇಕು ಅಂದರೆ, ಯಾವ ಕಾಲಕ್ಕೆ ಆದರೂ ಮರಿನೋ ಮರಿನೋ ಮೊಮ್ಮಗನ ಯಾರೇ ಮಾರಿದ್ರು ಕೂಡ ಅವರಿಗೆ ಪಾಪ ಬರುತ್ತೆ. ಮತ್ತೆ ಕಸಾಯಿಖಾನೆ ಯಾರು ಮಾರ್ತಾರೋ ತೊಗೊಂಡವನದೇ ಶುರುವಾಗುತ್ತೆ ಅಕೌಂಟ್ ಮತ್ತೆ. ಯಾಕೆ ಅಂಥವ್ರಿಗೆ ಕೊಟ್ಟರೆ ತಪ್ತಾನೆ ಇವರೀಗ? ದೊಡ್ಡದು ಉಸಿರೋಡೋದು ದೊಡ್ಡದಲ್ಲ, ಅದು ಮೇಂಟೆನೆನ್ಸ್ ಭಾರಿ ದೊಡ್ಡದು. ಅದಕ್ಕೆ ಗೋದಾನ ಅಂತ ಹೇಳಿದರೆ ಎಷ್ಟು ಪುಣ್ಯಕರನೋ, ಸತ್ಪಾತ್ರದಾನ ಅಂತ ಕರೀತಾರೆ. ಕೊಟ್ಟವನು ಕೈ ತೊಳ್ಕೊಂಡು ಕೊಟ್ಟುಬಿಟ್ಟು, ಆದರೆ ತೊಗೊಂಡವನಿಗೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ಅದನ್ನು ಅಷ್ಟು ಸರಿಯಾಗಿ ನೋಡಬೇಕು ಅದನ್ನು. ಅದಕ್ಕೆ ಈ ಗೋವು ನನಗೆ ಸೇರಿದ್ದು ಅಂದರೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ, ನನಗೆ ಕೊಟ್ಟಿದ್ದೆ ನಾನು ಕೊಂಡು ಬಿಡಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕಾಗ? ಕೊನೆಗೆ ರಾಜ ಎಷ್ಟು ಪರಿಹಾರ ಹುಡುಗರು ಸಿಗೋದಿಲ್ಲ. ಕೊನೆ ಇಬ್ಬರು ಏನು ಮಾಡಿದ್ರು ಗೊತ್ತಾ? ಕೊಟ್ಟರೆ ನಾನು ಕೊಡು, ಇಲ್ಲದೋದ್ರೆ ಬಿಡು ಅಂತ ಹೋಗಿಬಿಟ್ಟವ. ಇವನು ಅಷ್ಟೇ ಕೊಟ್ಟ, ಅದನ್ನೇ ಕೊಡು ಬಿಡು ಅಂತ ಹೋದ. ಒಂದು ಗೋವನ್ನು ಹ್ಯಾಕ್ ಕೊಡ್ಲಿಕ್ಕೆ ಬರುತ್ತೆ? ಇಬ್ಬರು ಬಿಟ್ಟು ಹೋಗೇ ಬಿಟ್ಟರು, ಒಂದು ಕಾಲ ಬಂತು, ರಾಜ ಸತ್ತೋದ. ಯಮಲೋಕಕ್ಕೆ ಹೋಗ ರಾಜ, ಪಾಪ ಹೋದಾಗ ಯಮದೇವರು ಕೇಳಿದ್ರಂತೆ, ನೀನು ತುಂಬ ಪುಣ್ಯ ಮಾಡಿದ್ದಿ, ಪಾಪನೂ ಮಾಡಿದ್ದಿ, ನೀ ಯಾವುದ್ರ ಫಲ ಫಸ್ಟ್ ಕೊಡಬೇಕು ಅಂತ. ಭಾಗವತದ ಕಥೆ ಇದು, ಆ ಸಪ್ತಾಹದಲ್ಲಿ ಟೈಮ್ ಇರೋದಿಲ್ಲ ಅಂತ ಹಾರಿಸಿ ಹೋಗ್ಬಿಟ್ಟಿರ್ತೇವೆ ಅಂತ ಹೇಳಿರೋದಿಲ್ಲ. ಆಗ ಅವು ಎಷ್ಟೋ ಕಥೆ ವೇಳೆ ಇರೋದಿಲ್ಲ, ಅದರಿಂದ ಹೇಳಿರೋದಿಲ್ಲ. ವಿಸ್ತಾರವಾಗಿ ಹೇಳಿದ ಮಾತ್ರ ಹೇಳೋದಕ್ಕೆ ಸಾಧ್ಯ. ದಶಮಸ್ಕಂಧ ಭಾಗವತದಲ್ಲೇ ಬರುತ್ತೆ ಕಥೆ ಇದು, ಹರಿವಂ ಎಲ್ಲಾದರೂ ತುಂಬ ಪುರಾಣಗಳಲ್ಲಿ ಬರುತ್ತೆ. ಇಬ್ಬರು ಬಿಟ್ಟು ಹೋದರು. ಆ ಕೇಳ್ತಾರೆ, ಹೆಚ್ಚು ಪಾಪ ಮಾಡಿದ್ದೆ, ಪುಣ್ಯನೂ ಮಾಡಿದ್ದೆ, ಪುಣ್ಯ ಭಾರಿ ಜಾಸ್ತಿ, ಪಾಪ ಸ್ವಲ್ಪ, ನಿನಗಿಷ್ಟೇ, ಮೊದಲು ಪಾಪ ಅನುಭವಿಸ್ತೇವೆ ಅದ್ರ ಪುಣ್ಯ ಅನುಭವಿಸ್ತೀವಿ ಅಂತ ಕೇಳ್ತಾರೆ. ಪಾಪದ ಫಲ ಮೊದಲು ಅನುಭವಿಸ್ತೇವೆ. ನಮಗೆಲ್ಲ ಚಾಚ್ಕೇಳ್ತಾರೆ ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಇದ್ರೆ ತಾನೇ ಕೇಳೋದಕ್ಕೆ ಪಾಪ ಅವರು, ಪುಣ್ಯ ಅಂತ ಇದ್ರೆ ಕೇಳ್ತಾರೆ. ಅದು ಪುಣ್ಯ ಪಾಪ, ಪಾಪ ಸ್ವಲ್ಪ ಇತ್ತಲ್ಲ, ಅಂಥವ್ರಿಗೆ ಛಾಯ್ಸಿ ಕೇಳ್ತಾರೆ. ಆಗ ರಾಜ ಯೋಚನೆ ಮಾಡ್ತಾನೆ, ಮೊದಲು ಸುಖ ಅನುಭವಿಸಿಬಿಟ್ಟು, ಪುಣ್ಯದ ಫಲ ಸುಖ, ಆಮೇಲೆ ದುಃಖ ಅನುಭವಿಸೋದು ಭಾರಿ ಕಷ್ಟ, ಅದಕ್ಕೆ ದುಃಖ ಅನುಭವಿಸ್ಬಿಡ್ತೇನೆ ಮೊದಲು, ಆಮೇಲೆ ಸುಖ ಅನುಭವಿಸ್ತೇನೆ ಅಂತ ಹೇಳಿದ್ದ. ಇದು ಅರ್ಥ ಮಾಡಿ ಊಟಕ್ಕೆ ಕೂತಾಗ ಬೇಡವಾದ ಬಂದು ತಿನ್ಬಿಡ್ತಾರೆ, ನೋಡಿ ನೋಡೇ ಬೇಜಾರಾಗುತ್ತೆ ಅವ್ರಿಗೆ. ಮನುಷ್ಯನ ಪದ್ಧತಿ ಯಾವುದು, ಅನ್ವಾಂಟೆಡ್ ಮೊದಲು ಮುಗಿಸಿಬಿಟ್ರೆ ಆರಾಮ ಇರಬಹುದು ಅಂತೇಳಿ. ಪಾಪದ ಫಲವನ್ನು ಅನುಭವಿಸಿಬಿಡ್ತೇನೆ ಮೊದಲು, ಅದನ್ನೇ ಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಈಗ ಇದಾಗಿ ಹುಟ್ಟಿದ್ದೇನೆ ಅಂತ ಹೇಳಿದ. ಇಷ್ಟು ದಿವಸ ಓತಿಕೆತ್ತಾಗಿ ಹುಟ್ಟಿದ್ದೆ, ಎಂಥ ತಪ್ಪಾಯಿತು ನನ್ನಿಂದ ಕೃಷ್ಣ, ಕ್ಷಮಿಸಬೇಕು. ಇವತ್ತು ಆ ಪಾಪ ಪರಿಹಾರ ಆಯಿತು, ನೀನು ಮುಟ್ಟಿದ್ರಿಂದ ಪಾಪ ಪರಿಹಾರ ಆಯಿತು, ನಿಜವಾಗಲೂ ನಾನು ಧನ್ಯ ಅಂತೇಳಿ ಅಲ್ಲಿಂದ ಆಗ ಸ್ವರ್ಗಕ್ಕೆ ಕೊಡ್ತಾರೆ. ಪುಣ್ಯಾತ್ಮ ಇಷ್ಟೊತ್ತು ನರಕದ ಮುಗಿತಲ್ಲ, ನರಕಕ್ಕೆ ದೇವತೆಗಳನ್ನು ಹಾಕೋದಿಲ್ಲ ಯೋಗ್ಯರನ್ನು, ನರಕ ಇಲ್ಲವರಿಗೆ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಅವರು ಭೂಲೋಕದಲ್ಲೇ ಅನುಭವ ದೇವರು ಮಾಡ್ತಾನೆ ಹೊರತು ಅವರಿಗೆ ಪ್ರತ್ಯೇಕ ನರಕ ಅಂತ ದೇವರು ಹಾಕೋದಿಲ್ಲ. ಇದು ಎಚ್ಚರ ಇರಬೇಕು, ತುಂಬ ಜನಕ್ಕೆ ಒಂದು ಭಯ ಇರ್ತದೆ, ನಮಗೆ ಯಾವ ನರಕಕ್ಕೆ ಹೋಗ್ತೇವೆ ಅಂತೇಳಿ. ಅದು ಒಂದು ಗ್ಯಾರಂಟಿ ಇರಬೇಕು. ನಾ ಆಚಾರದಲ್ಲಿ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇದೆ, ನಾವು ಧರ್ಮದಲ್ಲಿ ನಂಬಿಕೆ ಇದೆ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಬದುಕಿದ್ದೇವೆ ಅಂತ ತಿಳ್ಕೊಂಡ್ರೆ ನರಕಾಗೋ ಚಾನ್ಸೇ ಇಲ್ಲ. ನೆನಪಿರಬೇಕು, ನರಕಾಗೋ ಚಾನ್ಸೇ ಇಲ್ಲ. ನಾವು ತುಂಬ ಪಾಪ ಮಾಡಿರ್ತಿದ್ದು ಇಲ್ಲೇ ಅನುಭವ ಮಾಡ್ತಾನೆ ದೇವರು ಹೊರತು ಅಲ್ಲಿ ಒಯ್ಯೋದಿಲ್ಲ ಅಂತ ಹೇಳ್ತಾರೆ. ಇದು ತಿಳ್ಕೊಂಡ್ರೆ ಆಗ ನಮಗೊಂದು ಧೈರ್ಯ ಬರುತ್ತೆ. ತುಂಬ ಜನ ಭಾರಿ ಪ್ರಶ್ನೆ ಮಾಡ್ತಿರ್ತಾರೆ, ಆಚಾರ್ಯ ವಯಸ್ಸಾಗ್ತಾ ಇದೆ, ಇಲ್ಲಿ ನರಕ ಆಗುತ್ತೋ ಅಂತ ಭಯ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟು ಯೋಚನೆ ಮಾಡಿದ ಪುಣ್ಯ ಎಷ್ಟು, ಅದನ್ನು ಯೋಚನೆ ಮಾಡೋದಿಲ್ಲ ಎಷ್ಟೋ ಜನಗಳು. ಪಾಪ ಅವರಿಗೆ ಧೈರ್ಯ ಕೊಡಲಿಕ್ಕೆ ಮಾದೂರು ಸ್ವಾಮಿ ವಿಷ್ಣು ತೀರ್ಥರ್ಥ ಭಾಗವತ ಸಾರೋದ್ಧಾರದಲ್ಲಿ ಬರೀತಾರೆ, ಯಾರು ಸರಿಯಾಗಿ ಬದುಕಿರ್ತಾರೆ, ಶಾಸ್ತ್ರೋತ್ತರ ಕ್ರಮದಲ್ಲಿ ಜೀವನ ಸಾಗಿಸಿರ್ತಾರೆ, ಅಂತ ನರಕದ ಭಯ ಬೇಕಿಲ್ಲ. ಅವ್ರು ಯಾರು ಅನುಭವಿಸಿದರೆ ಇಲ್ಲೇ ಅನುಭವಿಸ್ತಾರೆ ಹೊರತು ಬೇರೆ ಅಲ್ಲ. ಇದರಿಂದ ನಮಗೆ ಅನೇಕ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಎಷ್ಟೋ ಜನ ದೊಡ್ಡವರು ಹಂಚಿಕೊಂಡ್ರು ಲೋಕದಲ್ಲಿ ಸ್ವಲ್ಪ ಸಂಕಟಪಟ್ಟ ಕಾಣುತ್ತೆ ಅಂತ್ಯಕಾಲಕ್ಕೆ. ನಮಗೆ ಅನಿಸುತ್ತೆ ಏನು ಹೀಗಾಯ್ತಲ್ಲ ಅಂತ ಕೇಳಿದರೆ ಇಷ್ಟೇ ಸಂಕಲ್ಪ, ಇಲ್ಲಿ ಮೂದವಿದ್ದಾರೆ ಪಾಪದ ಕೆಲಸ, ಒಳ್ಳೆ ಮುಂದೆ ಸದ್ಗತಿಗೆ ಹೊರಟೋಗಿಬಿಡ್ತಾರೆ, ಇಲ್ಲಿ ಸುಖವಾಗಿರ್ತಾರೆ ಅಂತ ತಿಳ್ಕೊಬೋಣ, ಅಲ್ಲಿ ನರಕಕ್ಕಾದಿರುತ್ತೆ, ಏನು ಉಪಯೋಗ ತೊಗೊಂಡು ಏನು ಪ್ರಯೋಜನ ಅದರಿಂದ. ಇಲ್ಲಿ ದುಃಖ ಅನುಭವಿಸ್ಬೇಕಾದ್ರೆ ಏನು ಗೊತ್ತಾ, ನಮಗೆ ಅನುಕೂಲ ನೋಡೋರು ಇದ್ದಾರೆ, ಅನುಕೂಲ ಮಾಡೋರು ಇದ್ದಾರೆ, ದುಃಖ ನಮಗೆ ಟಾಲರಬಲ್ ಅನಿಸುತ್ತೆ ಇಲ್ಲಿದ್ದಾಗ. ನರಕದಲ್ಲಿ ಯಾರಿರ್ತಾರೆ ಬರಲಿಕ್ಕಲ್ಲಿ, ಯಾರೂ ಕಾಪಾಡೋರು ಇರೋದಿಲ್ಲ, ಯಾರ ಮಾತು ಕೇಳ್ಕೊಂಡು ಏಕಾಸಿ ಬಿಟ್ಟಿರ್ತಾನಲ್ಲ ಅವ್ರ ಮಧ್ಯೆ ಹೋಗಿಬಿಟ್ಟಿರ್ತಾರೆ ಅಲ್ಲಿಗೆ ಆಗಲೇ, ಅವ್ರೇನು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಗತಿ ಏನಾಗುತ್ತಾಗ. ಇದನ್ನು ಅರ್ಥ ಮಾಡಿಕೊಂಡ್ರೆ ದುರ್ಗರಾಜರ ಕಥೆ ಬಹಳ ಮಾರ್ಮಿಕವಾದ ಕಥೆ, ಒಂದೊಂದು ಕಥೆಗಳು ನೂರಾರು ತತ್ವ ಹೇಳ್ತಕ್ಕಂಥ ಕಥೆಗಳು. ಒಂದು ಕಥೆ ಒಂದು ತತ್ವಕ್ಕೆ ಮುಗಿಯೋದಿಲ್ಲ. ಈ ಚಂದಮಾಮ ಸಿನಿಮಾ ಕಥೆಗಳು ಅಕಸ್ಮಾತ್ ಸಾರಾಂಶ ಅಂತಿದ್ದರೆ ಸ್ವಲ್ಪ ಇದ್ದು ಮುಗಿದೋಗಿಬಿಡುತ್ತೆ, ಅಷ್ಟು ಸಾಮಾನ್ಯವಾಗಿ ಇರೋದಿಲ್ಲ. ಅಕಸ್ಮಾತ್ ಇದ್ದರೆ ಲೋಕ ರೀತಿ ಫಿನಿಶ್ ಆಗುತ್ತೆ, ಶಾಸ್ತ್ರಗಳು ಹಾಗಲ್ಲ, ಪ್ರತಿಯೊಂದು ಆ್ಯಂಗಲಲ್ಲೂ ಅದಕ್ಕೆ ಹೊಸ ಅರ್ಥ ಇರುತ್ತೆ. ಅದು ಯಾಕೆ ಓತಿಕೇತನೇ ಆಗಬೇಕು, ನರಕಕ್ಕೆ ಯಾಕೆ ಹೋಗಲಿ ಅಂಬ ಉತ್ತರ. ಪಾಪದ ಫಲವಾಗಿ ಓತಿಕೇತ ಜನ್ಮ ಬಂತು, ಪುಣ್ಯದ ಫಲವಾಗಿ ಸ್ವರ್ಗದ ಅನೇಕ ಲಕ್ಷಾಂತರ ವರ್ಷ ಸ್ವರ್ಗ ಅನುಭವಿಸ್ತಾನೆ ಪುಣ್ಯಾತ್ಮ. ಮೃಗರಾಜನ ಕಥೆ ಅದು. ಯಾತಕ್ಕೆ ಹೇಳಿದ್ದು, ನಾವು ಒಂದು ತಪ್ಪು ಮಾಡಿದರೂ ಪಾಪಕ್ಕೆ ಶಿಕ್ಷೆ ಇದೆ, ಸರಿ ಮಾಡಿದ್ದಕ್ಕೆ ಒಳ್ಳೆಯ ಫಲನೂ ಇದೆ. ದೇವರು ಎರಡನ್ನೂ ಲೆಕ್ಕ ಇಟ್ಕೋತಾನೆ. ಅದಕ್ಕೆ ಸಮ ಅಂತ ದೇವರಿಗೆ ಹೆಸರು. ಸಮ, ಟೋಟಲಿ ಇಂಪಾರ್ಶಿಯಲ್ ದೇವರು. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವ ದರ್ಶಿಭಿ. ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟ ಆಶ್ವಾಸನೆ, ಸತ್ಕಾರ್ಯಕ್ಕೆ ದುಷ್ಫಲ ಇಲ್ಲ, ದುಷ್ಕಾರ್ಯಕ್ಕೆ ಸತ್ಫಲ ಇಲ್ಲ, ಅದು ಅತ್ಯಂತ ಖಚಿತವಾದ ನನ್ನ ನಿಯಮ ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಈಗ ಈ ಲೆಕ್ಕಾಚಾರ ಸರಿ ಹೋಗುತ್ತೆ. ಅಷ್ಟೆಲ್ಲ ಗೋದಾನ ಮಾಡಿದ್ದ ಅಂತ ಹೇಳಿದರೆ, ಒಂದು ಸಂಕಲ್ಪ ಮಾಡಿ ತಪ್ಪಿದ್ದಕ್ಕೆ ಶಿಕ್ಷೆನ ಅಂತ ಕೇಳಿದರೆ, ಹೌದು, ಆ ಶಿಕ್ಷೆ ಅನುಭವಿಸಿಬಿಟ್ರೆ ಉಳಿದ ಪುಣ್ಯಕ್ಕೆ ಅವನಿಗೆ ಯಜ್ಞ ಸಿಗುತ್ತೆ, ಉಳಿದ ಪುಣ್ಯಕ್ಕೆ ಬೇಕಾದಷ್ಟು ಅವಕಾಶ ಸಿಗುತ್ತೆ. ಆದ್ದರಿಂದ ದೇವರು ಬಿಡಲಿಲ್ಲ, ಅವನು ಭೂಮಿಯಲ್ಲಿ ನರಕ ಅನುಭವಿಸಿದ, ಭೂಮಿಯಲ್ಲೂ ಹುಟ್ಟಿದ, ಕೊನೆಗೆ ಶೂದ್ರನಾಗಿ ಹುಟ್ಟಿದ. ಆಗ ಅವರಿಗೆ ಕೇಳೋ ಯೋಗ ಬಂತು. ನಿನ್ನೆ ನೋಡಿದ್ದೇವೆ ಭಾಗವತ ಹೇಳ್ತಾ ಇದ್ದರು ವಿಶ್ವಾಮಿತ್ರ ಮುನಿಗಳು, ಅಲ್ಲಿ ಕೇಳ್ತಾ ಕೂತ್ಕೊಂಡ, ದ್ವಿತೀಯ ಸ್ಕಂದವನ್ನು ಕೇಳಿದ. ಪೂರ್ತಿ ಕೇಳೋಷ್ಟು ಅವಕಾಶ ಬರಲೇ ಇಲ್ಲ, ಅಷ್ಟಕ್ಕೆ ಅವನ ಪಾಪ ಮುಗಿದೋಯ್ತು, ಸದ್ಗತಿ ಹೊರಟೇ ಬಿಟ್ಟ. ಆ ಕ್ಷಣಕ್ಕೇ ಸದ್ಗತಿ ಹೊರಟ. ಆಗ ಅವನ ದಹನ ಮಾಡಿದರು. ದಹನ ಮಾಡಿದಾಗ ಒಳ್ಳೆ ಸುವಾಸನೆ ಬಂತು. ಸುವಾಸನೆಯ ಫಲ, ಯಾರ್ಯಾರು ವಾಸನೆ ನೋಡಿದರಲ್ಲ ಅವರೆಲ್ಲ ಕೂಡ ಸದ್ಗತಿ ಹೊರಟೋದ್ರು. ಅವನ ಪ್ರೇತದ ಧೂಮ ಬಡದವರು ಕೂಡ, ಆಗ್ರಹಣೆ ಮಾಡಿದವರು ಕೂಡ ಸದ್ಗತಿ ಹೋದರು ಅಂತ ಹೇಳಿದರೆ, ಎಂಥ ಭಾಗವತದ ಶಕ್ತಿ ಅದು. ಭಾಗವತ ಹೇಳಿದವರಿಗೆಲ್ಲ, ಭಾಗವತ ಕೇಳಿದವನಿಗೆ, ಅದು ಪೂರ್ತಿ ಕೇಳಿದವನಿಗೆಲ್ಲ, ಸ್ವಲ್ಪ ಕೇಳಿದವನಿಗೆ, ಅವನಿಗೆ ಡೈರೆಕ್ಟ್ ಅಲ್ಲ, ಅವನ ದಹನ ಮಾಡಿದಾಗ ಅದರಿಂದ ಬಂದ ಧೂಮ, ಅದರ ತಾಕಿದ್ದಕ್ಕೆ ಸದ್ಗತಿ ಹೋಗಬೇಕಾದ್ರೆ ಎಷ್ಟು ಎಫೆಕ್ಟ್ ಇರ್ಬೋದು. ಇದು ಭಾಗವತದ ದ್ವಿತೀಯ ಸ್ಕಂದದ ಮಹತ್ವ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಭಾಗವತವನ್ನು ಸರಿಯಾಗಿ ಕೇಳಿದರೆ ಇಂಥ ಪಾಪ ಪರಿಹಾರ ಆಗ್ತದೆ. ನಮಗೇನು ಅನಿಸ್ಬೋದು, ನಾವಿಂಥ ಪಾಪ ಮಾಡಿರಲಿಕ್ಕಿಲ್ಲ ಅಂಥೇಳಿ. ಎಷ್ಟು ಜನ್ಮ ಆಗಿದೆ ಯಾರಿಗೆ ಗೊತ್ತು, ಭಿನ್ನ ಹೈಕೆ ಬಾಯಿಲ್ಲವಯ್ಯ ಅಂತ ಹೇಳ್ತೇವೆ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹೈಕೆ ಬಾಯಿ ಇಲ್ಲವಯ್ಯ. ಏನು ಯಾರಿಗೆ ಮಾತು ಕೊಟ್ಟು ತಪ್ಪಿರ್ತೇವೆ ಯಾರಿಗೆ ಗೊತ್ತು. ಅದು ಪೂರೈಸಿಬಿಟ್ರೆ ಅದಕ್ಕೆ ಭಾಗವತಾದಿಗಳನ್ನು ಮತ್ತೆ ಮತ್ತೆ ಕೆಡ್ತಿದ್ದಷ್ಟು ಕೂಡ ನಮಗೆ ಪುಣ್ಯ ಬರ್ತಾ ಇರುತ್ತೆ, ಒಂದು ಕಡೆಗೆ ಪಾಪ ಪರಿಹಾರ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಪಾಪ ಮಾಡದಂಥ ಒಂದು ದೃಢವಾದ ವಿಶ್ವಾಸ ಬರುತ್ತೆ. ಇಂಥ ಕಥೆ ಕೇಳಿದಾಗ ಫೇಲ್ ಆದವನು ನೋಡ್ತಾನೆ, ನಾನು ಫೇಲ್ ಆಗಲೇಬಾರ್ದು ಅನಿಸುತ್ತೆ. ನಾನು ಬೀಜಲ್ಲಿ ಕಸ ಗುಡಿಸ್ತಾ ಇರ್ತಾನೆ, ಯಾತಕ್ಕೆ ಓದಿಲ್ಲ ಅದಕ್ಕೆ ಹಾಗಿದ್ದಾನೆ, ಹಾಗೆ ನನಗೆ ಆಗಾಗಬಾರ್ದು, ನಾನು ಓದಬೇಕು ಒಂದು ಸಂಕಲ್ಪ ಮಾಡೋದಿಲ್ವಾ. ಆ ರೀತಿಯಾಗಿ ನಮಗೆ ಕೆಲವು ಭಾಗವತಾದಿ ಕಥೆ ಕೇಳಿದಾಗ ಮಹಾನುಭಾವರ ಕಥೆಗಳೆಲ್ಲ ಹೀಗಿರಬೇಕು ಅಂತ ಹೇಳಿಕೊಡುತ್ತದೆ, ಕೆಟ್ಟವರ ಕಥೆಗಳೆಲ್ಲ ಹೀಗಿರಬಾರ್ದು ಅಂತ ಹೇಳಿಕೊಡುತ್ತೆ. ಆ ದೃಷ್ಟಿಯಲ್ಲಿ ಈ ಕಥೆ ಮಾರ್ಮಿಕವಾದ ಕಥೆ. ಇಲ್ಲೂ ಹಾಗೇನೆ, ಅವ್ರ ಹೆಂಡತಿ ಮಕ್ಕಳು ನೋಡಲಿಲ್ವಲ್ಲ, ಅವ್ರಿಗೆ ಎಷ್ಟು ಪಾಪ ಹೊಂದಿರೋ ಲೆಕ್ಕ ಹಾಕಿ, ಇವನೇನೋ ಮುಂದೆ ಉದ್ಧಾರವಾದ ಅವ್ರ ಗತಿ ಏನಾಗಬೇಕು. ಆದರೆ ಯಾರು ಇವತ್ತು ಆಸ್ತಿಪಾಸ್ತಿ ಕೊಡ್ತೀವಿ ಅಂತ ತಿಳ್ಕೊಂಬೋಣ, ಎಷ್ಟು ಜವಾಬ್ದಾರಿ ಇತ್ತು ಗೊತ್ತಾ ಅದ್ರ ಹಿಂದೆ. ದೊಡ್ಡದ ದೊಡ್ಡದಲ್ಲ ನಾಳೆ ಎಲ್ಲಿಗೆ ಹೋಗುತ್ತೆ ಯಾರಿಗೆ ಗೊತ್ತದು. ಆ ಪಾಪ ಇವ ಅನುಭವಿಸ್ತೇನೆ ಬೇಕಾಗುತ್ತೆ, ಎಷ್ಟು ದಿವಸ ಅನುಭವಿಸ್ತಾನೆ ಹೇಳೋದಕ್ಕೆ ಆಗೋದಿಲ್ಲ. ಅದರಿಂದಾಗಿಯೇ ಯಾವುದನ್ನು ನಮ್ಮನ್ನು ಯಾವುದನ್ನು ನಾವು ಸುರಕ್ಷಿತವಾಗಿ ನೋಡ್ಕೊಳ್ತಕ್ಕಂಥ ಗ್ಯಾರಂಟಿ ಹೊಂದಿಲ್ಲ ಅದು ತೊಗೊಳ್ಳೋದಕ್ಕೆ ಹೋಗಬಾರ್ದು, ತೊಗೊಂಡು ಮುಂದೆ ರಿಸ್ಕೇ ಬರಬಾರ್ದು. ಆ ಎಚ್ಚರಿಕೆ ಕೂಡ ಕೊಡ್ತಕ್ಕಂಥದ್ದು. ಅದಕ್ಕೆ ಪಾತ್ರ ದೇಶೇ ಕಾಲೇ ತಥಾ ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ತಗೊಳ್ಳೋನಿಗೆ ಅರ್ಹತೆ ಇರಬೇಕು, ಕೊಡೋವನಿಗೆ ವಸ್ತು ಕೊಡೋ ಯೋಗ್ಯತೆ ಇರಬೇಕು, ಒಳ್ಳೆ ದೇಶ ಕಾಲಾದಿಗಳಾಗಬೇಕು, ಕೃಷ್ಣಾಡ್ಪಡ್ಬುದ್ಧಿಯಿಂದ ಕೊಡಬೇಕು, ಫಲಾಪೇಕ್ಷೆ ಇರಬಾರದು. ಅಂಥ ದಾನದ ಫಲ ಭಾರಿ ದೊಡ್ಡದು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಅದು ಶ್ರೇಷ್ಠವಾದ ಫಲವನ್ನು ಕೊಡುತ್ತೆ, ಇಲ್ಲ ಹೋದರೆ ಅಪಾಯ ತಪ್ಪಿದ್ದಲ್ಲ. ಈಗ ನಾವು ಆ ಹೆಂಡತಿ ಮಕ್ಕಳ ಕಥೆ ಕೇಳಿದ ಮೇಲೆ ಬಹಳ ಎಚ್ಚರದಿಂದ ಇದ್ದು ನಮ್ಮನ್ನೇನಾದರೂ ನಂಬಿ ಜನ ಏನಾದರೂ ಕೊಟ್ಟಿದ್ರು ಅಂದರೆ ಸರಿಯಾಗಿ ವಿನಿಯೋಗ ಮಾಡ್ತಕ್ಕಂಥ ಜವಾಬ್ದಾರಿ ಎಷ್ಟಿದೆ ಎಂಬುದನ್ನು ಹೇಳ್ತಾರೆ. ಇಲ್ಲಿವರು ಎಷ್ಟು ಭಯಾನಕವಾದಂಥ ಅನರ್ಥ ಕಾದಿದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆ ದಿನಕ್ಕೆ ನೋಡ್ತೇವೆ ಆ ಪರ್ಪಸ್ಗೆ ಉಪಯೋಗಿಸ್ತಾ ಹೋದರೆ ಅಫೆನ್ಸ್, ಅದು ಪನಿಷಬಲ್ ಅಫೆನ್ಸ್. ಯಾವ ಪರ್ಪಸ್ಸೇ ಗ್ರ್ಯಾಂಟ್ ಕೊಟ್ಟಿರ್ತಾರೋ ಪರ್ಪಸ್ಸಿಗೆ ಉಪಯೋಗಿಸ್ಬೇಕಾದ್ರೆ, ಇದು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದು ಅಲೋ ಮಾಡೋದಿಲ್ಲ, ಅದು ಪೆನಾಲ್ಟಿ ವಾಪಸ್ ತೊಗೋಬೇಕಾಗಿತ್ತು, ಮತ್ತು ಮರ್ಯಾದೆ ಹೋಗುತ್ತೆ. ಇನ್ನೊಮ್ಮೆ ಕೊಡೋದಿಲ್ಲ ಕೂಡ ಅವರಿಗೆ. ಲೋಕದ ನ್ಯಾಯನೂ ನಮಗೆ ಸ್ಪಷ್ಟ, ಶಾಸ್ತ್ರ ನ್ಯಾಯನೂ ಸ್ಪಷ್ಟ, ಅಲ್ಲಿ ಮುಗೀತು. ಇದೇ ರೀತಿ ದ್ವಿತೀಯ ಸ್ಕಂದದಲ್ಲಿ ಬರತಕ್ಕಂಥ ಒಂದು ಭಾಗ ಅಂದರೆ, ಬ್ರಹ್ಮದೇವರು ತಮ್ಮ ಹತ್ರ ಬಂದ ನಾರದ ಮುನಿಗಳಿಗೆ ಭಗವಂತನ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ವರ್ಣನೆ ಮಾಡ್ತಾರೆ ಅಂದರೆ ವರ್ಣನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋಷ್ಟು ದೇವರ ಮಹಿಮೆ. ಅದು ಬರೀ ಅಷ್ಟು ಇಷ್ಟು ಅಲ್ಲ, ನಿಜವಾಗಲೂ ದೇವರ ಮಹಿಮೆ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸಕಲ ವೇದಗಳಿಂದನೂ ಪರಮಾತ್ಮ ಪೂರ್ತಿ ಅಗೋಚರನಾದವನು, ಮಹಾಲಕ್ಷ್ಮಿಗೂ ಅಗೋಚರನಾದವನು, ಇದೆಲ್ಲ ವರ್ಣನೆ ಮಾಡಿ ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿಹಿ ವಿಮಮೇ ರಜಾಂಸಿ. ವಿಷ್ಣುವಿನ ಮಹಿಮೆಯನ್ನು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೇದಿನಿ ಪರಮಾಣ್ವಂಬು ಗಣಂಗಣನು ಐದಬಹುದು ಪರಿಗಣನೆಯನು ಮಾಧವನ ಆನಂದಾದಿ ಗುಣಂಗಳು ಅನಾದಿಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ. ದೇವರ ಮಹಿಮೆ ಹೇಳ್ತಾರೆ ಹೇಳ್ತಾರೆ ಅಷ್ಟು ವರ್ಣನೆ ಮಾಡ್ತಾರೆ. ಕೊನೆಯಾಗಿ ನಾರದರು ಹೇಳ್ತಾರೆ, ನಾರದರೇ ಇದನ್ನು ಬರೀ ಕೇಳಿದರೆ ಸಾಲದು, ತ್ವಮೇತದ್ ವಿಪುಲೀಕುರು, ಇದನ್ನು ವಿಸ್ತಾರ ಮಾಡಬೇಕು ಅಂತ ಹೇಳ್ತಾರೆ. ಇದು ಕೇಳಿದವರಿಗೆ ಕಮಿಟ್ಮೆಂಟ್, ಅದು ಯಾರು ಕೇಳಿರ್ತಾರೋ ಅದನ್ನು ಉಳಿದವರಿಗೆ ತಲುಪಿಸ್ಬೇಕು, ಅದು ಅವರ ಜವಾಬ್ದಾರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನೀವು ಹೇಳಬೇಕು ಅಂತ ಹೇಳಿದರು. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಮಾತು ಹೇಳ್ತಾರೆ, ಯಾರಾದರೂ ಪಾಠ ಕೇಳೋದಕ್ಕಿಂತ ಬಂದಾಗ ಅವ್ರ ಕೈಲಿ ಮಾತು ತೊಗೋಬೇಕು, ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತೇನೆ ಅಂತ ಅವ್ನ ಕೈಲಿ ಮಾತು ತೊಗೋಬೇಕು. ಅಂಥವ್ನಿಗೆ ಮಾತ್ರ ಹೇಳ್ಕೊಡಿ, ಅಕಸ್ಮಾತ್ ಹೇಳ್ಕೊಡೋದಿಲ್ಲ ಅವನಿಗೆ ಹೇಳ್ಕೊಳ್ಳೋಕೆ ಹೋಗಬೇಡಿ, ಯಾಕೆ ವೇಸ್ಟ್ ಆಗುತ್ತೆ ಅಂತ. ಅದು ಪ್ರಸಾರ ಆಗಬೇಕು, ಪ್ರಸಾರ ಬ್ಯಾಂಕಲ್ಲಿ ದುಡ್ಡಿಟ್ಟು ತೊಗೊಂಬಿಟ್ಟು ಇಂಟ್ರೆಸ್ಟ್ ಕೊಡೋದು ಹೇಗೆ, ಇನ್ನೊಬ್ರಿಗೆ ಕೊಟ್ಟರೆ ತಾನೇ ಇಂಟ್ರೆಸ್ಟ್ ಬರೋದು ಅವರಿಗೆ. ವಿತರಣೆ ಮಾಡಿದಷ್ಟು ಕೂಡ ಅವರ ಜ್ಞಾನ ವೃದ್ಧಿಯಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೆಲಸವನ್ನು ಮಾಡಲೇಬೇಕು, ಅದನ್ನೇ ತಪಸ್ಸು ಅಂತ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾರದರೇ ನೀವು ಕೇಳಿದ್ದೀರಿ, ತುಂಬ ವಿಸ್ತಾರ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾರದರು ತಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೋತಾರೆ. ಇಲ್ಲಿ ಹೆಂಡತಿ ಮಕ್ಕಳು ಸೋತ ಕಥೆ, ನಾರದರು ಗೆದ್ದ ಕಥೆ. ತುಂಬ ಯೋಚನೆ ಮಾಡಿದರು, ಬ್ರಹ್ಮದೇವರು ಹೇಳಿದ್ದಾರೆ, ಭಾಗವತ ಹೇಳಿದ್ದಾರೆ, ದೇವರ ಮಹಿಮೆ ಹೇಳಿದ್ದಾರೆ, ನನಗೆ ವಿಸ್ತಾರ ಮಾಡೋ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆ ಆ ಶಕ್ತಿ ಎಲ್ಲಿದೆ? ನಾರದರು ಯೋಚನೆ ಮಾಡಿಕೊಂಡು, ನನಗೆ ಆ ಶಕ್ತಿ ಇಲ್ಲ, ಮತ್ತೇನು ಮಾಡಬೇಕೀಗ? ಬ್ರಹ್ಮದೇವರು ಹೇಳಿದ್ದಾರೆ ಮಾಡಲೇಬೇಕು, ಶಕ್ತಿ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಬೇಕು ಅಂದರೆ ಉಪಾಯ ಮಾಡ್ತಾರೆ. ನನಗೆ ಶಕ್ತಿ ಇಲ್ಲ, ಶಕ್ತಿ ಇರೋರ ಕೈಯಲ್ಲಿ ಮಾಡಿಸ್ಬೋದಲ್ಲ ಅಂತ ಯೋಚನೆ ಮಾಡಿದರು. ಶಕ್ತಿ ಇರೋರ ಕೈಯಲ್ಲಿ ಮಾಡಿಸ್ಬೋದಲ್ಲ ಅಂಥೇಳಿ, ಅಂಥ ಶಕ್ತಿ ಇರೋದು ಯಾರು? ಬ್ರಹ್ಮದೇವರು ಹೇಳಿದ್ದನ್ನು ಮತ್ತೆ ವಿಸ್ತಾರ ಮಾಡಬೇಕಾದ್ರೆ ಬೇರೆಯವರಿಗೆ ಸಾಧ್ಯ ಇಲ್ಲ, ಪರಬ್ರಹ್ಮನಾದ ವೇದವ್ಯಾಸದೇವರಿಗೆ ಸಾಧ್ಯ ಅಂತ ಹೇಳಿ ವೇದವ್ಯಾಸ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ಅಥೋ ಮಹಾಭಾಗ ಭವಾನ್ ಅಮೋಘತೃಕ್ ಸತ್ಯವ್ರತಃ ಸತ್ಯವ್ರತಃ ಶುಚಿಶ್ರವಾಹ ಹೊಡಗುತ್ತಾರೆ, ಹೊಡುತ್ತಾರೆ, ಹೊಗಳುತ್ತಾರೆ, ಮುಂದೆ ಹೇಳ್ತಾರೆ. ನೀವು ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಗುರುಕ್ರಮಶ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ನೀವು ಬರಿಬೇಕು ಭಗವಂತನ ಮಹಿಮೆಯನ್ನು, ನೀವು ತಿಳಿಸ್ಬೇಕು, ನಿಮ್ಮಿಂದ ಲೋಕೋದ್ಧಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ವೇದವ್ಯಾಸ ದೇವರು ಶ್ರೀಮದ್ ಭಾಗವತ ಪುರಾಣವನ್ನು ಬರೀತಾರೆ, ಲೋಕಕ್ಕೆ ಮುಟ್ಟೋಗುತ್ತೆ. ಬರೆದಿದ್ದು ವೇದವ್ಯಾಸ ದೇವರು, ಆದರೆ ಪ್ರಾರ್ಥನೆ ಮಾಡಿ ಬರೆಸಿದ ಕೀರ್ತಿ ನಾರದರಿಗೆ ಬಂತು. ಈಗ ಅರ್ಥ ಮಾಡಿಕೊಂಡ್ರೆ ತಮಗೆ ವಹಿಸಿದ ಜವಾಬ್ದಾರಿಯನ್ನು ನಾರದರು ಸರಿಯಾಗಿ ಮುಗಿಸಿದರು, ಆದರೆ ಅವರ ಜವಾಬ್ದಾರಿ ಕಳ್ಕೊಂಡ್ಬಿಟ್ರು. ನೀವು ಶಾಸ್ತ್ರ ಅಂತೀರಿ, ಗೋವು ಅಂತೀರಿ, ಒಂದಕ್ಕೆಂದು ಏನು ಸಂಬಂಧ ಅಂದರೆ, ಗೋ ಶಬ್ದಕ್ಕೆ ಶಾಸ್ತ್ರ ಅಂತನೂ ಅರ್ಥ, ಗೋವುಗಳು ಅಂತನೂ ಅರ್ಥ. ಗೋ ಅಂದರೆ ಗೋರಕ್ಷಕ ಕೃಷ್ಣ ಅಂದರೆ ಗೋಪುಗಳನ್ನು ಕಾಪಾಡ್ತಾನೆ, ಶಾಸ್ತ್ರವನ್ನು ರಕ್ಷಣೆ ಮಾಡ್ತಾನೆ. ಅನಾಕುಲಂ ಗೋಕುಲ ಉಲ್ಲಲಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಭಾಷೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ತಸ್ಮೈ ನಮೋ ನೀರದ ನೀಲ ಭಾಷೆ ಕೃಷ್ಣಾಯ. ಇದು ಸುಭದ್ವೈತ ಎರಡನೇ ಶ್ಲೋಕ ಆರಂಭದಲ್ಲಿ ಗೋಕುಲಂ ಎರಡಕ್ಕೂ ಅನ್ವಯಿಸಿಬಿಡ್ತಾರೆ. ಗೋಕುಲಂ ಒಂದು ಕಡೆ ಗೋವುಗಳ ಸಮುದಾಯ ಕೃಷ್ಣರೂಪದಿಂದ, ಇನ್ನು ಗೋಕುಲಂ ಶಾಸ್ತ್ರಗಳ ಸಮುದಾಯ ವೇದವ್ಯಾಸ ರೂಪದಿಂದ. ಈಗ ಎರಡು ಕೃಷ್ಣರೂಪಗಳ ಮಹಿಮೆಯನ್ನು ವರ್ಣನೆ ಮಾಡಿದ್ದು ಒಂದೇ ಶ್ಲೋಕದೊಳಗೆ. ಅದಕ್ಕೆ ಇಲ್ಲಿ ಗೋಶತ ಅಂದರೆ ನೂರಾರು ಶಾಸ್ತ್ರ ಗ್ರಂಥಗಳು, ನೂರಾರು ಶಾಸ್ತ್ರವಾಕ್ಯಗಳು. ಆ ಅರ್ಥದಲ್ಲಿ ನಾರದರು ಮಾಡಿದ್ದ ವಿವೇಕ ನಮಗಿರಬೇಕು. ನಮಗೆ ಯಾರು ಜವಾಬ್ದಾರಿ ವಹಿಸಿದರೆ, ನಮಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದರೆ ಮಾಡಬಲ್ಲವರಿಗೆ ಒಪ್ಪಿಸಿ ಮಾಡಿಸ್ಬೇಕೇ ಹೊರತು ಆಗಲಿಲ್ಲ ಅಂತ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಆ ಜವಾಬ್ದಾರಿ ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಚ್ಚರವನ್ನು ಕೊಡ್ತಾರೆ, ಯಾರೋ ಒಂದು ವ್ಯವಸ್ಥೆಯಲ್ಲಿ ಕೂತಿರ್ತಾರೆ, ಯಾವುದೋ ಒಂದು ಪದಾರ್ಥ ನೋಡಿಕೊಳ್ಳಿ ಅಂತ ಕೊಟ್ಟು ಹೋಗ್ತಾರೆ. ಅರ್ಜೆಂಟ್ ನಾವೆಲ್ಲ ಹೋಗಬೇಕಾಗತ್ತೆ, ಅವರಿಂದ ಬಂದಿರೋದ್ರಲ್ಲಿ ಏನು ಮಾಡಬೇಕಾಗ, ಇನ್ನೊಬ್ಬರ ಕೈಯಲ್ಲಿ ಒಪ್ಪಿಸಿ ಅವನಿಗೆ ಕೊಡಲೇಬೇಕು ಅಂಥವನಿಗೆ ಒಪ್ಪಿಸ್ತಾರೆ. ಯಾವುದು ತಾನು ಅನಿವಾರ್ಯ ಹೋಗಬೇಕಾಗಿದೆ, ಅವನು ಬಂದಿಲ್ಲ, ಅದನ್ನು ಕೊಡು, ತಾನು ಒಯ್ಯೋಗಿಲ್ಲ, ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾನೆ ಗೊತ್ತಲ್ಲ. ಆ ರೀತಿ ಮಾಡಬೇಕು, ಯಾರಿಗೆ ಒಪ್ಪಿಸ್ಬೇಕು ಅಂತ ವಿಧಿ ಇದೆಯೋ ಅದನ್ನು ಒಪ್ಪಿಸ್ತೇ ಹೋದರೆ ಅವನಿಗೆ ಅಪಕೀರ್ತಿ ಬರುತ್ತೆ, ಮುಂದೆ ನರಕ ಆಗುತ್ತೆ. ಆ ಎಚ್ಚರ ನಮಗಿದ್ದರೆ ನಾರದ ಮುನಿಗಳಿಂದ ಆದ ವಿವೇಕ ಎಂಥದ್ದು, ಇವರು ಮಾಡಿದ ಅವಿವೇಕ ಎಂಥದ್ದು. ಆದ್ದರಿಂದ ಭಾಗವತದ ಕಥೆ ಕೇಳಿದಾಗ ನಾವು ಮಾಡಲೇಬೇಕು, ಇಲ್ಲ ಹೋದರೆ ಮಾಡಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇವೆ. ಇದು ಅಲ್ಲಿಯ ದೊಡ್ಡ ಸಂದೇಶ. ಆ ನೃಗರಾಜನಿಗೆ ಏನು ದೋಷ ಬಂತಾಗಿದ್ದರೆ ಅಂದರೆ, ಆ ಗೋ ಬಿಟ್ಟೋಗ್ಬಿಟ್ರಲ್ಲ ಇಬ್ಬರು, ದತ್ತಾಪರ್ಣ ದೋಷ ಬಂತವೆ, ಗೋವನ್ನು ಅಲ್ಲೇ ಬಿಟ್ಟುಬಿಟ್ರಲ್ಲ, ಇಬ್ಬರು ತೊಗೊಂಡು ಹೋಗಲೇ ಇಲ್ಲ, ದತ್ತ ಕೊಟ್ಟಿದ್ದು ಅಪಹರಣ ವಾಪಸ್ ಮಾಡಿದ್ದು, ದತ್ತಾಪಹರಣ ದೋಷ ಬಂದಿದ್ದರ ಫಲ ಆತನಿಗೆ ಓತಿಕ್ಯಾತ ಜನ್ಮ ಬಂತು ಅಂತ ಹೇಳ್ತಾರೆ. ದತ್ತ ಅಪಹರಣ ನಮಗೆ ಚಾನ್ಸೇ ಇಲ್ಲ, ದತ್ತ ಇದ್ರೆ ತಾನೇ ಅಪಹರಣ ಆಗಲಿಕ್ಕೆ, ಕೊಟ್ಟಿದ್ರೆ ಅಪಹರಣ ಮಾಡೋದು, ಎಲ್ಲ ನಮ್ಮದೇ ಅಂತ ತಿಳ್ಕೊಂಡ್ರೆ ದಾನನೂ ಇಲ್ಲ, ಅದು ಇನ್ನೂ ಪಾಪ, ಭಾರಿ ದೊಡ್ಡ ಪಾಪ. ಮತ್ತೆ ಅದು ಇದಕ್ಕಿಂತ ದೊಡ್ಡ ಪಾಪ, ದತ್ತಾಪರಣದ ಪಾಪ ಒಂದು, ದಾನ ಕೊಡದೇ ಇರೋ ಪಾಪ ಒಂದು, ಅದರಲ್ಲಿ ಕೊಟ್ಟು ವಾಪಸ್ ತಗೊಂಡ ಕೊಡಲೇ ಇಲ್ಲ ಅನ್ನೋ ಪಾಪ ಇನ್ನೂ ದೊಡ್ಡ ಪಾಪವಾದ್ದರಿಂದ ಇಂಥ ತಪ್ಪುಗಳನ್ನು ಮಾಡದೇ ಇರಬೇಕಾದ್ರೆ ಎಚ್ಚರಿಕೆಯನ್ನು ಕೊಡಲಿಕ್ಕಿಂತ ಕಥೆಗಳು ಬಂದಿರೋದು ಅಲ್ಲಿಗೆ ಉದ್ಧಾರವಾದ ಕಥೆಯಾಯಿತು. ಮತ್ತು ಇನ್ನೊಂದು ಕಥೆ ಹೇಳ್ತಾರೆ, ಇದು ಅಯೋಧ್ಯೆಯ ಬ್ರಾಹ್ಮಣನ ಕಥೆಯಾಯಿತು. ಚಂಪಾಪುರಿ ಅಂತ ಒಂದು ಊರು, ಅಲ್ಲಿ ಒಬ್ಬ ರಾಜ ವಿಮರ್ಶಣ ಅಂತ ಒಬ್ಬ ರಾಜ, ಅವರು ಒಳ್ಳೆ ಧಾರ್ಮಿಕನಾದ ರಾಜ, ಪ್ರಜಾವತ್ಸಲನಾದ ರಾಜ. ಆ ಊರಿಗೆ ಒಬ್ಬ ಸಂಗೀತಗಾರ ಬರ್ತಾನೆ, ಅವನೊಬ್ಬ ವೈಶ್ಯ, ಒಳ್ಳೆ ಗಾನಕೋವಿದನಾದಂಥ ವ್ಯಕ್ತಿ. ಸಾಮಾನ್ಯವಾಗಿ ಕೆಲವರು ಬಲುಬೇಗ ಪ್ರಚಾರಕ್ಕೆ ಬಂದುಬಿಡ್ತಾರೆ, ಸಂಗೀತಗಾರರಿಗೆ ಭಾರಿ ಡಿಮ್ಯಾಂಡ್ ಜಾಸ್ತಿ. ಇವತ್ತಿಗೂ ಕೂಡ ಸಂಗೀತಗಾರ ಅಂತ ಹೇಳಿದರೆ ಜನ ಬಲುಬೇಗ ಒಬ್ಬಗೆ ಪ್ರಚಾರ ಪ್ರಸಿದ್ಧಿ ಪಡ್ಕೊಂಡ್ಬಿಡ್ತಾರೆ, ಲೋಕಕ್ಕೆ ಗೊತ್ತಿದೆ. ರಾಜ ಆಕರ್ಷಿತನಾದ, ಈ ರಾಜ ಮಹಾರಾಜರಿಗೆ ಕೆಲವು ವ್ಯಸನಗಳು ಅಂತಿರ್ತವೆ, ಅದರಲ್ಲಿ ಜೂಜಾಟ ಬೇಟೆ ಮೊದಲಾದವುಗಳು ಹೇಗೋ, ಸಂಗೀತ ಮೊದಲಾದವುಗಳ ಕಲಾವಿದ್ಯೆ ಬಗ್ಗೆ ಜಾರಿ ಆಸಕ್ತಿ ಇರುತ್ತವೆ, ಅವರಿಗೆ ಕೀರ್ತಿ ಜಾಸ್ತಿ ಬರುತ್ತೆ. ಸಂಗೀತಗಾರರಿಗೆ ಕೊಡೋದೊಂದು ಭಾರಿ ಹೆಮ್ಮೆ, ಅವರಿಗೆ ಸಂಗೀತಗಾರರಿಗೂ ಹೆಮ್ಮೆ, ಇದು ವಿಚಿತ್ರವಾದ ಪದ್ಧತಿ. ಅಂಥ ಸಂಗೀತಗಾರರಾಗಿದ್ದರು ರಾಯರು, ಒಬ್ಬ ರಾಜರನ್ನು ಆಶ್ರಯಿಸಿಲ್ಲ, ಅವರು ಗ್ರೇಟ್ ಅದು. ರಾಯರು ವೀಣಾ ವೆಂಕಟಭಟ್ಟರಾಗಿದ್ದರು, ಎಂಥ ಆಪತ್ತಿತ್ತು, ಒಬ್ಬರ ಮುಂದೆ ಕೈಚಾಚಿತೆ ಬದುಕಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಆದರೆ ಸಂಗೀತ ಇದ್ದು ಕೂಡ, ಸಂಗೀತ ಇದ್ದು ಬಲುಬೇಗ ದಾರಿ ತಪ್ಪ ಅವಕಾಶ ಇದೆ. ನಿನ್ನೆ ಹೇಳಿದ್ದೇನೆ, ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಡೋ ಚಾನ್ಸಸ್ ಜಾಸ್ತಿ, ಕೆಲವು ಡಿಪಾರ್ಟ್ಮೆಂಟ್ಗೆ ಕೆಡಬೇಕು ಅಂದರೆ ಸ್ಕೋಪ್ ಕಡಿಮೆ ಇರ್ತದೆ. ಸಂಗೀತ ಮೊದಲಾದ ವಿದ್ಯೆಗಳು ಅಂದರೆ ಬಲುಬೇಗ ವಿಚಿತ್ರ ಜನ ಸಂಪರ್ಕ ತಂದುಕೊಡ್ತವೆ. ರಾಜನ ಸಂಪರ್ಕ ಬಂತು, ತುಂಬ ಕ್ಲೋಸ್ ಕೂಡ ಆಗಿಬಿಟ್ಟ ರಾಜನಿಗೆ, ಭಾರಿ ಹತ್ತಿರವಾಗಿಬಿಟ್ಟ. ಈ ಕಾಳಿದಾಸರ ಕಥೆ ಭೋಜರಾಜನ ಭಾರಿ ಹತ್ತಿರ ಆದ ಅಂತ ಹೇಳ್ತಾರೆ ಕವಿಗಳು, ಸಂಗೀತಗಾರರಿಗಿರೋ ಅಡ್ವಾಂಟೇಜ್ ಅದು, ತುಂಬ ಹತ್ತಿರ ಅದು. ಸಂಗೀತಗಾರಿ ವೈರಾಗ್ಯ ಇಲ್ಲ ಅಂದರೆ ವೈರಾಗ್ಯ ಹೇಳೋ ಶಾಸ್ತ್ರ ಅಲ್ಲ ಅದು. ಅದೇ ರೀತಿ ಕೆಲವರಿಗೆ ರಾಜ ಮಹಾರಾಜರಿಗೆ ವೈರಾಗ್ಯ ಇಲ್ಲ ಅಂದರೆ, ನಮ್ಮ ಆಗಲೇ ಸ್ಟೇಟ್ಮೆಂಟ್ ಕೊಡ್ತಿರ್ತಾರಲ್ಲ ಎಮ್ ಎಲ್ ಎಗಳು, ನಾವೇನು ಸನ್ಯಾಸಿಗಳಲ್ಲ, ನಮಗೂ ನಾವು ಮಂತ್ರಿ ಆಗಬೇಕು ಅಂತ ಕೇಳ್ತಿರ್ತಾರೆ, ನಾವು ಮುಖ್ಯಮಂತ್ರಿನೇ ಆಗಬೇಕು ಅಂತ ಹೇಳ್ತಿರ್ತಾರೆ. ಯಾಕೆಂದರೆ ಬಂದಿರೋದೇ ಅದಕ್ಕೆ, ನಮ್ಮನ್ನು ಬೇಡ ಅಂತ ಹೇಳೋಗಿಲ್ಲ ನೀವು ಅಂತ ಹೇಳ್ತಾರೆ. ಆ ಟೈಪು ಆ ಯತಿಗಳು ವಿದ್ವಾಂಸರ ಹೇಳೋಗಿಲ್ಲ, ಯಾಕೆ ಶಾಸ್ತ್ರ ಓದಿರೋದು ಬಿಡಲಿಕ್ಕೆ ಹೊರತು ಲೋಕ ಹಿಡಿಲಕ್ಕೋಸ್ಕರ ಅಲ್ಲ. ಸಂಗೀತಗಾರರಿಗೆ ಬೇಕು ಸಿಗ್ತಾರೆ ಬರ್ತಾರೆ. ರಾಜನ ಹತ್ತಿರವಾದ, ತುಂಬ ಹತ್ತಿರ ಆದ, ಕೊನೆಗೆಲ್ಲ ರಾಜನ ರಹಸ್ಯ ತಿಳ್ಕೊಂಡ, ಯೋಚನೆ ಮಾಡ್ದ, ನಾನೇ ರಾಜನಾಗಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಇಂಥದ್ದೆಲ್ಲ ಎಷ್ಟೋ ನಡೆದೋಗಿದೆ ಈಗಾಗಲೇ, ತುಂಬ ಚೆನ್ನಾಗಿದ್ದೇನು ಇತಿಹಾಸದಲ್ಲಿ ಸಾವಿರಾರು ಕಥೆಗಳು, ಇದಂಥ ಒಂದು ಕಥೆ ಅಷ್ಟೇ. ನಾನೇ ರಾಜನಾಗಬೇಕು, ಇವನಿರೋವರೆಗೂ ರಾಜನಾಗೋದಿಲ್ಲ. ಇವನು ಹೋಗಬೇಕಾಗಿದ್ರೆ, ಇವನು ಅವನಾಗಿ ಹೋಗೋದಿಲ್ಲ, ನಾನೇ ಕೊಲ್ಲಬೇಕು. ಹೇಗೆ ಬುದ್ಧಿ ಓಡ್ತಾ ಹೋಗುತ್ತೆ ಮನುಷ್ಯನ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಂಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ವಿಹ ವೈರಿಣಂ ಭಗವಂತ ಹೇಳ್ತಾರೆ. ಆಸೆ ಬಂತು ಅಂದರೆ ಅದು ಭಯಂಕರ ರೋಗ. ಯಾವ ರೋಗವೂ ದೇಹದಲ್ಲಿ ಅಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ. ಯಾವುದೇ ಒಂದು ರೋಗ ದೇಹ ಹಾಳು ಮಾಡುತ್ತೆ. ಈ ಆಸೆ ಎಂಬುದು ಚೈತನ್ಯನೇ ಹಾಳು ಮಾಡಿಬಿಡುತ್ತೆ, ಜೀವನ ಶಕ್ತಿಯನ್ನೇ ಕುಂಠಿತಗೊಳಿಸುತ್ತೆ, ದುರಾಸೆಗೆ ಬಿತ್ತ. ಯೋಚನೆ, ರಾಜನ ಜೊತೆಗೇ ಇರೋ ಅಭ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ಒಂದು ದಿವಸ ರಾಜ ಮಲಗಿದ್ದಾಗ ಅವನು ಕೊಂದೇ ಬಿಟ್ಟ ಕೊನೆಗೆ. ಅವನು ಸಂಹಾರ ಮಾಡಿ ಆಯಿತು. ಸೊ ಅಯೋಗ್ಯರ ಸಹವಾಸದಿಂದ ಅವನಿಗೆ ಸಾವು ಬಂತು. ಮತ್ತೆ ಜೊತೆ ಅವನೆಲ್ಲ ಗುಣಗಳಿರಬಹುದು, ಅಯೋಗ್ಯರ ಸಹವಾಸ ಮಾಡಿದನಲ್ಲ, ಅದೇ ಒಂದು ದೊಡ್ಡ ದೋಷ ಆಯಿತು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಭಾಗವತ ಪುರಾಣ ಹೇಳುತ್ತದೆ. ಸಜ್ಜನ ಸಹವಾಸ ಮಾಡಲೇಬೇಕು, ಸಜ್ಜನ ಸಹವಾಸ ಮಾಡಲೇಕೂಡದು ಅಂತೇಳಿ ಸಂದೇಶ ನಿದರ್ಶನ ಆಯಿತು. ಅವನು ಅಲ್ಲಿಗೆ ಬಿಡಲಿಲ್ಲ, ಅವನು ಉಪಾಯ ಮಾಡಿದ. ರಾಜನ ತಾನು ಕೊಂದ, ತಾನು ಕೊಂದೇನು ಜಗತ್ತಿಗೆ ಗೊತ್ತಾಗಬಾರ್ದು ಅಂಥೇಳಿ ನಾಟಕ ಕಟ್ಟಿದ. ರಾಜನಿಗೆ ಏನೋ ಆಯಿತು, ರೋಗ ಬಂದು ಸತ್ತೋಯಿತು ಸುದ್ದಿ ಹಬ್ಬಿಸಿದ. ಜನಗಳಲ್ಲಿ ಎಷ್ಟು ವಿಶ್ವಾಸ ಗಳಿಸಿದ್ದ ಅವನು ಅಂತ ಕೇಳಿದೆ. ಅವನ ಮಾತು ನಂಬ್ತಿದ್ರು ಜನ, ಆ ಸ್ಥಿತಿ ಬಂದುಬಿಟ್ಟ. ಅವನ ಮಾತು ನಂಬಿದ್ರು, ರಾಜ ರೋಗ ಬಂದು ಸತ್ತೋದ, ಪಾಪ ಇವನು ಕೊಂದೇ ಇಲ್ಲ ಅನ್ನೋ ಭಾವನೆ ಬರ ಹಾಗೆ ಮಾಡಿ ಅವನು ರಾಜ ಸತ್ರು ಕೂಡ ಅಲ್ಲೇ ಉಳ್ಕೊಂಡ. ಎಲ್ಲ ಒಳಗೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡಿದ್ದ. ಪರಿಣಾಮ ರಾಜನೂ ಆಗಿಬಿಟ್ಟ ಕೊನೆಗೆ. ಅವನು ಕೊಂದ, ರಾಜನೂ ಆದ. ಅಲ್ಲಿಗೆ ಆಸೆ ಮುಗಿಲಿಲ್ಲ. ರಾಜನಾದ್ಮೇಲೆ ರಾಜ್ಯ ಸಿಕ್ಕರೆ ಸಾಲದು, ರಾಜನ ಹೆಂಡತಿನೂ ಸಿಗಬೇಕು ಅಂತ ಪ್ಲಾನ್ ಮಾಡ್ದ, ಬಲಾತ್ಕಾರ ಮಾಡ್ದ, ಅವ್ರ ಹೆಂಡತಿನ ವಶ ಮಾಡಿಕೊಂಡ. ಈ ಪಾಪದ ಫಲ ಎಲ್ಲ ಸೇರ್ತಾ ಹೋಯ್ತು. ನಂಬಿಕೆ ದ್ರೋಹ ಮಾಡಿದ, ನಮ್ಮ ಮಿತ್ರ ದ್ರೋಹ ಆಯಿತು, ಅಗಮ್ಯ ಆಗಮನ ಆಯಿತು, ಮಹಾಪಾಪಗಳ ಬೀಡಾದ, ಭಯಾನಕವಾದಂಥ ಸತ್ತ ಕೊನೆಗೆ. ಮನುಷ್ಯನನ್ನು ನರಕಾದಿ ಅನರ್ಥ ಕೊಡೋದು ಒಂದು ಕಡೆಗೆ, ಮೊದಲು ರೋಗಾದಿಗಳು ಬರೋದು, ಆಯುಷ್ಯ ಕಡಿಮೆ ಆಗೋದು, ಇದನ್ನೆಲ್ಲ ಹೇಳ್ತಾರೆ. ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಮೂರು ಬೇಕೇ ಬೇಕು. ಹೋಗೋದು ಯಾವಾಗಾದರೆ, ಘೋರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ. ಒಂದು ಪರನಿಂದೆ, ವಿತ್ತಾಪಹಾರ ದೊಡ್ಡವರ ದ್ರೋಹ, ಅದರಿಂದ ಆಗೋದೇನು, ದರಿದ್ರರಾಗುವರು ಈ ಮೂರು ವಿಧದಿ. ಘೋರ ವ್ಯಭಿಚಾರ, ಪರನಿಂದೆ, ವಿತ್ತಾಪಹಾರ, ಮೂರು ಗುಣ, ಅದು ಕಡಿತಕ್ಕಂಥ ಮೂರು ದೋಷಗಳು. ಇದು ಘೋರ ವ್ಯಭಿಚಾರ, ಅದನ್ನು ಮಾಡಿದ. ಪರನಿಂದೆ ಎಲ್ಲ ಕಳ್ಕೊಂಡ, ಆಯುಷ್ಯನೂ ಹೋಯಿತು, ರೋಗ ಬಂತು, ಆಯುಷ್ಯ ಹೋಯಿತು, ಜೊತೆಗೆ ಅದರಿಂದ ಆಯುಷ್ಯ ಹೋಯಿತು, ಸತ್ತ. ಅಲ್ಲಿಯಿಂದ ರಾಜ್ಯ ಕಳ್ಕೊಂಡ, ತನ್ನ ಬಾಂಧ್ಯರ ಪಾಪ ಕಟ್ಕೊಂಡ, ರೌರವಾದ ನರಕಗಳನ್ನು ಅನುಭವಿಸಿದ, ಕೊನೆಗೊಂದು ಕೋಣವಾಗಿ ಹುಟ್ಟಿದ. ಇಷ್ಟೆಲ್ಲ ಮಾಡಿ ಮನುಷ್ಯನಾಗಿ ಹುಟ್ಟ ಯೋಗ್ಯತೆ ಬರಲಿಲ್ಲ, ಒಂದು ಕೋಣವಾಗಿ ಹುಟ್ಟಿದ. ಮನುಷ್ಯ ತಪ್ಪು ಮಾಡಿದ ಕೋಣ ಅಂತ ಬೈತಾರೆ ಪಾಪ. ಅಂತಹದ್ದು ಅವನೇ ಡೈರೆಕ್ಟಾಗಿ ಕೋಣ ಆದ. ಕೋಣ ಬುದ್ಧಿ ತೋರಿಸಿದ್ದೆ ಕೋಣ ಜನ್ಮನೇ ಬಂತು. ಎಂ ವಾಪಿ ಸ್ಮರಂಭಾವಂ ತ್ಯಜತ್ಯಂತೆಯೇ ಕಲೆ ವರಂಬಿದ್ದ ಹಾಗೆ ಅದರ ಪರಿಸ್ಥಿತಿಯಿಂದ ದೊಡ್ಡ ಕೋಣವಾಗಿ ಹುಟ್ಟಿದ. ಅನೇಕ ದಿವಸ ಕಳೀತು, ಸಂಚಾರ ಮಾಡ್ತಾ ಮಾಡ್ತಾ ಹೋಗಿದ್ದ. ಅಲ್ಲೊಬ್ಬ ಋಷಿಗಳು ಭಾಗವತ ಹೇಳ್ತಾ ಕೂತಿದ್ರು, ತೃತೀಯ ಸ್ಕಂದ ಭಾಗವತ ಹೇಳ್ತಾ ಕೂತಿದ್ರು, ಅದನ್ನು ಕೇಳ್ತೋ ಕೂತ್ಕೊಂಡ್ತಿದ್ರು. ಎಂ ಕೋಣ ಮುಂದೆ ಕುಡಿಸ್ಕೋತಾರೆ, ಮತ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೇಳಿತ್ತು. ಅದು ಮೊದಲು ದೂರ, ಅದು ಕಿವಿ ಬಿದ್ದಿದೆ, ಆ ಕೋಣದಿನಕ್ಕೆ ಎಷ್ಟು ಅರ್ಥ ಆಗಿರ್ಬೋದು. ಅಷ್ಟಕ್ಕೆ ಸದ್ಗತಿ ಆಯಿತು ಅಂತ ಹೇಳ್ತಾರೆ. ಇವತ್ತು ಶಾಖ ಹೊಡಿಬೇಕಾದ್ರೆ ಬಲಿಷ್ಠ ಅಂತ ನೋಡ್ಕೊಂಡು ಶಾಖ ಹೊಡಿಯುತ್ತಾ ಅದು. ಆನೆ ಶಾಖ ಹೊಡಿ, ಎಷ್ಟು ಆನೆಗಳು ಸಾಯೋದಿಲ್ವ, ಪೇಪರ್ ನೋಡ್ತಿರ್ತಿಲ್ಲ, ಆನೆಗಳು ಸಾಯಿ. ಅದು ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸ ದಿಪ್ಪುದೇ ಇದ್ದ ಹಾಗೆ, ಆ ಕೇಳಿದ ಒಂದು ಪ್ರಭಾವದಿಂದ ಅದರ ಪಾಪ ಪರಿಹಾರವಾಯಿತು, ಅದು ಸತ್ತೋಯಿತು, ಮುಂದೆ ಸದ್ಗತಿಗೆ ಹೊರಟೋಯಿತು. ಆದರೆ ಭಾಗವತ್ ತೃತೀಯ ಸ್ಕಂದದ ಪ್ರಭಾವದಿಂದ ಇಷ್ಟು ಪಾಪ ಕಳ್ಕೊಂಡ. ನಮಗನ್ನಿಸ್ತದೆ ಇಷ್ಟು ಪಾಪ ಮಾಡಿ ತೃತೀಯಸ್ಕಂದ ಕೇಳಿಬಿಟ್ರೆ ಸಸ ಅಂತ ಕೇಳಿದರೆ, ಮೊದಲಾಗಿದ್ದು ಎಷ್ಟೋ ನರಕಕ್ಕೆ ಹೋಗ್ತಾನೆ, ಅದು ಭಾರಿ ಇಂಪಾರ್ಟೆಂಟ್. ಎಷ್ಟೋ ನರಕ ಅನುಭವಿಸ್ತಾನೆ, ಕೊನೆಗೆ ಜನ್ಮಾಂತರ ಸುಖ, ಕೊನೆಗಿದಕ್ಕೆಲ್ಲ ಕೊನೆಯ ದಿವಸ ಉತ್ತರ ಬರುತ್ತದೆ. ಇವರೆಲ್ಲ ಹೀಗೆ ಮಾಡಿ ಹೋಗ್ತಾರಲ್ಲ, ನಾವೆಲ್ಲ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬರುತ್ತೋ ಇಲ್ವೋ. ಮತ್ತು ಇಷ್ಟು ಪಾಪ ಪರಿಹಾರ ಸುಲಭ ಅಂತ ಆಗೋದಾದರೆ ಪಾಪ ಮಾಡೋದ್ರಲ್ಲಿ ಏನೋ ದೋಷ ಇಲ್ಲ ಅಂತ ಅನಿಸಿಬಿಡುತ್ತೆ. ಅದಕ್ಕೆಲ್ಲ ಉತ್ತರ ಬೇಕಲ್ಲ, ಎಲ್ಲ ಒಟ್ಟಿಗೆ ಎಲ್ಲ ಸೇರಿ ಕೊನೆಗೆ ಉತ್ತರ ಬರುತ್ತೆ. ಆದ್ದರಿಂದ ಪ್ರಶ್ನೆ ಹಾಗೇ ಇರಲಿ. ಇಷ್ಟು ಕೆಲವು ಕಥೆಗಳನ್ನು ಕೇಳಿದಾಗ ನಮಗೆ ಪಾಪ ಮಾಡೋದು ತಪ್ಪು ಅನಿಸೋದಕ್ಕಿಂತ ಕಳ್ಕೊಳ್ಳೋದು ಭಾರಿ ಸುಲಭ ಅನಿಸಿ ಪಾಪ ಪ್ರಚೋದನೆ ಬರೋದು. ಅಜಾಮಣ ಕಥೆ ಕೇಳಿದಾಗ ಹಾಗೆ ಅನಿಸೋದು, ಅಜಾಮಣ ಕಥೆ ಅಷ್ಟೆಲ್ಲ ಕೇಳಿಬಿಟ್ಟಿರ್ತಾರೆ, ಗಾಬರಿ ಆಗಿಬಿಟ್ಟಿರ್ತಾರೆ. ನಾರಾಯಣನ ಸದ್ಗತಿಗೆ ಹೋದ ಅಂದ ತಕ್ಷಣ ಎಲ್ಲ ರಿಲೀಫ್ ಸಿಕ್ಬಿಡುತ್ತೆ ನನಗೆ. ಅಯ್ಯೋ, ನಾರಾಯಣ ಸದ್ಗತಿಗೆ ಹೋಗೋದಾದರೆ ಎಷ್ಟು ಆರಾಮ, ನಿಶ್ಚಿಂತೆಯಾಗಿ ಮೋಕ್ಷಕ್ಕೆ ಹೋಗ್ಬೋದು. ಅಂತ್ಯಕಾಲಕ್ಕೆ ನಾರಾಯಣ ಅಂದರೆ ಸಾಕಲ್ಲ, ಎಷ್ಟು ಸುಲಭದ ಮೆಥಡ್ ಅನಿಸಿಬಿಡುತ್ತೆ. ಅಥವಾ ಟು ಬಿ ಆನ್ ದಿ ಸೇಫರ್ ಸೈಡ್, ಅಂತ್ಯಕಾಲಕ್ಕೆ ಬೇಡ, ಏಕಾಶಿ ಊಟ ಮಾಡಿದ ತಕ್ಷಣ ನಾರಾಯಣ ಅಂದ, ಮುದೋಯ್ತಾನೆ ಪಾಪ ಹೋಯ್ತಲ್ಲ. ಅದು ಯಾರನ್ನೋ ಬೈದ ನಾರಾಯಣ ಅಂದ, ಏನೋ ಮಾಡಿದೆ, ಕಳ್ತನ ಮಾಡಿದೆ, ಪಿಕ್ ಪಾಕೆಟ್ ಮಾಡಿದೆ, ನಾರಾಯಣ ಅಂದ. ಎಷ್ಟು ನಾರಾಯಣ ಆಯ್ತಲ್ಲ ಈ ಮಧ್ಯೆ ಅನ್ಕೊಂಡ್ರೆ ಏನು ಮಾಡ್ಬೇಕು ಅದಕ್ಕೆ. ಅದಕ್ಕೆಲ್ಲ ಆಚಾರ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಇಲ್ಲಿಗೆ ಎಲ್ಲ ಕಥೆ, ಇಂಥ ಕಥೆಗೂ ಉತ್ತರ ಅದು. ಇವೆಲ್ಲ ಕಥೆಗೆ ಆಚಾರ ಮತ್ತೆ ಬರೆಯೋದಿಲ್ಲ. ಅಜಾಮಣ ಕಥೆ ಬರೆದ್ಮೇಲೆ ಮತ್ತೆ ಬರಿಬೇಕಾಗಿಲ್ಲ. ಸೇಮ್ ಎ ಪ್ಲಸ್ ಬಿ ಹೊಲಿಸ್ಕೊಡಿ, ಮತ್ತು ಪಿ ಪ್ಲಸ್ ಹೇಳ್ಕೊಡೋದು, ಮತ್ತೆ ಎಂ ಪ್ಲಸ್ ಎನ್ ಹೇಳ್ಕೊಳಿಸ್ಕೊಡೋದು, ಹೇಳ್ಕೊಡ್ಬೇಕಾ? ಒಂದು ಹೇಳಿದ್ಮೇಲೆ ಎಲ್ಲ ಮುಗಿದೋಯ್ತು ಅಷ್ಟೇ. ಒಂದು ಕಥೆಗೆ ಕೊಟ್ಟ ನಿರ್ಣಯ ಎಲ್ಲ ಕಥೆಗೆ ಕೊಟ್ಟ ನಿರ್ಣಯ ಅದು. ಅದಕ್ಕೆ ಆಚಾರ್ಯರು ಬೇರೆ ಪಣ ಪ್ರತ್ಯೇಕ ಪ್ರತ್ಯೇಕ ಬರಲಿಲ್ಲ. ಭಾಗವತ ತಾತ್ಪರ್ಯ ಅಂದರೆ ಭಾಗವತಕ್ಕಷ್ಟೇ ತಾತ್ಪರ್ಯ ಅಲ್ಲ ಅದು. ಹೇಳ್ತಾರೆ, ಪುರಾಣ ಸ್ಥಾನ ಪಂಥಾನ ಅಭಾಷಾತ್ರಯ ವೇದಿನ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಹೆಸರಿಗೆ ಭಾಗವತ ನಿರ್ಣಯ, ಎಲ್ಲ ಪುರಾಣಕ್ಕೂ ನಿರ್ಣಯ ಅಂತ ಹೇಳ್ತಾರೆ. ಯಾವುದೇ ಪುರಾಣದ ಕಥೆ ಬರಲಿ, ಎಂಥ ಕಥೆ ಬಂದಿರಲಿ, ಆಚಾರ್ಯ ಉತ್ತರ ಕೊಟ್ಟೆ ಕೊಡದೆ ಹೋಗೋದಿಲ್ಲ ಆಚಾರ್ಯ. ಸರ್ವ ಮೂಲ ಅಂದರೆ ಸರ್ವ ಮೂಲನೇ ಅದು. ಅದೇ ಅರ್ಥ ಮುಂದೆ ಬಂದಾಗ ಅರ್ಥ ಮಾಡಿಕೊಂಡ್ರೆ ಏನಂತ ಗೊತ್ತಾಗುತ್ತೆ, ಕಥೆ ಮುಗೀತು. ಮತ್ತು ಇನ್ನೊಂದು ಕಥೆ ಹೇಳ್ತಾರೆ, ಬಹಳ ವಿಚಿತ್ರವಾದ ಕಥೆ. ಒಬ್ಬ ಸುಯಜ್ಞ ಅಂತ ಒಬ್ಬ ರಾಜ, ಬಹಳ ಯೋಗ್ಯನಾದ ರಾಜ. ಅವನು ವಾಸ ಮಾಡ್ತಿದ್ದ ಸ್ಥಳ ಕೂಡ ಒಳ್ಳೆಯ ವಿಶಿಷ್ಟವಾದಂಥ ಪುಣ್ಯಕ್ಷೇತ್ರದಲ್ಲೇ ವಾಸ ಮಾಡಿಕೊಂಡಿದ್ದ. ಆ ವಾಸ ಒಂದು ಚಂಪಾಪುರಿ ಮೊದಲಾದ ಅನೇಕ ಜನಗಳ ಕಥೆ ಹೇಳ್ತಾರಲ್ಲ, ಇದ್ದ ಸಾಮಾನ್ಯ ಊರಲ್ಲಿದ್ದಾರಲ್ಲ ಎಲ್ಲರೂ ಕೂಡ, ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರದಲ್ಲಿದ್ದವರು, ಬರೀ ಸಿಟಿಗಳಲ್ಲಲ್ಲ, ಪುಣ್ಯಕ್ಷೇತ್ರಗಳು. ಚಂಪಾಪುರಿ, ಅಯೋಧ್ಯ, ಮಥುರಾ, ಮಥುರಾಪಟ್ಟಣದ ರಾಜ ಇವನು ಸುಯಜ್ಞ ರಾಜ. ಕೃಷ್ಣ ಅವತಾರ ಮಾಡಿದಂಥ ಸ್ಥಳ ಅದು. ಅಂತ ಪುಣ್ಯಕ್ಷೇತ್ರದಲ್ಲಿ ವಾಸನೂ ಅವರ ಒಂದು ಮುಂದಿನ ಉದ್ಧಾರಕ್ಕೆ ಸಾಧನ ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಅವನು ತುಂಬ ಯಜ್ಞಯಾಗ ಮಾಡಿಕೊಂಡು, ಸುಯಜ್ಞ, ಹೆಸರೇ ಸುಯಜ್ಞ, ಒಳ್ಳೆ ರೀತಿ ಯಜ್ಞ ಮಾಡ್ತಿದ್ದ, ಒಳ್ಳೆ ಯಜ್ಞ ಮಾಡ್ತಿದ್ದ, ತುಂಬ ಒಳ್ಳೆ ರಾಜನೂ ಆಗಿದ್ದ. ಅನೇಕ ದಿವಸಗಳು ಕಳೀತು, ಸಂಚಾರ ಮಾಡ್ತಾ ಮಾಡ್ತಾ ಒಂದು ಬೇಟೆಗೆ ಅಂತ ಹೊರಟ, ಅರಣ್ಯವನ್ನು ಸೇರಿದ. ಅಲ್ಲಿ ಕೆಲವು ದಿವಸ ವಾಸ ಮಾಡಿದಾಗ ಮುನಿಗಳ ಸಹವಾಸ ಆಯಿತು ಅವನಿಗೆ. ಸುದೇವ ಅಂತ ಒಬ್ಬ ಮುನಿ, ಸುಯಜ್ಞ ಸುದೇವ, ಒಳ್ಳೆ ಹೆಸರು ಇವನು, ಒಳ್ಳೆ ಸಾತ್ವಿಕನಾದ ಮುನಿ, ಸಾತ್ವಿಕನಾದ ರಾಜ. ನಾಲ್ಕು ದಿವಸ ಜೊತೆಗೇ ಇದ್ದರು, ಇಬ್ಬರಲ್ಲಿ ಆತ್ಮೀಯತೆ ಬಂತು, ಒಳ್ಳೆ ರೀತಿಯ ಇಬ್ಬರು ಯೋಗ್ಯರಾದ್ದರಿಂದ ಒಳ್ಳೆ ರೀತಿಯ ಆತ್ಮೀಯತೆಯೇ ಬಂತು. ಒಂದು ದಿವಸ ರಾತ್ರಿಯಲ್ಲಿ ವಾಸ ಮಾಡ್ತಿದ್ದಾಗ ಮಧ್ಯರಾತ್ರಿಯ ಸಭೆಯ ಒಂದು ಹಾವು ಬಂದು ಕಚ್ಚಿತು, ರಾಜ ಸತ್ತೋಗ್ಬಿಟ್ಟ. ಸುಯಜ್ಞ ರಾಜನಿಗೆ ಹಾವಿನ ರೂಪದಲ್ಲಿ ಮೃತ್ಯು ಕಾಡಿತ್ತು. ಪರೀಕ್ಷಿತ ರಾಜನಿಗಾದ ಪ್ರಸಂಗ ಅದು, ಹಾವು ಅಂದರೆ ಸಾವು ಅಂತಲೇ ಅರ್ಥ. ಹಾವು ಬಂದು ಕಚ್ಚಿತು, ರಾಜ ಸತ್ಯ ಹೋದ. ಮಂತ್ರಿಗಳು ಮೊದಲಾದವರು ನೋಡಿದರು, ಸೇನಾಧಿಪತಿಗಳು ನೋಡಿದರು, ತುಂಬ ದುಃಖ ಆಯಿತು. ಮುಂದೆ ರಾಜ್ಯದ ಗತಿ ಏನಾಗಬೇಕು? ಅದು ಒಳ್ಳೆ ರಾಜ ಸತ್ರ ಇನ್ನೂ ಕಷ್ಟ, ಬರೀ ಅರಾಜಕನಾಗೋದು ಬೇರೆ. ಇವ್ರಿಗೆ ಎಂಥ ಅರ್ಜೆಂಟ್ ಕಾಣ ಅಡವೇಲಿ ಹೋಗ್ತಿರ್ಬೇಕಾದ್ರೆ ಡ್ರೈವರ್ ಕುಡುಕನಾದರೂ ಕೂಡ ಅಯ್ಯೋ ಅಪ್ಪ ಮುಂದೆ ಹೋಗೋಣ ಹೇಳ್ತೀನಿ, ಬೇರೆ ದಾರಿ ಇಲ್ಲ. ಕುಡುಕ ಡ್ರೈವರ್ ಆದರೂ ಕೂಡ ಡ್ರೈವ್ ಮಾಡಿ ಮಹಾರಾಯ, ಇಲ್ಲ ಸಿಕ್ಬಿಟ್ರೆ ಬಿಟ್ಟು ಹೋಗಬೇಡ ಅಂತ ಹೇಳ್ತೇವೆ. ಅಂತಂದರೆ ಒಳ್ಳೆ ಡ್ರೈವರು ಇನ್ನೂ ಕಷ್ಟ ಆಗಿಬಿಡುತ್ತಾನೆ. ಒಳ್ಳೆ ರಾಜ ಹೋದರೆ ಭಾರಿ ಕಷ್ಟ. ಅದಕ್ಕೊಂದು ಮಾತು ಹೇಳ್ತಾರೆ, ಕೆಟ್ಟವನು ಒಳ್ಳೆಯವನು ರಾಜ ಅಂತ ಒಬ್ಬನಿರಬೇಕು ಅಂತ ಹೇಳ್ತಾರೆ. ಆ ರಾಜ ಅಂತಿದ್ರೆ ಒಂದು ನಿಯಂತ್ರಣ ಇರುತ್ತೆ, ಒಂದು ಸ್ಟೇಜ್ ನಿಯಂತ್ರಣ ಸಾಧ್ಯ. ಒಳ್ಳೆ ರಾಜ ಇದ್ದರೆ ಇಹಪರ ಎರಡೂ ಆಗಿಬಿಡುತ್ತೆ. ಆ ಸುದೇವ, ನಾನು ಎಲ್ಲರೂ ಕೇಳ್ಕೋತಾರೆ, ಮಹಾ ತಪಸ್ವಿಗಳು ನೀವು ಮುನಿಗಳು, ಇವನನ್ನು ಬದುಕಿಸಿದರೆ ರಾಜ್ಯನೇ ಉಳಿಯುತ್ತೆ, ಒಂದು ಸಂಸ್ಕೃತಿ ಉಳಿಯುತ್ತೆ ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಒಪ್ತಾರೆ. ಆಗಲಿ ಅಂತ ಹೇಳಿಬಿಟ್ಟು ವಿಶೇಷ ಮಂತ್ರ ಜಪವನ್ನು ಮಾಡ್ತಾರೆ. ಅದು ಮ್ಯಾಜಿಕ್ ಮಾಡೋದಲ್ಲ, ಆಚಾರ ತಂತ್ರಸಾರಾದಿ ಗ್ರಂಥದಲ್ಲಿ ಹೇಳ್ತಾರೆ, ಕೆಲವು ಮಂತ್ರಗಳಿಂದ ವಿಷ ಪರಿಹಾರ ಆಗುತ್ತೆ, ಕೆಲವು ಮಂತ್ರಗಳಿಂದ ಮಳೆ ಬರುತ್ತೆ, ಕೆಲವು ಮಂತ್ರಗಳಿಂದ ಬೆಂಕಿ ಸುಡೋದಿಲ್ಲ, ಕೆಲವು ಮಂತ್ರಗಳಿಂದ ಮಳೆ ನಿಲ್ಲುತ್ತೆ. ಎಷ್ಟು ವಿಷಯ ಹೇಳ್ತಾರೆ ಆಚಾರ್ಯ. ಕೆಲವು ಮಂತ್ರಗಳಿಂದ ಜಯ ಬರುತ್ತೆ, ಕೆಲವು ಮಂತ್ರಗಳಿಂದ ರೋಗ ಪರಿಹಾರ. ಎಷ್ಟು ವೆರೈಟಿ ಮಂತ್ರ ಹೇಳ್ತಾರೆ ಗೊತ್ತಾ ಆಚಾರ್ಯರು? ಅದೆಲ್ಲ ಪ್ರಾಕ್ಟಿಕಲಿ ಕಾಣಲಿಕ್ಕಿಂಥವ್ರು ಬೇಕು. ಒಂದು ಗರುಡ ಮಂತ್ರ ಹಾಕಿದರೆ ವಿಷಹರವಾದ ಮಂತ್ರ, ಆ ಕ್ಷಣಕ್ಕೆ ವಿಷ ಎಳೆಯಲಿಕ್ಕೆ ಶುರುವಾಯಿತು. ಸ್ವಲ್ಪ ತೆಗೆದು ಕೂತ್ಕೊಂಡ, ಪೂರ್ತಿ ಆರಾಮಾಗಿಬಿಟ್ಟ ರಾಜ. ಈ ನಮಗೆ ರಾಯರ ಕಥೆ ಎಲ್ಲ ಅರ್ಥ ಆಗುತ್ತಾರೆ, ವಾದಿರಾಜರ ಕಥೆ ಅರ್ಥ ಆಗುತ್ತೆ, ಸತ್ತೋರು ಪತಿಸಿದ ಕಥೆಗಳಿಗೆ ಪುರಾಣದಲ್ಲೇ ದಾಖಲೆಗಳು. ತತ್ವದ ಯೋಗ್ಯವಾದ ಮಂತ್ರವನ್ನು ಪಠಣೆ ಮಾಡಿದಾಗೆ ಕೆಲಸ ಆಗುತ್ತೆ. ಇವತ್ತು ವೈದ್ಯ ರೋಗ ನೋಡಿ ಹೇಗೆ ಔಷಧಿ ಕೊಡ್ತಾರೋ, ಜ್ಞಾನಿಗಳು ಸಮಸ್ಯೆ ನೋಡಿ ಮಂತ್ರ ಪಠಣೆ ಮಾಡ್ತಾರೆ ಅಷ್ಟೇ. ಯಾವ ಸಮಸ್ಯೆ ಯಾವ ಮಂತ್ರ ಅಂತ ಹೇಳಿದರೆ ತಕ್ಷಣ ಪರಿಹಾರ ಸಿಗುತ್ತಷ್ಟೇ. ಆದರೆ ಫಲಿತಾಂಶವಾಗಿ ರಾಜ ಎದ್ದುಕೂತ, ಭಾರಿ ಜನಕ್ಕೂ ಭಾರಿ ಖುಷಿಯಾಯಿತು, ರಾಜನಿಗೂ ಭಾರಿ ಖುಷಿಯಾಯಿತು, ಇವ್ರಿಗೆ ಭಾರಿ ಗೌರವ ಬಂತು. ಎಂಥ ಮನೆಗಳ ಸಹವಾಸ ನೋಡಿದ್ರೆ, ಅವನು ಸಂಗೀತಗಾರನ ಸಹವಾಸ ಮಾಡಿದ್ದ, ಇವನ್ನ ಕೊಂದು ಹೋಗಿಬಿಟ್ಟವನು. ಆದರೆ ಇವನು ಒಳ್ಳೆ ಋಷಿ ಸಹವಾಸ ಮಾಡಿದ್ದಕ್ಕೆ ಸತ್ತಾಗ ಬದುಕಿಷ್ಟ. ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಅನ್ನೋ ಮಾತು ಸಾರ್ಥಕವಾದ ಮಾತು. ಎಂಥವರ ಸಹವಾಸದಲ್ಲಿ ಇರ್ತೇವೆ ಅನ್ನೋದ್ರ ಮೇಲೆ ನಮ್ಮ ಮುಂದೇನಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಸುಖವಾಗಿ ಇದ್ದ, ಭಾರಿ ಸಂತೋಷಪಟ್ಟು, ನಾನು ಊರಿಗೆ ಹೋಗ್ತೇನೆ, ದೊಡ್ಡ ಯಜ್ಞವನ್ನು ಮಾಡ್ತೇನೆ, ಮತ್ತೆ ನೀವು ಬರಬೇಕು ಅಂತ ಆಹ್ವಾನ ಬೇರೆ ಕೊಟ್ಟ, ದಪ್ಪತೆ ಬರಬೇಕು ಅಂತ. ಆಯಿತು ಬರ್ತೇನೆ ಅಂತ ಹೇಳಿದರು. ಪಾಪ ರಾಜ ಊರಿಗೆ ಹೋದ, ದೊಡ್ಡ ಯಜ್ಞ ಹಮ್ಮಿಕೊಂಡ, ದೊಡ್ಡ ಯಜ್ಞವನ್ನೇ ಮಾಡಿದ. ಹೇಗೂ ಕರೆದಿದ್ದಾರೆ ಒಂದು, ಮತ್ತು ಯಜ್ಞ ಯಾಗ ಮೊದಲಾದವುಗಳಿಗೆ ಕರೆದೇ ಹೋದರೂ ಹೋಗಬಹುದು, ಪುಣ್ಯ ಕಾರ್ಯಗಳಿಗೆ ಪ್ರತ್ಯೇಕ ಆಹ್ವಾನ ಬೇಕಿಲ್ಲ ಅಂತ ಹೇಳಿ ತಕ್ಷಣ ಸೀದ ಇವರು ಹೋದರು ಪಾಪ ಅಲ್ಲಿ. ರಾಜನ ಬುದ್ಧಿ ಕೆಟ್ಟ ಹೋಗಿತ್ತು ಅಷ್ಟೊತ್ತಿಗೆ, ಅಹಂಕಾರ ಬಂದಿತ್ತು, ಉಪಕಾರ ಮರೆತುಬಿಟ್ಟಿದ್ದಾನೆ, ಕೃತಜ್ಞನಾಗಿಬಿಟ್ಟಿದ್ದಾನೆ. ಎಂಥವ್ರು ಬಂದರೂ ಸ್ವಾಗತ ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞಯಾಗಾದಿಗಳಲ್ಲಿ ಆಚಾರ್ಯ ಹೇಳ್ತಾರೆ, ಒಂದು ದೊಡ್ಡ ಸಮಾರಂಭ ಮಾಡಿರ್ತಾರೆ, ದೇವತಾ ಕಾರ್ಯ ಮಾಡಿರ್ತಾರೆ. ಅಂಥ ಹೊತ್ತಲ್ಲಿ ಯಾರೇ ಬರಲಿ ಅನ್ನ ಹಾಕಿ ಅವರಿಗೆ ಅಂತೇಳಿ, ಯಾರೇ ಬರಲಿ ಏನೂ ಕೆಡದಾಗ ಅನ್ನ ಹಾಕಿಬಿಡಿ. ಅದು ಆಚಾರ್ಯ ಒಂದು ಮಾತು ಬೇರೆ ತಂತ್ರಸಾರದಲ್ಲಿ, ಆಶ್ವಭ್ಯ ಆ ಶ್ವಪಾಕಿಭ್ಯ ದದ್ಯಾದನ್ನಂ ನಿರಂತರಂ. ಇಂಥ ಉತ್ಸವಾದಿಗಳಲ್ಲಿ ನರಿ ನಾಯಿಗಳಿಗೂ ಅನ್ನ ಹಾಕಿ ಅಂತ ಹೇಳ್ತಾರೆ. ಎಂಥ ಅಯೋಗ್ಯ ಬಂದರೂ ಅನ್ನ ಹಾಕಿ, ದಾನ ಧರ್ಮಕ್ಕೆ ಅವನಿಗೆ ಅರ್ಹತೆ ಇಲ್ಲ, ಆದರೆ ಅನ್ನ ನೀರಿಗೆ ಮಾತ್ರ ಅರ್ಹತೆ ಇರ್ತದೆ. ಆದ್ದರಿಂದ ಉತ್ಸವಾದಿಗಳಲ್ಲಿ ಕೊಡಬೇಕು ಅಂತ ಹೇಳಿದ. ಅಂಥದ್ದು ಬಂದಿರೋದು ಯಾರು ಗೊತ್ತಾ? ಬದುಕಿದ ಮಹಾಮುನಿಗಳು. ಅವರಾಗಿ ಬಂದರೆ ಸ್ವಾಗತ ಮಾಡಬೇಕು. ಆಹ್ವಾನ ಬೇರೆ ಕೊಟ್ಟಿದ್ದಾನೆ ಪಾಪ. ಉಪಕಾರ ಮಾಡದೆ ಹೋದವರಿಗೂ ಮಾಡಬೇಕು, ಉಪಕಾರ ಬೇರೆ ಮಾಡಿದ್ದಾರೆ. ಅದು ಪ್ರಾಣ ಕೊಟ್ಟ ಉಪಕಾರ ಮಾಡಿದ್ದಾರೆ. ಎಲ್ಲ ಮರ್ತ ಕೃತಜ್ಞನಾದ. ಅವ್ರ ಕಡೆ ನೋಡಿದಾಗ ಮಾಡಲ ಮತ್ತೆ ಕರೀಲಿಲ್ಲ, ಮಾತಾಡಿಸ್ಲಿಲ್ಲ, ಏನೂ ಮಾಡಲಿಲ್ಲ. ತುಂಬ ದುಃಖ ಆಯ್ತು ಅವ್ರಿಗೆ ಪಾಪ. ತಕ್ಷಣ ವಾಪಸ್ ಹೊರಟುಬಿಡ್ತಾರೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ತಿರಿಚ್ಯತೆ ಅಂತ ಹೇಳ್ತಾರಲ್ಲ, ಅಕೀರ್ತಿನೂ ಹಾಗೆ ಅವಮಾನನೂ ಹಾಗೆ. ಜ್ಞಾನಿಗಳಿಗೆ ಅಪಮಾನವಾದ್ರೆ ಅದು ಇರೋದಿಲ್ಲ, ತಕ್ಷಣ ಹೊರಟೋಗ್ಬಿಟ್ರು. ಆದರೆ ಎಚ್ಚರಣೆ ಇಲ್ಲ. ಆಮೇಲೆ ಗೊತ್ತಾಯಿತು ಯಜ್ಞದ ಫಲ ಏನು ಸಿಗಲೇ ಇಲ್ಲ ಅವನು. ಯಜ್ಞ ಪೂರ್ತಿ ಇನ್ವ್ಯಾಲಿಡ್ ಆಗೋಗಿದೆ. ಯಜ್ಞಕ್ಕೆ ಒಬ್ಬ ಜ್ಞಾನಿಗೆ ಅವಮಾನ ಮಾಡಿದ್ದರ ಫಲ ಯಜ್ಞ ನಾಶವಾಯಿತು, ಫಲ ಸಿಗಲೇ ಇಲ್ಲ. ಆಗ ಕೇಳಿದೆ, ಯಾಕೆ ಫಲ ಸಿಗಲಿಲ್ಲ ಅಂತ ಕೇಳಿದ. ಯಾಕೆ ಯಜ್ಞ ವ್ಯರ್ಥ ಆಯಿತು? ನಮಗೆ ಯಜ್ಞ ವ್ಯರ್ಥ ಆಯಿತು ಬಿಡ್ತು ಅಂತ ನಮಗೆ ಅನಿಸೋದಿಲ್ಲ ಅಂತ ಎರಡು ಕಾರಣ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ನಮಗೆ ಯಜ್ಞ ವ್ಯರ್ಥ ಆಯಿತು ಅಂತ ಯಾಕೆ ಅನಿಸೋದಿಲ್ಲ? ಯಜ್ಞ ಮೊದಲು ಮಾಡೋದಿಲ್ಲ ಅದರಿಂದ ಒಂದು ಸಮಸ್ಯೆ ಇಲ್ಲ. ಮತ್ತು ಮಾಡಿದರೆ ಯಜ್ಞದ ಫಲ ಏನು ಗೊತ್ತೇ ಇಲ್ಲ, ಅದರಿಂದಾಗಿ ಫಲ ನಿರೀಕ್ಷಣೆ ಮಾಡೋದಿಲ್ಲ. ಮನೆಗೆ ಒಬ್ಬರು ಕನೆಕ್ಷನ್ ತೊಗೊಂಡಿರ್ತಾನೆ, ಏನೋ ಪ್ರಾಬ್ಲಮ್ ಇರುತ್ತೆ, ಬರುತ್ತೆ ಇಡೀ ದಿವಸ ಎಲೆಕ್ಟ್ರಿಷಿಯನ್ ರಿಪೇರಿ ಮಾಡ್ತಾನೆ. ಏನೋ ಕೇಳಿರ್ತಾನೆ, ಸರಿ ಅಂತ ಕೊಡ್ತೇವೆ. ನಾವು ಸುಮ್ಮನೆ ದುಡ್ಡು ಕೊಡೋದಿಲ್ಲ, ಸ್ವಿಚ್ ಹಾಕಿ ನೋಡ್ತೇವೆ, ಸರಿ ಇದೆ ಅಂತ ನೋಡಿದ್ರೆ ದುಡ್ಡು ಕೊಡ್ತೇವೆ. ಯಾಕೆ ಅವ್ನು ಮಾಡಿದ ಕೆಲಸ ಸರಿ ಇದೆ ಅಂತ ಗೊತ್ತಾಗಬೇಕಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ಕಳಿಸೋದಿಲ್ಲ, ಹೊತ್ತಾನೆ ಅದು ಫಲ. ಇಡೀ ದಿವಸ ಮಾಡಿದ ಫಲ ಅವ್ರು ವರ್ಕ್ ತೋರಿಸ್ಬೇಕು. ಅವನು ಯಜ್ಞಯಾಗಗಳು ಹಾಗೇನೆ, ಯಜ್ಞಯಾಗ ಮಾಡಿದ ಮೇಲೆ ಕಾರ್ಯರಿ ವೃಷ್ಟಿ ಕಾಮೋ ಯಜೇತ ಅಂತಿದೆ. ಮಳೆ ಬಂದಿಲ್ಲ, ಕಾರ್ಯರಿ ಅಂತ ಒಂದು ಯಾಗ ಮಾಡಿದ್ರೆ ಮಳೆ ಬರಬೇಕು ಅಂತ ಅರ್ಥ. ಪುತ್ರ ಕಾಮೇಷ್ಟಿ ಮಾಡಿದ್ರೆ ಸಂತಾನ ಆಗಬೇಕು ಅಂತ ಅರ್ಥ. ಕೆಲವು ನಿಯಮಗಳು ಉಂಟು, ಅದು ಮಾಡಿದವರು ಕೆಲಸ ವೇಸ್ಟ್ ಆಗಿದೆ ಅಂತ ಅರ್ಥ. ಮತ್ತು ಕೊನೆಗೆ ಏನಾಗಬೇಕು ಅಲ್ಟಿಮೇಟ್ ಅಂದರೆ, ಇದ್ಯಾವುದು ಬೇಡ, ಜ್ಞಾನಭಕ್ತಿ ಜಾಸ್ತಿ ಆಗಬೇಕು. ಅದಾಗಲಿಲ್ಲ ಅಂದರೆ ಮಾಡಿದ ಕಾರ್ಯ ವ್ಯರ್ಥ. ಜ್ಞಾನನೂ ಇಲ್ಲ, ಭಕ್ತಿನೂ ಇಲ್ಲ, ಲೌಕಿಕ ಫಲಗಳು ಏನೂ ಇಲ್ಲ ಅಂದರೆ ಟೋಟಲಿ ಜೀರೋ ಆದಾಗ ಲೆಕ್ಕ. ಫಲನೇ ಆಗಿಲ್ಲ ಅಂತ ಹೇಳಿದರು. ರಾಜ ಆಗ ಕೇಳಿದ, ಸ್ವಾಮಿ ಯಾತಕ್ಕೆ ಫಲ ಆಗಲಿಲ್ಲ ಅಂತ ಕೇಳಿದ. ಅವ್ರು ಹೇಳ್ತಾರೆ, ಇನ್ನೂ ಕೇಳಬೇಕ ಕಾರಣನ, ಮುನಿಗಳಿಗೆ ಅವಮಾನ ಮಾಡಲಿಲ್ಲ ನೀನೀಗ ಅಂತ. ಜ್ಞಾನಿಗಳ ಅವಮಾನ ಮಾಡಿದ್ದರ ಫಲ ಸಂಪೂರ್ಣ ಯಜ್ಞ ವ್ಯರ್ಥವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಭಗವಂತ ನೇರವಾಗಿ ಬರೋದಿಲ್ಲ, ಜ್ಞಾನಿಗಳ ಮೂಲಕ ಬರ್ತಾನಂತ. ಅದಕ್ಕೆ ಜ್ಞಾನಿಗಳನ್ನು, ತಂದೆ ತಾಯಿಗಳನ್ನು ಓಡಾಡುವ ದೇವರು ಅಂತ ಕರೀತಾರೆ. ಜಂಗಮ ಪ್ರತಿಮೆಗಳು ಅಂತ ಹೆಸರು ಅದಕ್ಕೆ. ಶಾಸ್ತ್ರದಲ್ಲೇ ಬಂದಿರೋ ಮಾತದು, ಸಾಲಿಗ್ರಾಮಾದಿಗಳು ಸ್ಥಾವರ ಪ್ರತಿಮೆಗಳು ಅಂದರೆ ಏನು ಮೂವ್ ಆಗೋದಿಲ್ಲ, ಇವೆಲ್ಲ ಮೂವ್ ಆಗುತ್ತೆ. ನಮಗಿನ್ನೂ ಅರ್ಥ ಆಗೋದಿಲ್ಲ. ಲ್ಯಾಂಡ್ಲೈನ್ ಮೊಬೈಲ್ ಇದ್ದಾಗ, ಇನ್ನೂ ಹೇಳೋದಾದರೆ ತಂದೆ ತಾಯಿ ಲ್ಯಾಂಡ್ಲೈನ್ ಇದ್ದಾಗ ಅಲ್ಲ, ಅವ್ರು ಮೊಬೈಲ್ ಇದ್ದಾಗ ಪಾಪ. ಎಲ್ಲೋದ್ರೂ ಕಾಂಟ್ಯಾಕ್ಟ್ ಮಾಡಿದ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮಾತಾಡಲಿಕ್ಕೆ ಬರ್ತದಂತ ಅವ್ರ ಜೊತೆಗೆ. ತಂದೆ ನಮಸ್ಕಾರ ಮಾಡಿದ, ತಾಯಿ ನಮಸ್ಕಾರ, ಒಳ್ಳೇದಾಗಲಿ ಅಂದರು, ಒಳ್ಳೇದಾಗೇ ಬಿಡುತ್ತೆ. ಅದಕ್ಕೆ ಗೊತ್ತಾ ದೇವರು ಅಲ್ಲಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅವ್ರ ಬಾಯಲ್ಲಿ ಅವ್ರ ಮಾತು ಬರೆಯೋ, ಅಂತಃ ಪ್ರವೇಶ ತಾನೇ ದೇವರು ಮಾತಾಡಿಸೋದು. ನಮ್ಮ ಮಾತು ನಮ್ಮ ಮಾತಲ್ಲ, ಅವ್ರ ಬಾಯಿಂದ ಬಂದ ಮಾತು ಕೆಲಸ ಆಗುತ್ತೆ ಅಂತ. ಅದೆಲ್ಲ ಯೋಚನೆ ಮಾಡೋದಿಲ್ಲ ನಾವು. ಇವತ್ತು ಯೋಚನೆ ಮಾಡೋ ಸ್ಥಿತಿಲೇ ಮನುಷ್ಯ ಇಲ್ಲ. ಇವತ್ತು ಓದ್ತಾನೆ, ಆಮೇಲೆ ಯೋಚನೆ ಮಾಡಿ ಬಿಟ್ಟುಬಿಡ್ತಾನೆ, ದುಡ್ಡು ಬಂದುಬಿಡುತ್ತಲ್ಲ, ಕತೆ ಮುಗೀತಾನೆ. ಇವತ್ತು ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಮನುಷ್ಯ ಹೊರಟ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಉತ್ತರ ಸಿಗುತ್ತೆ ನಮಗೆ. ಅವ್ರು ಯೋಚನೆ ಮಾಡಿರಲಿಲ್ಲ, ಇನ್ನೇನು ಫಲ ಸಿಗುತ್ತೆ ನಿನಗೆ, ಎಲ್ಲ ಕಳ್ಕೊಂಡಾಯ್ತಲ್ಲ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ತುಂಬ ದುಃಖ ಆಯಿತು. ರಾಮರು ಅಷ್ಟೇ ಸುಮ್ಮನಾಗಲಿಲ್ಲ, ನೀನು ಸಹವಾಸ ಬೇಡ, ಅವರು ಹೊರಟುಬಿಟ್ರು. ಕೊನೆಗೆ ಬಂದ ಮುನಿನೂ ಹೊರಟೋದ, ಇವರು ಹೊರಟೋದು. ರಾಜ ಅನಾಥನಾದ. ಯಜ್ಞ ಮುಗಿದಿದ್ದು ಅಷ್ಟೇ ಅಲ್ಲ, ಅವ್ರು ಅವಮಾನ ಮಾಡಿದ ಪಾಪ ಇತ್ತಲ್ಲ ಅದು ಬಿಡಲಿಲ್ಲ. ನಿಧಾನವಾಗಿ ರೋಗ ಶುರುವಾಯಿತು ದೇಹದಲ್ಲಿ, ವ್ರಣಗಳು ಶುರುವಾದವು, ಕುಷ್ಠರೋಗ ಬಂತು, ಅಸಹ್ಯ ಪಡಲಿಕ್ಕೆ ಶುರು. ಜನ ಯಾರು ನೋಡೋ ಸ್ಥಿತಿಯಲ್ಲ ಅವನನ್ನಿಲ್ಲ. ಜಾತಿ ಭ್ರಷ್ಟನಾಗ್ತಾನೆ. ಎಲ್ಲ ವಿಧವಾದಂಥ ರೂಪದಲ್ಲಿ ಹೋಯಿತು, ಕಾಂತಿ ಹೋಯಿತು, ಆರೋಗ್ಯ ಹೋಯಿತು, ಐಶ್ವರ್ಯ ಹೋಯಿತು, ಸರ್ವಸ್ವ ಕಳ್ಕೊಡ್ತಾನೆ, ಸರ್ವರಿಂದ ನಿಂದೆನಾಗ್ತಾನೆ. ಅವನ ಜೀವನದಲ್ಲಿ ಯಾವುದೂ ಉಳಿಯೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಒಬ್ಬ ಸೋತ್ತಮರ ದ್ರೋಹ ನಮ್ಮನ್ನು ಎಷ್ಟು ಹಾಳು ಮಾಡುತ್ತೆ ಎಂಬುದಕ್ಕೆ ಸಾಕ್ಷಿ ಇದು. ಅದಕ್ಕೆ ಅತಿಥಿ ದೇವೋಭವ, ಮುನಿಯಾಗಿ ದೇವತೆಗಳ ಸನ್ನಿಧಾನ, ಉಪಕಾರ ಮಾಡಿದವಲ್ಲೇ ದೇವತಾ ಸನ್ನಿಧಾನ. ಅವ್ರು ಹೇಳ್ತಾರೆ, ಬೈಬೇಕಾದ್ರೆ ನೋಡಯ್ಯ, ಎಂಥ ಪಾಪಕ್ಕೂ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡ್ರೂ ಮಾಡ್ಕೋಬಹುದು. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಾಗಿರ್ತಾನಲ್ಲ ಅವನಿಗೆ ಮಾತ್ರ ಎಂದೊಂದು ಪರಿಹಾರ ಸಿಗೋದೇ ಇಲ್ಲವಂತೆ. ಕೃತಜ್ಞತೆ ಅನ್ನೋ ಪಾಪ, ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ, ನೆನಪಿರಲಿ. ಕೃತಜ್ಞತೆ ಕೃತಜ್ಞತೆ, ನಮಗೆ ಸ್ವಲ್ಪ ಒತ್ತು ಹೇಳಬೇಕು ಅಂತ ಕೆಲವು ಜನಕ್ಕೆ ಭಾಳ ಇರುತ್ತೆ ಪಾಪ. ಎಲ್ಲ ಉಪನ್ಯಾಸಕ್ಕೆ ಹೋಗಿ ವಂದನಾಟ್ಮೆ ಮಾಡಬೇಕಲ್ಲ, ನಾವು ಕೃತಜ್ಞರಾಗಿದ್ದೇವೆ ಆಚಾರ್ಯಗೆ ಅಂತ ಹೇಳಿಬಿಡ್ತಾರೆ ಕತೆ ಮುಗಿದು ಹೋಗಿ. ಆಚಾರ್ಯದ ಕತೆ ಅವ್ರಿಗೆ ಒತ್ತು ಹೇಳಬೇಕಲ್ಲ, ಶೇಕ್ ಹ್ಯಾಂಡ್ ಕೊಟ್ಟೆ, ಕೃತಜ್ಞರಾಗಿದ್ದೇವೆ ಅಂತ ಹೇಳ್ತಾರೆ. ಕೃತಂ ಹಂತೀತಿ ಕೃತಜ್ಞ, ಪ್ರತಿ ಅಪಕಾರ ಮಾಡೋ ಕೃತಜ್ಞ ಅಂತಾರೆ. ಕೃತಜ್ಞ ಅದು ಒಳ್ಳೆ ಪದ. ಕೃತಂ ಜಾನಾತೀತಿ ಕೃತಜ್ಞ, ಮಾಡಿದ ಉಪಕಾರ ನೆನ್ಪಿಟ್ಟುಕೊಂಡು ಸಂತೋಷ ಪಡೋನು ಕೃತಜ್ಞ ಅನ್ನಬೇಕು. ಪ್ರತಿ ಅಪಕಾರ ಮಾಡೋನಿಗೆ ಉಪಕಾರ ಮರೆತು ಅವನ ಕೃತಜ್ಞ ಅಂತ ಕರೀತಾರೆ. ಅದಕ್ಕೆ ಪರ್ಯ ಪ್ರಾಯಶ್ಚಿತ್ತವೇ ಇಲ್ವಂತ ಅಂದ ಮಹಾಪಾಪ. ಮನುಷ್ಯ ಅಂಥ ಕೆಲಸನೇ ಮಾಡೋದು. ಇವರು ಕೆಲಸದಲ್ಲಿರ್ತಾರೆ, ಮನೆ ಮೋಸ ಮಾಡ್ತಾರೆ, ಕೃತಜ್ಞರಾಗಲಿಲ್ಲ. ಈಗ ಬಿಡಿ, ಮಕ್ಕಳೇ ಕೃತಜ್ಞರಾಗಲಿಲ್ಲ. ತಾಯಿ ತನ್ನ ಹೊಟ್ಟೆಯಲ್ಲಿ ಜಾಗ ಕೊಟ್ಟಿರ್ತಾಳೆ ಇವನಿಗೆ, ಇವನು ಮನೆಯಲ್ಲಿ ಜಾಗ ಕೊಡೋದಿಲ್ಲ. ಎಂಥ ಪಾಪಿ ಆಗ್ತಾನೆ ಯೋಚನೆ ಮಾಡಿ. ತನ್ನ ಹೊಟ್ಟೆಯಲ್ಲಿ ಜಾಗ ಕೊಟ್ಟ ತಾಯಿನ ಇವನು ಮನೆಯಿಂದ ಹೊರಗಾಗ್ತಾನೆ ಅಂದರೆ ಮನುಷ್ಯನ ಇವನು ಕೃತಜ್ಞನಾಗಲಿಲ್ಲ. ಚಿಕ್ಕ ವಯಸ್ಸಿನ ಮಕ್ಕಳು ಸಾಯಲಿಕ್ಕೆ ಏನು ಮಾಡೋ, ಸುಮ್ಮನೆ ಬಿಟ್ಟು ಸಾಕು ಸತ್ತೋಗುತ್ತೆ ಮಗು. ಅದನ್ನು ಬೆಳೆಸಿ ಅದು ಹಾಲು ಕುಡಿಸಿ ಮಾಡಿ ಎಲ್ಲ ಮಾಡೋದು ಯಾರು, ಅದನ್ನು ಇವನು ಮಾಡ್ಕೊಂಡ್ಬಿಡ್ತಾನ. ದೇವರು ಒಳಗೆ ನಿಂತು ಮಾಡಿಸ್ತಾನ ಅವರೊಳಗೆ. ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅದನ್ನೆಲ್ಲ ಮರೆತು ಬಿಟ್ಟು ಮಾಡ್ತಾನಲ್ಲ. ಎಲ್ಲ ಯಾವ ಗುಂಪಿಗೆ ಸೇರ್ತಾರೆ ಜನಗಳೆಲ್ಲ, ಕೃತಜ್ಞರೇ ಆಗೋದು. ಈ ಕಥೆ ಎಚ್ಚರಿಸ್ತಾ ಇದೆ, ಕೃತಜ್ಞರಿಗೆ ಎಂಥ ಶಿಕ್ಷೆ ಕೊಡ್ತಾನೆ ಭಗವಂತ. ಇಹದಲ್ಲೂ ಸಂಕಟ, ಪರದಲ್ಲೂ ಸಂಕಟ. ಆ ತಪ್ಪನ್ನು ಯಾವ ಕಾಲಕ್ಕೂ ಮಾಡಬಾರದು. ಇವತ್ತು ದೇವರಿಗೆ ಕೃತಜ್ಞರ, ದೇವ ಕೊಟ್ಟ ದೇವರಿದ್ದಾನೆ. ದೇಹಕ್ಕೆ ಎಷ್ಟು ಬೆಲೆ ಇದೆ ಬಿಟ್ಟುಬಿಡಿ, ಒಂದು ಉಗುರಿಗೆ ಎಷ್ಟು ಬೆಲೆ ಇದೆ, ಕಣ್ಣಿಗೆ ಎಷ್ಟು ಬೆಲೆ, ಕಿವಿಗೆ ಎಷ್ಟು ಬೆಲೆ, ಕಾಲಿಗೆ ಎಷ್ಟು ಬೆಲೆ, ಒಂದು ಬೆರಳಿಗೆ ಎಷ್ಟು ಬೆಲೆ, ಅದನ್ನೆಲ್ಲ ದೇವರು ಕೊಟ್ಟಿದ್ದಾನಲ್ಲ ಅಂತ ದೇವರನ್ನು ಸ್ಮರಣೆ ಕೂಡ ಮಾಡೋದಿಲ್ವಲ್ಲ, ಕೃತಜ್ಞರಾಗೋದಿಲ್ಲ. ಈ ಮಧ್ಯೆ ದೇವ್ರ ಕಡೆ ಕಣ್ಣೆತ್ತು ನೋಡೋದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತಾರಲ್ಲ ಮಹಾತ್ಮಭಾವ, ಎಂಥ ವ್ಯಕ್ತಿ ಇರಬೇಕು? ನೀನಾಗಿ ಹುಟ್ಟಿ ಬಂದಿ ಹಾಗಿದ್ರೆ, ಮೇಲಿಂದ ಇಳಿದು ಬಂದಿ ಹಾಗಿದ್ರೆ ಎಷ್ಟು ಕಷ್ಟ. ಇಷ್ಟು ಕಾಮನ್ ಸೆನ್ಸ್ ಬೇಡ. ಜನ ಸಾಯೋದನ್ನು ನೋಡ್ತೇವೆ, ಹುಟ್ಟು ಬರೋದನ್ನು ನೋಡ್ತೇವೆ, ಇಷ್ಟಾದರೂ ಮರೆತು ಬಿಡ್ತೇವೆ ಅಂತ ಹೇಳಿದರೆ ಕೃತಜ್ಞರಾಗಲಿಲ್ಲ. ದೇವರನ್ನು ನಂಬದೇ ಇದ್ದವನು ಮಹಾಕೃತಜ್ಞ. ದೇವರು ಏನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ಅವನ ಸ್ಮರಣೆ ಮಾಡಿದರೆ ಸಾಕಷ್ಟೇ. ಸ್ಮರಣೆ ಮಾಡಿದರೆ ಸಾಕು, ಧಿಯೋ ಯೋನ ಪ್ರಚೋದಯಾತ್ ಅಷ್ಟೇ. ಅಂತ ಸ್ಮರಣೆ ಕೂಡ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ನೂರು ಬಾರಿ ಅಲ್ಲ ಮೂರು ಬಾರಿ ಅಂತ ಹೇಳ್ತಾರೆ ಅಷ್ಟೇ ದಾಸರು. ಆ ಸ್ಕೋರ್ನ ನೂರಾರು ಬಾರಿ ಕಟ್ಟಪಟ್ಟು ಹಾಕಿದ್ದು ಹಾಕಿ ನಿನ್ನೆ ನೋಡಿದರೆ ಎಷ್ಟು ಜನ ಪಾಪ ಯಾರು ಸತ್ತೆ ಹೋದಂತೆ. ಅವನು ಆಟ್ ಫೇಲ್ ಆಗಿ ಕೊನೆ ಮುಗಿದ ಮೇಲೆ ಇಂಡಿಯಾ ಸೋತಿದ್ದಕ್ಕೆ ಸತ್ತೆ ಹೋಗಿಬಿಟ್ಟನಂತೆ ಪಾಪ. ನೋಡ್ತಾ ನೋಡ್ತಾ ಅಲ್ಲೇನೆ ಪೇಪರ್ ನೋಡಿರ್ಬೇಕಾರವರೆಲ್ಲ ಅಲ್ಲ ಸಾಯ್ಲಕ್ಕೆ ಹೋಗಿ ದಾಪ್ತಾ ಇತ್ತು ಅಷ್ಟೇ. ಅಲ್ಲಿ ಡೈರೆಕ್ಟ್ ಸತ್ತಂತೆ ಆದವ್ರು ಕೆಲವರು ಈ ಮತ್ತೆ ಸೋತು ಡಲ್ಲ ಬಂದಿರ್ತಾರಲ್ಲ, ಬಂದು ಮನೇಲಿ ಜಗಳಾಡ್ತಿರ್ತಾರೆ. ಅಲ್ಲಿ ಸೋತು ಇವ್ರು ಜಗಳಾಡ್ತಿರ್ತಾರೆ ಮನೆಯಲ್ಲಿ ಅಲ್ಲ, ಅಂದರೆ ಅವರು ಆ್ಯಕ್ಚುಲಿ ಸತ್ತ ಅವ್ರು ಮುಂದೆ ಸಾಯ್ತಾರೆ ಅಷ್ಟೇ ವ್ಯತ್ಯಾಸ. ಇದೆಲ್ಲ ಏನಿದೆ ಅದರಲ್ಲಿ, ಏನೂ ಇಲ್ಲ. ಇವತ್ತು ಕೃತಜ್ಞತೆ ದೊಡ್ಡ ಗುಣ, ಅದು ಅನುಭವ. ನಾವು ಅದು ಆ ಗುಣವನ್ನು ಒಂದು ಪಡೆದ್ರೆ ಎಲ್ಲ ಗುಣನೂ ಬರುತ್ತೆ. ಅದೊಂದು ಕಳ್ಕೊಂಡು ಎಲ್ಲ ಗುಣಗಳು ಹೋಗಿಬಿಡುತ್ತೆ. ರಾಜನಿಗಾದ ಅನಾಹುತ ಇದೆ. ಯಜ್ಞ ಮಾಡಿದ್ದ, ಯಾಗ ಮಾಡಿದ್ದ, ಎಲ್ಲ ಮಾಡಿದ್ದ, ಮಾಡಿದ ಒಂದು ತಪ್ಪವನ್ನು ಹಾಗೆ ಮಾಡಿತ್ತು, ಫಲಿತಾಂಶ ಭಯಂಕರ ರೋಗಿ ಆತ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಹೋದ, ಪುಣ್ಯ ಅವನಿಗೆ. ಒಂದು ಒಳ್ಳೆ ನದಿ ತೀರ, ಅಲ್ಲಿ ಋಷಿಗಳು ಭಾಗವತ ಹೇಳ್ತಾ ಕೂತಿದ್ರು. ನಾಲ್ಕನೇ ಸ್ಕಂದ ಭಾಗವತ, ತೃತೀಯ ಸ್ಕಂದ ಭಾಗವತ ಕೇಳ್ತಾ ಇದ್ದಾನೆ. ಆ ಸಮಯಕ್ಕೆ ತೃತೀಯ ಸ್ಕಂದ ಭಾಗವತ ಆತ ಕೇಳಿದ, ಚತುರ್ಸ್ಕಂದ ಭಾಗವತ ಈತ ಕೇಳ್ತಾ ಇದ್ದಾನೆ. ಕೇಳಿ ಕೇಳ್ತಿರ್ಲಿಕ್ಕೇ ಭಾರಿ ಖುಷಿಯಾಗಿತ್ತು, ಕೇಳಿ ಕೇಳ್ತಿರ್ಲಿಕ್ಕೆ ಭಾರಿ ಖುಷಿಯಾಯಿತು. ಆ ಕ್ಷಣಕ್ಕೆ ಅವನಿಗೆ ಎಲ್ಲ ವಿಧವಾದಂತಹ ಪಾಪ ಪರಿಹಾರ ಆಯಿತು. ಆ ದೇಹ ಬಿಟ್ಟ, ಸದ್ಗತಿ ಹೊರಟೇ ಬಿಟ್ಟ. ದೇಹ ಬಿಟ್ಟಿದ್ದಾಯಿತು, ಸದ್ಗತಿ ಹೋಗಿದ್ದು ಆಯಿತು. ಇದರಲ್ಲಿ ಕೆಲವು ಅಂಶಗಳು ಉಂಟು. ಆ ಕೋಣವಾಗಿ ಅವನು ಕೋಣವಾಗಿ ಹುಟ್ಟಿದವನು ಸತ್ತ, ಮುಂದೆ ಸದ್ಗತಿ ಹೋದ. ಇವನು ರಾಜನಾಗಿದ್ದವನು, ಇವನು ಸದ್ಗತಿ ಹೋದ. ಇಲ್ಲಿ ಎರಡು ಅಂಶವನ್ನು ಗಮನಿಸ್ತೇವೆ. ತೃತೀಯ ಸ್ಕಂದದಲ್ಲಿ ಅವನು ಮಾಡಿದ್ದೇನು, ಮಾಡಬಾರದ ಕೆಲಸ ಮಾಡಿ ಕೊನೆ ಕೋಣವಾಗಿ ಹುಟ್ಟಿಸತ್ತೆ, ಮಿತ್ರದ್ರೋಹಾದಿಗಳನ್ನು ಮಾಡಿಸುತ್ತಿದ್ದ. ಅಲ್ಲಿ ಕಪಿಲಗೀತ ಬಂದಿದೆ, ಮತ್ತೇನು ಕಾರಣ ಹೇಳಬೇಕಾಗಿಲ್ಲ. ಮೂರನೇ ಸ್ಕಂದ ಕೇಳೋದಕ್ಕೂ ನಾವು ಅಂಥ ಪಾಪ ಕಳ್ಕೊಳ್ಳೋದಕ್ಕೆ ಏನು ಸಂಬಂಧ ಅಂದರೆ, ಕಪಿಲಗೀತೆ ಬಂದಿರೋದೇ ಮೂರನೇ ಸ್ಕಂದದೊಳಗೆ. ಭಗವಂತ ಎಷ್ಟು ವರ್ಣನೆ ಮಾಡ್ತಾನೆ, ಕಪಿಲನಾಮಕ ಭಗವಂತ ತಾಯಿಯನ್ನು ನೆಪ ಮಾಡಿಕೊಂಡು ವಿವಿಧ ವಿಧವಾದ ಸಾಂಖ್ಯಶಾಸ್ತ್ರ ಉದ್ದೇಶವನ್ನು ಮಾಡ್ತಾನೆ. ಎಲ್ಲ ವಿಧವಾದ ಪಾಪದ ಪರಿಹಾರದ ಮಾರ್ಗವನ್ನು ಹೇಳ್ತಾನೆ. ಅಮ್ಮ ಮತ್ತೊಮ್ಮೆ ಹುಟ್ಟಿ ಬರಬಾರದ ಮನುಷ್ಯ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಕಪಿಲಗೀತೆ ಕೇಳಿದವರಿಗೆ ನಾವು ಹುಟ್ಟೋದು ಎಷ್ಟು ಕಷ್ಟ, ಗರ್ಭದಲ್ಲಿರೋದು ಎಷ್ಟು ಕಷ್ಟ, ಅಲ್ಲಿ ಬೆಳೆಯೋದು ಎಷ್ಟು ಕಷ್ಟ, ಹೊರಗೆ ಬರೋದು ಎಷ್ಟು ಕಷ್ಟ, ಮುಂದೆ ಬಾಲ್ಯ ನಡೆಯೋದು ಎಷ್ಟು ಕಷ್ಟ. ಚಿಕ್ಕ ಮಕ್ಕಳನ್ನು ನೋಡ್ತೇವೆ, ಅನಾಥ ಮಲಗಿರುತ್ತೆ. ನಾವು ಹಾಗೆ ಹುಟ್ಟು ಬಂದು ನೆನಪಿರಬೇಕು, ನಮ್ಮ ಸ್ಥಿತಿ ಹಾಗೇ ಇತ್ತು ಫಸ್ಟು. ಎಷ್ಟು ಆ ಮಗುವನ್ನು ಯಾರು ಕೊಟ್ಟರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ, ಅದು ಮರ್ತು ಬಿಡ್ತೇವೆ ನಾವು. ಈಗಾಗಲೇ ಮರ್ತಿರ್ತೇವೆ. ಆ ಮಗು ಜ್ಞಾನ ಬರಲಿಕ್ಕೆ ಎಷ್ಟು ದಿವಸ ಬೇಕು, ಅದಕ್ಕೆ ಜ್ಞಾನ ಬರಲಿಕ್ಕೆ ಎಷ್ಟು, ಅದು ಬರೋದೇ ಇಲ್ಲ. ಆ ವಿಚಾರ ಬಿಡಿ, ಅದು ಬರುತ್ತೆ, ಅದು ಜ್ಞಾನ ಕೂಡ ಬರೋದಿಲ್ಲ. ಬಂದು ಜ್ಞಾನ ಎಷ್ಟು ದಿವಸ ಇರುತ್ತೆ, ಅದೆಲ್ಲ ಮರ್ತು ಬಿಡ್ತಾರೆ ಮನುಷ್ಯ. ಆ ಕಪಿಲಗೀತೆ ಕೇಳೋದು ಒಂದೇ, ತೃತೀಯ ಸ್ಕಂದ ಭಾಗವತದ ಫಲದಿಂದ ಆ ಕೋಣ ಸದ್ಗತಿಗೆ ಹೋಯಿತು ಅನ್ನೋ ಮಾತಿನ ಅರ್ಥ ಇದೆ. ಕೋಣ ತಿಳುವಳಿಕೆ ಇಲ್ಲ, ಕೇಳಿತು ತಿಳುವಳಿಕೆ ಬಂತು. ಕೋಣದಂಥ ಜನ ತಿಳುವಳಿಕೆ ಪಡಬೇಕಾದ್ರೆ ಆ ಭಾಗವತ ತೃತೀಯ ಸ್ಕಂದವನ್ನು ಕೇಳಬೇಕು, ಕಪಿಲಗೀತೆಯನ್ನು ಕೇಳಬೇಕು. ಪರಮಾತ್ಮ ಹೇಳ್ತಾನೆ, ಅಮ್ಮ ಎಷ್ಟು ಕೊಟ್ಟ ಸಂಸಾರ ಕಷ್ಟ. ನಾವು ಗರ್ಭದಲ್ಲಿರ್ತೇವೆ, ಅನಾಥರಾಗಿರ್ತೇವೆ, ಯಾರು ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ, ಅದರೊಳಗೆ ಯಾರು ಪ್ರವೇಶ ಇಲ್ಲ. ದೇವರು ಬಿಟೋಪರ್ ಗರ್ಭ, ಅದೊಂದು ಭಯಂಕರವಾದ ಜೈಲಿದ್ದ ಹಾಗೆ. ಜಾಬಿನ ಮೇಲೆ ಹೊರಬರಲ್ಲ, ಅದ್ರ ಮೇಲೆ ಜಾಮೀನಿಗೆ ಏನು ಬೇಲ್ಗಿಲ್ಲ, ಯಾರು ಕೊಡಿಸೋದಿಲ್ಲ. ಅದಕ್ಕೆ ಬಂದು ಸತ್ತೆ ಹೋಗ್ತಾನೆ ಅಷ್ಟೇ, ಹೊರಗೆ ಬಂದು ಸತ್ತೆ ಹೋಗಿಬಿಡ್ತಾನೆ. ದೇವರು ಹೇಗೆ ಇಟ್ಟಿದ್ದಾನೆ ನಮ್ಮ ಹುಟ್ಟು, ನಾವು ಹುಟ್ಟಿ ಬಂದಿದ್ದೇ ಹುಟ್ಟೋದನ್ನು ನೋಡ್ತೇವೆ. ಮತ್ತು ಇನ್ನೊಂದು ಕಡೆ ಇನ್ನೊಬ್ಬರು ನೋಡ್ತೇವೆ, ನಾವು ಹುಟ್ಟಿ ಬಂದು ನೋಡ್ತೇವೆ, ಕಲಿಯೋದೇ ಇಲ್ಲ ಅಷ್ಟೇ. ಇದು ಒಂದೊಂದೇ ಅಂಗ ಬೆಳೆಯುತ್ತೆ ಅವನಿಗೆ. ಕೊನೆಗೆ ಆರು ತಿಂಗಳವರೆಗೂ ಬೆಳವಣಿಗೆ, ಆಮೇಲೆ ಹಸಿವೆ ಬಾಯಾರಿಕೆ ಶುರುವಾಗುತ್ತೆ. ಏಳನೇ ತಿಂಗಳಲ್ಲಿ ಅಯ್ಯೋ, ಅದು ಮುಂಚೆ ಹುಟ್ಟಿರೋ ಬದುಕೋ ಚಾನ್ಸ್ ಇಲ್ಲ, ಆಮೇಲಾದರೂ ಬದುಕೋ ಚಾನ್ಸ್ ಇದೆ. ಆದರೆ ಭಾರಿ ಕಷ್ಟ. ಒಂಬತ್ತು ತಿಂಗಳಾಗಬೇಕು, ಒಂಬತ್ತು ದಿವಸನೂ ಆಗಬೇಕು. ಅಲ್ಲಿಗೆ ಮಗು ಹುಟ್ಟರೆ ಬೆಳೆಯೋ ಸ್ಥಿತಿ ಬರ್ತಾ ಇದೆ. ಆದರೆ ಗರ್ಭದಲ್ಲಿ ಒಂದೇ ರೀತಿ ಎಲ್ಲರೂ ಬೆಳೆಯೋದಿಲ್ಲ. ನಾನಾವಿಧ ಗರ್ಭವೃದ್ಧಿ ಕರ್ಮಭೇದಾತ್ ಭವಿಷ್ಯತಿ, ಆಚಾರ ತಾತ್ಪರ್ಯವನ್ನು ಹೇಳ್ತಾರೆ. ಎಲ್ಲರಿಗೂ ಬರುತ್ತೆ, ಕಣ್ಣು ಕೇಳಿಕೆ ಎಲ್ರಿಗೂ ಬರುತ್ತೆ ಅಂತ ಅರ್ಥ ಅಲ್ಲ. ಆ ಬರೋ ಯೋಗ ಅವ್ರಿಗಿರಬೇಕು. ಬರದೇ ಇರೋಂಥ ಪಾಪ ಅವ್ರು ಮಾಡಿರಬಾರ್ದು. ಅಂಥವ್ರಿಗೆ ಮಾತ್ರ ಆಗುತ್ತೆ, ಬೇರೆಯವರಿಗೆಲ್ಲ ಆಗೋದಿಲ್ಲ. ಹುಟ್ಟತಾನೆ ಕುಳ್ರಿಲ್ವೇನು, ಹುಟ್ಟತಾನೆ ಕುಂಟ್ರಿಲ್ವೇನು, ಅದೆಲ್ಲ ಇಲ್ಲ ಅಂದರೆ ನಾವು ಅಂಥ ಪಾಪ ದೇವರು ನಮ್ಮಿಂದ ಮಾಡಿಸಿಲ್ಲ. ನಾವು ಆ ಮಟ್ಟಿಗೆ ದೇವರ ಕೃಪೆಗೆ ಪಾತ್ರರಾಗಿದ್ದೇವೆ ಅಂತ ಅರ್ಥ. ಅಂಥ ಹುಟ್ಟೆಲ್ಲ ಮುಗಿದ ಮೇಲೆ ಎಚ್ಚೆತ್ಕೋಬೇಕು ಅವನು. ಗರ್ಭದಲ್ಲಿ ಒಂದೇ ರೀತಿ ಡಿಪೆಂಡೆನ್ಸು, ಹುಟ್ಟಿದ ಮೇಲೆ ಮತ್ತೊಂದು ರೀತಿ ಡಿಪೆಂಡೆನ್ಸು. ಅವನಿಗೆ ಹೇಳೋಕ್ಕೆ ಬರೋದಿಲ್ಲ, ಇವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಏನೋ ಇರುವೆ ಕಚ್ಚಿ ಅಳತಾ ಇರುತ್ತೆ ಮಗು, ಹಸಿವಾಗಿದೆ ಅಂತ ತಿಳ್ಕೊಂಡು ಹಾಲು ಕುಡಿಸ್ಲಿಕ್ಕೆ ಹೋಗ್ತಾರೆ. ಹಸಿವಾಗಿ ಅಳತಾ ಇರುತ್ತೆ, ಇರುವೆ ಕಚ್ಚಿ ನೋಡ್ಲಿಕ್ಕೆ ಹೋಗ್ತಾರೆ. ಕಮ್ಯುನಿಕೇಷನ್ ಗ್ಯಾಪು, ಇವ್ರು ಹೇಳಕ್ಕೆ ಬರೋದೇ ಅವ್ರಿಗೆ ಬರೋದಿಲ್ಲ. ಇವರಿಗೂ ನಾಟ್ ರೀಚಬಲ್, ಇವ್ರು ಇಬ್ಬರು ರೀಚಬಲ್, ಅವ್ರು ರೀಚಬಲ್ಲ, ಏನು ಮಾಡಬೇಕಾಗ. ಎಷ್ಟು ಸಂಕಟ, ಕೂಡ್ಲಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ, ನಿಲ್ಲಕ್ಕೆ ಬರೋದಿಲ್ಲ. ತನ್ನ ಕೊಳಕು ಕೊಳಕಲ್ಲಿ ತಾನೇ ಇರುತ್ತೆ, ಮಲಮೂತ್ರ ಮಧ್ಯೆ ಒದ್ದಾಡ್ತಿರುತ್ತೆ ಮಗು. ಎತ್ತಿಬಿಟ್ಟು ತೊಡೆದು ಹೋದ್ರೆ ಹಾಗೆ ಸತ್ತೋಗುತ್ತೆ ಅಷ್ಟೇ. ಎಂಥ ಡಿಪೆಂಡೆನ್ಸ್, ಅಸ್ವತಂತ್ರನೋ ಜೀವ ಅನ್ನೋದಕ್ಕೆ ಅದೊಂದು ಸಾಕು. ಗರ್ಭವಾಸ ಸಾಕು, ಹುಟ್ಟಿ ಬೆಳೆಯೋದು ಸಾಕು. ಇಂಥವು ನಾನೆಲ್ಲ ದೇವ್ರು ಅಂದ್ಕೊಂಡ್ರೆ ಗತಿಯೇನಾಗಬೇಕು. ಅಸ್ವತಂತ್ರನೋ ಜೀವ, ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ, ನಿಸ್ವ ಬದ್ಧ, ಅಲ್ಪಜ್ಞ, ಶಕ್ತ, ಸದುಃಖಿ, ನಿರ್ವಿಣ್ಣ, ಹ್ರಸ್ವದೇಹಿ ಸನಾಥ ಜೀವನು, ವಿಶ್ವವ್ಯಾಪಕ, ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎನುತ ಕೊಂಡಾಡು. ದೇವರನ್ನು ನಾವು ಸ್ವತಂತ್ರ ಅಂತ ತಿಳ್ಕೋಬೇಕಾದ್ರೆ ಈ ಅನುಸಂಧಾನಕ್ಕೆ ಗರ್ಭವಾಸದ ದುಃಖ ಬಹಳ ಮುಖ್ಯ. ಅದರ ಫಲಿತಾಂಶ, ಅಮ್ಮ ಬಂದ ಮೇಲೆ ಸಂಕಲ್ಪ ಮಾಡಬೇಕು ನಾವು ಇನ್ನೊಮ್ಮೆ ಹುಟ್ಟಿ ಬರಬಾರದು, ನೆನಪಿರಬೇಕು. ಇನ್ನೊಮ್ಮೆ ಹುಟ್ಟಿ ಬರೋ, ಜೈಲಿಗೆ ಹೋದ್ರೆ ಇನ್ನೊಮ್ಮೆ ಜೈಲಿಗೆ ಹೋಗ್ತೀವಿ ಅಂತ ಹೇಳ್ತಾನ. ಹುಚ್ಚಾಸ್ಪತ್ರೆಯಿಂದ ಹೋಗಿರ್ತಾನಂತೆ, ಮತ್ತೆ ಬರ್ತೀನಿ ಅನ್ನಬಾರ್ದು, ಬರೋದಿಲ್ಲ ಅಂತ ಹೋಗಿ ಮತ್ತೆ ಬರ್ತೀನಿ, ಮತ್ತೆ ಚುಚ್ಚಿಡಿಯುತ್ತೆ ಅಂತ ಅರ್ಥ. ಆಸ್ಪತ್ರೆಗೆ ಹೋಗಿ ಮತ್ತೆ ಬರ್ತೀನಿ ಅಂತ ಹೋಗಬಾರ್ದು, ಮತ್ತೆ ಬರೋದಿಲ್ಲ ಅಂತ ಹೇಳೋಗ್ಬೇಕಾದ್ರೆ ನಾವು ಇದನ್ನು ಮನೆಗೆ ಬರೋದಿಲ್ಲ ಅಂತ ಹೇಳೋಗ್ತಾರೆ, ಅದು ಪಂಚಿತ್ಯ ಆಗೋದು. ಆಸ್ಪತ್ರೆ ಬರೋದಿಲ್ಲ ಅಲ್ಲ, ಮನೆಗೆ ಬರೋದಿಲ್ಲ ಅಂದರೆ ಫಲಿತಾಂಶ ಆಸ್ಪತ್ರೆಗೆ ಹೋಗ್ತಾರೆ. ಹಾಗಾಗ್ತದೆ, ಹಾಗಾಗಬಾರ್ದು ಅಂದರೆ ಇವತ್ತು ಭೂಮಿ ಭೂಲೋಕ ಅಂದರೆ ಹಾಗೆ ನಮಗೆ ಧನದ ಹುಚ್ಚಿಡಿತದೆ, ಯಾವ್ಯಾವುದೋ ಹುಚ್ಚಿಡಿತದೆ. ಭೂಮಿ ಒಂಥರ ಹುಚ್ಚ ಆಸ್ಪತ್ರೆ ಇದ್ದಾಗಲಿಕ್ಕ, ಮನೆ ಹುಚ್ಚಿ ಕೆಲವರಿಗೆ, ಧನದ ಹುಚ್ಚು ಕೆಲವರಿಗೆ, ಮಕ್ಕಳು ಹುಚ್ಚಿ ಕೆಲವರಿಗೆ. ಶ್ರೀಪಾದರಾದ್ರೆ ದೇವರನಾಮ ಅದೇ ಮಾತು ಹೇಳೋದು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದು ಡಿಸೆಂಟಾಗಿ ಹೇಳಿದ್ದಾರಷ್ಟೇ, ಹುಚ್ಚು ಅಂತ ಅರ್ಥ ಇನ್ನೇನು ಅಲ್ಲ. ಅದು ಕಾಫಿ ಹುಚ್ಚು ಅಂತ ಹೇಳಿದ್ರೆ ಕಾಫಿ ಭಾರಿ ಕುಡಿತಾರೆ ಅಂತ ಹೇಳಿದ್ರೆ ಎಷ್ಟು ಹೋಗುತ್ತೆ, ಕಾಫಿ ಹುಚ್ಚು ಅಂದರೆ ಅಷ್ಟೇ ಇದೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಡು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಡು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೊಡು, ತನಯರಿಂ ಸಂತೋಷ ಕೆಲವರಿಗೆ ಲೋಕದೊಡು. ಇವರೆಲ್ಲ ಕೆಲವರೇನೆ, ಆಹುಚ್ಚು ಬರಬಾರದು. ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆನಗೆ ಸಂತೋಷ ರಂಗವಿಠಲರೇಯ. ಅಂತ ಹುಚ್ಚಿರಲೇಬೇಕು ಅಂತ, ದೇವ್ರು ಹುಚ್ಚಿಡಿಬೇಕು ಅಂತ ಹೇಳ್ತಾರೆ. ಪ್ರಹ್ಲಾದ ಹಿಡಿದ ಅದನ್ನೇ, ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು ಅಂತ ಹೇಳ್ತಾರಲ್ಲ, ಎಲ್ಲರೂ ಹುಚ್ಚಾರೆ. ದೇವರು ಹುಚ್ಚಿಡಿದ್ರೆ ಸಂಸಾರ ಹುಚ್ಚು ಬಿಡ್ತದೆ, ಇಲ್ಲದೆ ಹೋದರೆ ಪರ್ಮನೆಂಟಾಗಿ ಹುಚ್ಚ ಆಸ್ಪತ್ರೆ ಇದ್ದಾಗಿರ್ತದೆ, ಏನು ಉಪಯೋಗ ಬರೋದಿಲ್ಲ. ಹುಚ್ಚ ಏನ್ಕೋತಾನೆ, ನಾ ರಾಜ ಅನ್ಕೊಂಡು ಕೂತಿರ್ತಾನೆ ಹುಚ್ಚ, ಅವನಿಬ್ಬರು ಹುಚ್ಚರು, ಇಬ್ಬರು ರಾಜ, ಒಬ್ಬ ರಾಜ ಒಬ್ಬ ಮಂತ್ರಿ, ಆದರೆ ಹುಚ್ಚರಲ್ಲೇ ಒಬ್ಬ ರಾಜ ಮಂತ್ರಿ. ತಮಾಷೆ, ಇವ್ರು ನಾನೇ ಬ್ರಹ್ಮಾಂಡ, ಅವ್ರಿಗಿಂತ ದೊಡ್ಡ ಹುಚ್ಚ ಅಲ್ಲ ಇವರು. ಅಂಬ್ರಹ್ಮಾಷ್ಟಮಿ ಅನ್ಕೊಂಡ್ರೆ ಭಾರಿ ಹುಚ್ಚ ಅಂತ ಅರ್ಥ. ಯಾಕೆ ಬರೀ ರಾಜ ಅನ್ಕೊಂಡಿದ್ದಕ್ಕೆ ಹುಚ್ಚ ಅಂತಾರೆ, ದೇವ್ರು ಅನ್ಕೋತಾರಲ್ಲ ಭಾರಿ ಹುಚ್ಚ. ಭಗವಾನ್ ನಮ್ಮ ಎಂಥ ಹುಚ್ಚಿರ್ಬೇಕು ಅವ್ರು, ಭಗವಾನ್ ಬೀದಿಗೋ ಭಗವಾನ್ ಇರ್ತಾನಲ್ಲ, ಹೈ ಕ್ಲಾಸ್ ಹುಚ್ಚರು ಅಂತ ಅರ್ಥ. ಎಂಥವ್ರು ಇದ್ದಾರೆ ಇವರೆಲ್ಲ, ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕಿದೆ ಅಂದರೆ ಹುಚ್ಚ, ಅವನು ಸುಳ್ಳು ಹೇಳ್ತಾನೆ. ಎಸ್ ಟಿ ಸಿ ಎಫ್ ಡಿ ಸಿ ಅವರು ಸುಳ್ಳು ಹೇಳ್ತಾನೆ, ಸಾಮಾನ್ಯ ವ್ಯಕ್ತಿ ಬೇರೆ ಹೇಳ್ಕೊಂಡು ಸುಳ್ಳು ಹೇಳ್ತಾನೆ. ಅಂಥದ್ದು ನಾವು ದೇವರು ಅಂತ ಹೇಳ್ಕೊತಾರಲ್ಲ, ಎಂಥ ಸುಳ್ಳು ಇರ್ಬೋದು ಇವ್ರನ್ನೆಲ್ಲ ಕೂಡ. ಹುಚ್ಚುತಾನ ತಾನೆ, ಅದು ಕೋಣ ಬುದ್ಧಿ ತಾನೆ. ಅದು ಹೋಗಬೇಕಾದ್ರೆ ತೃತೀಯ ಸ್ಕಂದ ಭಾಗವತದ ಫಲ, ಚತುರ್ಸ್ಕಂದ ಭಾಗವತ ಇಲ್ಲೇನು ನಡೀತೀಗ. ಆ ರಾಜ ಕೊನೆಗೂ ಕೂಡ ಸದ್ಗತಿ ಹೊರಟ, ಯಾತಕ್ಕೆ ಅವಮಾನ ಮಾಡಿದ್ದರ ಫಲ ಇದು. ಒಬ್ಬ ಜ್ಞಾನಿಗೆ ಅವಮಾನ ಮಾಡಿದ್ರ ಫಲ, ದಕ್ಷ ಪ್ರಜಾಪತಿ ಕತೆ ಅದೇನೇ ಬಂದಿರೋದು. ರುದ್ರದೇವರು ಅವಮಾನವನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ, ಅದರ ಫಲ ಗೊತ್ತಲ್ಲ, ತಲೆ ಕಳ್ಕೊಂಡ್ಬಿಡ್ತಾನೆ, ತಲೆ ಕಳ್ಕೊತಾನೆ, ಮಗಳು ಕಳ್ಕೊತಾನೆ, ಪ್ರಾಣನೂ ಕಳ್ಕೊಂಡ್ಬಿಡ್ತಾನೆ, ಮೂರು ಕಳ್ಕೊತಾನೆ ದಕ್ಷ ಪ್ರಜಾಪತಿ. ಈತನು ರಾಜ ಆತನೂ ರಾಜನೇ, ದಕ್ಷ ಪ್ರಜಾಪತಿ ಪ್ರಜಾಪತಿ ಪತಿ ಅಂತ ಬಿರುದು. ರುದ್ರದೇವರಿಗೆ ಅವಮಾನವನ್ನು ಮಾಡಿದ, ತನಗಿಂತ ದೊಡ್ಡ ಸುದೇವ, ಸುದೇವನಿಗೆ ಅವಮಾನ ಮಾಡಿದ್ದರ ಫಲ ಸುಯಜ್ಞ, ದಕ್ಷ ಯಜ್ಞ ಸುಯಜ್ಞ ಅಲ್ಲಿ ಮ್ಯಾಚ್ ಆಗುತ್ತೆ. ಮತ್ತೆ ಸುದೇವ, ದೇವ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ ಇದೆ. ದೇವ ಅಂದರೆ ರುದ್ರ, ಸುದೇವ ಸುಯಜ್ಞನಿಂದ ಸುದೇವನಿಗೆ ಅವಮಾನ, ದಕ್ಷ ಯಜ್ಞ ದಕ್ಷ ಪ್ರಜಾಪತಿಯಿಂದ ರುದ್ರದೇವರಿಗೆ ಅವಮಾನ. ಆ ಕಥೆಗೂ ಅದಕ್ಕೂ ನೇರ ಸಂಬಂಧ ಇದೆ, ನಮಗೆ ಆಗ ಅರ್ಥ ಆಗುತ್ತೆ. ಕಥೆಗಳು ಸುಮ್ಮನೆ ಕಥೆಗಳು ಹೇಳೋದಿಲ್ಲ, ಯಾವುದೇ ಶಾಪ ಹೇಳಲಿ ಅದಕ್ಕೂ ಸರಿಯಾದ ಕಾದು ಇರುತ್ತದೆ, ಯಾವುದೇ ವರ ಕೊಡಲಿ ಅದು ತಕ್ಕಂಥ ಒಂದು ನಿಯಮ ಇರುತ್ತದೆ. ಅದೇ ರೀತಿಯಲ್ಲಿ ಹೆಸರುಗಳಲ್ಲೂ ಸಭ್ಯ ಇದೆ, ಸುಯಜ್ಞರ ಕಥೆಗೂ ದಕ್ಷ ಯಜ್ಞರ ಕಥೆಗೂ ಸುದೇವನ ಕಥೆಗೂ ಅವ್ರು ಮಾಡಿದ ರುದ್ರದೇವರ ಅವಮಾನಕ್ಕೂ ಕೂಡ ಸಾಮ್ಯ ಇದೆ. ಫಲಿತಾಂಶ ಏನಾಯಿತು, ಸಾಕ್ಷಿ ಸತೀದೇವಿ ಅಂತ ಮಗಳನ್ನ ಕಳ್ಕೊತಾನೆ, ಸತೀದೇವಿ ಅಂತ ಮಗಳು ಹೋಗ್ತಾಳೆ ಅಂದರೆ ಸತೀದೇವಿ ಹೋಗೋದು ಅಂದ್ರೆ ಏನು ಗೊತ್ತಾ ಹೇಳ್ತಾರೆ, ಸಾಮಾನ್ಯರಾದ ಮಹಾ ಸತೀದೇವಿ, ಸತತ ಗಣನಾಥ ಸಿದ್ಧಿಯ ನಿಯಮಕಾರ್ಯಗಳಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀದೇವಿ. ಬುದ್ಧಿ ಕಳ್ಕೊತಾನೆ ಅಂತ ಅರ್ಥ. ಸೋತ್ತಮರು ದ್ರೋಹ ಮಾಡಿದಾಗ ಬುದ್ಧಿ ಕಳ್ಕೊತಾನೆ ಮನುಷ್ಯ, ಫಸ್ಟ್ ಕ್ಲಾಸ್. ಎರಡನೇದೇನು, ತಲೆ ಕಳ್ಕೊಂಡ, ತಲೆ ಕಳ್ಕೊಂಡ, ಬಸ್ತ ಮುಖ ಮೇಕೆ ಮುಖ ಬಂತು ಅಂತ ಹೇಳಿದ್ದಾರೆ. ಆ ಮುಖ ಹೋಯಿತು, ಮೇಕೆ ಮುಖ ಬಂತು, ಕೊನೆ ಯಜ್ಞ ಹಾಳು ಮಾಡಿಕೊಂಡ, ಯಜ್ಞ ಪೂರ್ತಿ ಹಾಳು ಮಾಡಿ ಮೂರು ಕಳ್ಕೊಂಡ. ರುದ್ರದೇವರ ದ್ರೋಹ ಸರ್ವನಾಶಕ್ಕೆ ಕಾರಣವಾಯಿತು. ಇಲ್ಲಿ ಸುದೇವರ ದ್ರೋಹದಿಂದ ನಾಶ, ಅಲ್ಲಿ ರುದ್ರದೇವರ ದ್ರೋಹದಿಂದ ನಾಶ. ಆಚಾರ್ಯ ಹೇಳ್ತಾರೆ ಅದಕ್ಕೆ ರುದ್ರದೇವರ ದ್ರೋಹ ಮಾಡಬಾರದು ಅಂತ ತಿಳ್ಕೊಬೇಡಿ, ದೊಡ್ಡವರ ಯಾರ ದ್ರೋಹವನ್ನು ಮಾಡಬಾರದು ಅಂತ ಅರ್ಥ. ಮತ್ತೆ ಯಾರು ದ್ರೋಹ ಮಾಡಲಿ ಅಂತ ಕೇಳಬಾರ್ದು. ದ್ರೋಹ ಮಾಡಬೇಕಂತ ಇಡಿಯಾರೇ ಆಗ್ತಿರ್ತದೆ ಅಲ್ಲೆಲ್ಲಿ ಬರ್ತದೆ, ಆ ಯೋಚನೆ ಕೂಡ ಮಾಡ್ಕೋಬಾರ್ದು ಅನ್ನೋದು. ದ್ರೋಹದ ಪ್ರಶ್ನೆ, ನಮಗೆ ದ್ರೋಹ ಮಾಡಲಿ ಜನ, ನಾವು ದ್ರೋಹ ಮಾಡಬಾರ್ದು, ಅದು ಇಂಪಾರ್ಟೆಂಟ್. ನಮಗೆ ದ್ರೋಹ ಮಾಡಿದರೆ ನಮ್ಮ ಪಾಪ ಅವ್ರಿಗೆ ಹೋಗ್ತದೆ ಅಷ್ಟೇ, ಅದು ನಾವು ದ್ರೋಹ ಮಾಡಿದ್ರೆ ಅವ್ರ ಪಾಪ ನಮಗೆ ಬರುತ್ತೆ. ಇಲ್ಲ ನೆನಪಿರಬೇಕು, ನಾವು ಮೋಸ ಹೋಗೋದು ಮೋಸ ಮಾಡೋದು ಎಷ್ಟು ವ್ಯತ್ಯಾಸ ಇದೆ. ಮೋಸ ಹೋಗೋದು ಬೇರೆ, ಮೋಸ ಮಾಡೋದು ಬೇರೆ. ಮೋಸ ಹೋದವನು ವಸ್ತು ಕಳ್ಕೊತಾನೆ, ಮೋಸ ಮಾಡಿದವನು ಪುಣ್ಯ ಕಳ್ಕೊತಾನೆ. ನೆನಪಿರಲಿ, ವಸ್ತು ಮತ್ತೆ ಮೇಕಪ್ ಮಾಡಬಹುದು, ಆದರೆ ಜ್ಞಾನ ಮತ್ತೆ ಬರೋದಿಲ್ಲ, ಹೋದರೆ ಹೋದಂತೆಯೇ ಲೆಕ್ಕ. ಅಲ್ಲಿ ಹೇಳ್ತಾರೆ, ಕಾಲಿ ಬಿದ್ದ ಪೆಪ್ಪು ಪರವಾಗಿಲ್ಲ, ಕೈ ಬಿದ್ದರೆ ತಲೆಗೆಟ್ಟು ಬಿದ್ದರೆ ಇಲ್ಲ ಬುದ್ಧಿ ಕೆಡತ್ತೆ, ಇಲ್ಲ ಪ್ರಾಣ ಹೋಗುತ್ತೆ. ನೆನಪಿರಬೇಕು, ಅದು ಜ್ಞಾನ ಅಫೆಕ್ಟ್ ಆಗುತ್ತೆ ಅಂತಾರೆ. ತಲೆ ಎಂಬುದು ಕೇಂದ್ರ ಸ್ಥಾನ, ಎಲ್ಲ ಇಂದ್ರಿಯದ ಒತ್ತು ಸ್ಥಾನ ಕೇಂದ್ರ ಬಿಂದು ಇರೋದೇ ತಲೆಯೊಳಗೆ. ಆದ್ದರಿಂದ ಸೋತವರು ಜ್ಞಾನದ ಸಂಕೇತವಾದ್ದರಿಂದ ಎಂದೂ ಸೋತಮ ದ್ರೋಹವನ್ನು ಮಾಡಬಾರದು. ಅದರ ಫಲಿತಾಂಶದಿಂದ ರಾಜನಾಗಿದ್ದರೂ ಹಿಂಸೆಪಟ್ಟ, ಮತ್ತು ಒಳ್ಳೆಯವನ ಮತ್ತು ಉದ್ಧಾರ ಆತಕ್ಕಾದ ಅಂದರೆ ಎಲ್ಲ ಕಥೆ ಹೇಳಿದ್ದಾರೆ, ಒಳ್ಳೆಯ ಯಜ್ಞಯಾಗ ಮಾಡ್ತೀವಿ ಎಲ್ಲ ಹಿಂದಿನ ಕಥೆ ಇದೆ ಅವನಿಗೀಗ. ಅದರ ಫಲ ಭಾಗವತ ಕೇಳೋ ಯೋಗ ಬಂತು. ಮೃಗರಾಜರ ಕಥೆ ಹೇಗೋ ಈ ಕಥೆಯೂ ಹಾಗೆ. ಇಲ್ಲಿ ಬರೀ ಪಾಪಿಗಳ ಕಥೆಯಲ್ಲ ಇದು, ಒಂದು ಕಾಲಕ್ಕೆ ಭಾರಿ ಪುಣ್ಯವಂತರಾಗಿದ್ದವರು, ಆಮೇಲೆ ಪಾಪ ಮಾಡಿದವರು, ಅದರ ಫಲಿತಾಂಶ ಪಾಪ ಕಳ್ಕೊಂಡು ಮತ್ತೆ ಪುಣ್ಯ ಅನುಭವಿಸ್ಬೇಕು. ದೇವರ ಸಮತ್ವಕ್ಕೂ ನಿದರ್ಶನ, ಮತ್ತು ನಾವು ಒಳ್ಳೆ ಪುಣ್ಯ ಕಾರ್ಯ ಮಾಡಿ ಎಂದೂ ಕೈ ಬಿಡೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಸಣ್ಣ ಮಕ್ಕಳಿರ್ತಾರೆ, ಅವರು ತನ್ನ ಮಾತು ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಅವ್ರ ಕೈಯಲ್ಲಿ ಸಕಾಲಕ್ಕೆ ಉಪನಯನ ಮಾಡಿಸಿ, ವಿಷ್ಣು ಸಹಸ್ರನಾಮ ಹೇಳಿಸಿ, ದ್ವಾದಶ ಸ್ತೋತ್ರ ಹೇಳಿಸಿ, ಮುಂದೆ ಬಿಡಲಿ, ಅವರು ಯೋಚನೆ ಮಾಡಬೇಡಿ, 16 ವರ್ಷ ಬಿಟ್ಟುಬಿಡಲಿ. ಆದರೆ ಮಾಡಿದ ಪುಣ್ಯ ಹೋಗೋದಿಲ್ಲ, ಕಾಪಾಡುತ್ತವರನ್ನು. ಇವತ್ತೇನು ಮೊದಲು ಮಾಡಿರ್ತಾರಲ್ಲ, ಪುಣ್ಯ ಒಳ್ಳೆ ಟೈಮಿಗೆ ಹೆಲ್ಪಿಗೆ ಬರುತ್ತೆ. ನಾವು ಮುಂದೆ ಮರಿಬೋದು ಅಂತ ಈಗಲೇ ಹೇಳೋದು ಬಿಟ್ಬಿಟ್ರೆ, ನಾವು ನಮ್ಮ ಜನ ಇರ್ತಾರೆ ಅವನಿಗೆ ಸಂಧ್ಯಾವನ್ನು ಹೇಳ್ಕೊಡೋದ್ರೆ ಮುಂದೆ ಹೇಗೆ ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ. ಅಲ್ಲ ಮುಂದೆ ಬಿಡ್ತಾನೆ ಅಂತ ಇವತ್ತೇ ಹೇಳ್ಕೊಡೋದ್ರೆ ಗ್ಯಾರಂಟಿ ಬಿಡ್ತಾನೆ ಅಂತ ಆಯ್ತಲ್ಲ. ನೀವು ಹೇಳಿಕೊಟ್ರೆ ಮುಂದೆ ಬಿಡಬಹುದಷ್ಟೇ, ಬಿಡ್ತಾನೆ ಅಲ್ಲ. ಈಗ ಬಿಡೋ ಚಾನ್ಸೇ ಇಲ್ಲ, ಯಾಕಂದ್ರೆ ಅವ್ನು ಹಿಡಿಯೋ ಚಾನ್ಸೇ ಇಲ್ದ್ರೆ ಬಿಡೋದು ಯಾವಾಗ ಅವನು? ಅರ್ಥ ಮಾಡ್ಕೋಬೇಕು. ಅದು ನಮ್ಮ ಕೆಲಸನ ಮಾಡಿಬಿಡೋಣ. ಪಾಠ ಹುಡುಗರು ಮಾಡ್ತಾನೆ, ಮೇಷ್ಟ್ರು ಮಾಡ್ತಾನೆ, ಹುಡುಗ ಫೇಲ್ ಆಗ್ತಾನೆ, ಮೇಷ್ಟ್ರು ತಪ್ಪಲ್ಲ, ಪಾಠ ಮಾಡಿ ಆಗಿದೆ ಆತ. ಆದರೆ ಪಾಠನೇ ಮಾಡದೆ ಹುಡುಗ ಫೇಲ್ ಆದರೆ ಮೇಷ್ಟ್ರು ತಪ್ಪಾಗುತ್ತೆ. ಇವಾಗ ತಂದೆ ತಾಯಿಗಳು ತಮ್ಮ ಕೆಲಸ ತಾವು ಮಾಡಿಬಿಟ್ಟು ಮಕ್ಕಳು ಕೆಟ್ಟವರಾದರೆ ಪಾಪ ಅವರಿಗೆ, ನಮಗೆ ಪಾಪ ಅಲ್ಲ. ಅದು ನಾವೇ ತಪ್ಪು ಮಾಡಿ ಅವರಿಗೆ ಹೇಳ್ಕೊಡದೆ ಹೋದರೆ ಅವ್ರು ಕೆಟ್ಟರೆ ಆ ಪಾಪ ನಮಗೂ ಬರ್ತದೆ, ಅವರಿಗೂ ಬರ್ತದೆ. ಇವತ್ತು ನಮ್ಮ ಕೆಲಸ ನಾವು ಮಾಡಲೇಬೇಕು. ಮಕ್ಕಳಿಗೆ ಬರೀ ಅನ್ನ ಕೊಟ್ಟರೆ ಅವ್ರನ್ನ ಕಾಪಾಡಿದಾಗ ಆಗಲಿಲ್ಲ, ಬರೀ ಬಟ್ಟೆ ಕೊಟ್ಟರೆ ಕಾಪಾಡಿದಾಗ ಆಗಲಿಲ್ಲ. ಉದಾಹರಣೆ ನೋಡಿಬೇಕಾದ್ರೆ, 30 ವರ್ಷದ ಮಗ ಇರ್ತಾನೆ, ಅವರ ಮನೆಗೆ ಬರ್ತಾರೆ, ಹೇಗಿದ್ದಾನೆ ಹುಡುಗ ಅಂತ ಕೇಳ್ತಾರೆ. ಫಸ್ಟ್ ಕ್ಲಾಸೇ ಬೆಳೆಸಿದ್ದೀವಿ ಅಂತ ಹೇಳ್ತಾರೆ. ಹೌದು, ಆಶ್ಚರ್ಯ, ಏನು ಮಾಡ್ತಾನೆ ಅಂತ ಕೇಳ್ತಾರೆ. ಏನು ಮಾಡ್ತಾನೆ? ದಿವಸಕ್ಕೆ 30 ಊಟ ಮಾಡ್ತಾನೆ ಫಸ್ಟ್ ಕ್ಲಾಸಾಗಿ. ಏನಿರುತ್ತೆ, 100 ಕೆಜಿ ಇದ್ದಾನೆ ಗೊತ್ತಾ ನಮ್ಮ ಹುಡುಗ? 100 ಕೆಜಿ ಇದ್ದಾನೆ, 30 ಊಟ ಮಾಡ್ತಾನೆ. ನೋಡಿ ಹೇಗೆ ಬೆಳೆಸಿದ್ದೇವೆ, ಏನು ಸೂಟು ಬೂಟು, ವೈಭವನೇ ವೈಭವ. ಏನು ಓದ್ತಾನೆ ಅದನ್ನು ಹೇಳ್ಕೊಟ್ಟಿಲ್ಲ, ಮನೆ ಬಿಟ್ಟು ಕಳಿಸೇ ಇಲ್ಲ ಅವು ಅಂತ ಹೇಳ್ತಾನೆ. ಬೈತಾರೆ, ಬುದ್ಧಿ ಇದೆ ನಿಮಗೆ ಅಂತ ಹೇಳ್ತಾರೆ. ಯಾಕೆ? ರೋಟಿ ಕಪಡ ಅವ್ರ ಮಕ್ಕಳು 3 ಕೊಟ್ಟಿಲ್ಲ, ನಾವೀಗ ಊಟ ಹನ್ನೆ ಹಾಕಿದ್ದೇವೆ, ವಸ್ತ್ರ ಕೊಟ್ಟಿದ್ದೇವೆ, ಈ ಮನೆ ಅವನ ಹೆಸರು ಬರೆದಿದ್ದೇವೆ. ಈ ಮಧ್ಯೆ ಇನ್ನೇನು ಬೇಕು ಅಂತ ಕೇಳಿದರೆ ಹುಚ್ಚ. ಆ ಜ್ಞಾನ ಒಂದು ಕೊಟ್ಟಿದ್ರೆ ಎಲ್ಲ ಬರ್ತಿತ್ತು ಅಂತ ಹೇಳಿದ. ಅರ್ಥ ಮಾಡ್ಕೋಬೇಕು. ಜ್ಞಾನ ಒಂದು ಕೊಟ್ಟಿಲ್ಲ, ಮಗ ಮಗ ಅಂತೇಳಿ ಫಿಸಿಕಲಿ ಬೆಳೆಸಿದರೆ ಮಗ ಅಲ್ಲ, ಇಂಟೆಲೆಕ್ಚುಯಲಿ ಬೆಳೆಸ್ಬೇಕು ಅವನ್ನ, ಸ್ಪಿರಿಚುಯಲಿ ಬೆಳೆಸ್ಬೇಕು. ಅವನೇನು ಓದ್ತಾನೆ ಅಂತ ಹ್ಯಾಕ್ ಕೇಳ್ತಾರಲ್ಲ, ಏನು ಓದ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ ಹ್ಯಾಕ್ ಕೇಳೋದು ನಮ್ಗೆ ಗೊತ್ತಿದೆಯಲ್ಲ. ಅಷ್ಟೇ ನಿಮಗೆ ಗೊತ್ತಾಗಿದೆ, ಮುಂದಿಷ್ಟೇ ನಮಗೆ ಗೊತ್ತಿಲ್ಲ. ಈ ಮಗನ್ನು ಓದಿಸಿಲ್ಲ ನೀವೀಗ, ಮುಂದೆ ಏನು ಹೊಟ್ಟೆಗೆ ಏನು ಮಾಡ್ತಾನೆ ಅಂತ ಕೇಳ್ತೀರಿ, ಇಷ್ಟು ನಮಗೆ ಗೊತ್ತು. ಶಾಸ್ತ್ರ ಹೇಳಿಲ್ಲ ಮುಂದೆ ನರಕಕ್ಕೆ ಹೋದ್ರೆ ಏನು ಮಾಡ್ತೀರಿ ಅಂತ ಕೇಳಬೇಕು, ಅದು ನಮಗೆ ಗೊತ್ತಿಲ್ಲ. ಇವತ್ತು ಆದಕ್ಕೂ ನಮಗೆ ಗೊತ್ತಿಲ್ಲ, ನಾಳೆ ಬೀದಿ ಗುಡಿಸ್ಬೇಕಾಗತ್ತಲ್ಲ, ಏನು ಮಾಡ್ತೀರಿ ಅಂತ ಕೇಳ್ತಾರಲ್ಲ, ನಾಳೆ ಯಮಲೋಕದಲ್ಲಿ ಹೋಗ್ತೀರಿ ಏನು ಮಾಡ್ತೀರಿ, ಹಾಗಿದ್ದರೆ ಉತ್ತರ ಇಲ್ಲ ಅದಕ್ಕೆ. ಯಾಕೆ ಇವನಿಗೂ ಉತ್ತರ ಇಲ್ಲ, ಅವನಿಗೂ ಉತ್ತರ ಇಲ್ಲ. ಅದಕ್ಕೆ ಮಕ್ಕಳನ್ನು ನಾವು ಪ್ರಹ್ಲಾದರಾದರು ಹೇಳಿದ ಹಾಗೆ ಎರಡು ರೀತಿ ಬೆಳೆಸಬೇಕು. ಒಂದು ದೈಹಿಕವಾಗಿ ಆರೋಗ್ಯಕ್ಕೆ, ಮಾನಸಿಕವಾಗಿ ಲೌಕಿಕ ವಿದ್ಯೆ ಪರಿಲಕ್ಕೋಸ್ಕರವಾಗಿ ಶಾಲಾ ಕಾಲೇಜುಗಳಿಗೆ. ಕೊನೆಗೆ ಅವನು ಸದ್ಗತಿ ಹೋಗಬೇಕಾದ್ರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ಧರ್ಮ ಬೆಳಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಕ್ಕಳನ್ನು ಬೆಳೆಸಿದರೆ ನಮಗೆ ಯಾವ ಇಹ ಪರ ಪೂರ್ತಿ ಕೈಯಲ್ಲಿದ್ದಾಗಿರುತ್ತೆ. ಅದು ಹೇಳಿಕೊಟ್ಟ ಗುರುಗಳು ಮಧ್ವಾಚಾರ ಒಬ್ಬರೇನೆ, ಉಳಿದು ಎಲ್ಲರೂ ಕೂಡ ದಾರಿ ತಪ್ಪಿಸಿದವರೇನೆ. ಇಡೀ ಜಗತ್ತಿನ ಇತಿಹಾಸದೊಳಗೆ ಮಾತೆತ್ತಿದರೆ ನಾಹಂಕರ್ತ ಹರಿಹ್ಕರ್ತ, ತತ್ಪೂಜಾ ಕರ್ಮಚ ಅಖಿಲಂ. ತಥಾಪಿ ಮಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋ ತೃಪ್ತಿಕರ ಸದಾ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಒಂದು ತಪ್ಪೇನೋ ಮಗನ ಬೆಳೆಸಿದ್ದಾನೆ ಹೇಳಿಕೊಟ್ಟಿಲ್ಲ, ಇಷ್ಟು ನಮ್ಗೆ ಅರ್ಥ ಆಗಿದೆ. ನಮ್ಮ ಹುಡುಗ ಇಲ್ಲರಿ ಹಾಗೆಲ್ಲ ಮಾಡಿಲ್ಲ, ಅವನಿಗೇನು ಗೊತ್ತ, ಸಾಫ್ಟ್ವೇರ್ ಇಂಜಿನಿಯರು 30 ವರ್ಷ ತಿಂಗಳಿಗೆ 300,000-400,000 ಸಂಬಳ ಅಂತ ಹೇಳ್ತಾರೆ, ನಮಗೆ ಖುಷಿಯಾಗಿಬಿಡುತ್ತೆ, ಗುಡ್ ಅಂದು ಬಿಡ್ತೇವೆ, ಮುಂದಿನ ಯೋಚನೆ ಮಾಡೋದಿಲ್ಲ ನಾವೀಗ. ಅಲ್ಲ, ಅದೇನೋ ಸರಿಯಾಯಿತು, ಇದೆಲ್ಲ ಇಲ್ಲಿ ಕಾಪಾಡುತ್ತೆ, ಮುಂದಿನ ವ್ಯವಸ್ಥೆ ಏನು ಮಾಡಿದ್ದೀರಿ? ನೋ ಆನ್ಸರ್, ಕೊಡ್ಲಿಕ್ಕೆ ಏನು ಮಾಡಿಲ್ಲ. ಮುಂದೆ ಅವನೇನು ಮಾಡ್ಕೋತಾನೆ, ಮತ್ತೆ ಅವನು ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ ಅವನಿಗೆ. ನೀವು ಲೌಕಿಕ ವಿದ್ಯೆ ಹೇಳ್ಕೊಳ್ಳೋ ಎಷ್ಟು ಕಷ್ಟಪಟ್ಟಿದ್ದೀರಲ್ಲ, ಆಧ್ಯಾತ್ಮಿಕ ಏನಾದ್ರು ಕಷ್ಟಪಟ್ಟಿದ್ದೀರಾ? ಏನೂ ಇಲ್ಲ, ಒಂದು ಕಷ್ಟಪಟ್ಟಿರ್ತಾರೆ, ಕಷ್ಟಪಟ್ಟು ಬಿಡಿಸಿರ್ತಾರಷ್ಟೇ, ಸಂಧ್ಯಾಂದ್ಯ ಮಾಡಿದ್ರೆ ಬಿಡಿಸಿರ್ತಾರಪ್ಪ, ಪೂಜೆ ಮಾಡಿದ್ರೆ ಬಿಡಿಸಿರ್ತಾರೆ ಅಷ್ಟೇ, ಹೊರತು ಇನ್ನೇನು ಕಷ್ಟಪಟ್ಟಿದ್ದೀರಿ ನೀವೀಗ? ನಿಮ್ಮ ಅರ್ಥ ಮಾಡಿಕೊಂಡ್ರೆ ಮಕ್ಕಳಿಗೆ ಹೇಳಬೇಕು ನಾವು, ಅದನ್ನು ಮಕ್ಕಳಿಗೆ ಒಂದು ಸ್ಟೇಜ್ ಆಗಿದೆಯಲ್ಲ, ಇನ್ನೊಂದು ಸ್ಟೇಜ್ ಯಾಕೆ ಕಳ್ಕೊತೀರಿ ನೀವೀಗ? ಮಕ್ಕಳು ಈಗ ಮಾತು ಕೇಳೋದಿಲ್ಲ ಅಂತಾರೆ, 30 ವರ್ಷದ ಮಗ ಯಾಕೆ ಮಾತು ಕೇಳ್ತಾನೆ? ಕೇಳೋದಿಲ್ಲ, ಅದು 8 ವರ್ಷ ಕೇಳಿದ್ರೆ ಕೇಳ್ತಿದ್ದ ಅವನು, 8 ವರ್ಷ ಉಪನಯನ ಮಾಡಿದ್ರೆ ತಪ್ಪದೆ ಸಂಧಾನೆ ಮಾಡ್ತಿದ್ದ, ವಿಷ್ಣು ಸಹಸ್ರನಾಮ ಹೇಳ್ತಿದ್ದ, ದ್ವಾದಶ ಸ್ತೋತ್ರ ಹೇಳ್ತಿದ್ದ. ಆಮೇಲೆ ಬಿಡೋ ಚಾನ್ಸ್ ಇಲ್ಲ, ಬೈ ಚಾನ್ಸ್ ಬಿಟ್ಟರೆ ಮುಂದೆ ಅದು ಬಂದೇ ಬರುತ್ತೆ, ವಾಪಸ್ ಮುಂದೆ ವಾಪಸ್ ಬಂದೇ ಬರುತ್ತೆ. ಎಂದೋ ಇಟ್ಟ ಎಲ್ ಐ ಸಿ ಇದೇ ಮೆಚೂರ್ ಆಗಿ ಬರೋ ಗ್ಯಾರಂಟಿ ಇದ್ದರೆ ದ್ವಾದಶ ಸ್ತೋತ್ರ ಮೆಚೂರ್ ಆಗೋದಿಲ್ಲ, ವಿಷ್ಣು ಸಹಸ್ರನಾಮ ಮೆಚೂರ್ ಆಗೋದಿಲ್ಲ, ಸಂಧ್ಯಾವನ್ನಿ ಮೆಚೂರ್ ಆಗೋದಿಲ್ಲ, ಬಂದೇ ಬರುತ್ತೆ, ಉದ್ಧಾರ ಮಾಡೇ ಮಾಡುತ್ತೆ. ಭಗವಂತ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಭಗವಂತನ ಮಾತು, ಅರ್ಜುನ ಒಳ್ಳೆ ಕೆಲಸ ಮಾಡಿದವನು ಎಂದೂ ಕೆಟ್ಟಗತಿ ಹೋಗೋದೇ ಇಲ್ಲ, ಭಗವದ್ಗೀತೆಯ ಆಶ್ವಾಸನೆ ಇದೆ. ಒಳ್ಳೆ ಕೆಲಸ ಮಾಡಿ ಒಳ್ಳೆಯದಾಗೇ ಆಗುತ್ತೆ. ಆದರೆ ಇವತ್ತು 90 ಜನ ಮನೆಗೆ ಹೋಗ್ತೀವಲ್ಲ, ಶೂದ್ರ ಮನೆಗೆ ಅವ್ರು ಏನು ವ್ಯತ್ಯಾಸನೇ ಇರೋದಿಲ್ಲ, ನಾಯಿ ಒಂದಿರುತ್ತೆ ಅಷ್ಟೇ, ನಾಯಿ ಮಾತ್ರ ಗ್ಯಾರಂಟಿ ಇರುತ್ತೆ, ಇನ್ನೇನೇನು ಇರೋ ಚಾನ್ಸ್ ಇಲ್ಲ. ಎಷ್ಟೋದ್ರೆ ಡೈನಿಂಗ್ ಟೇಬಲ್ಗಳು ವೈಭವನೇ ವೈಭವ, ಅವರಿಗೆ ದೇವ್ರ ಪೂಜೆ ಇರೋದಿಲ್ಲ, ಕೇಳಿ ಡೈನಿಂಗ್ ಟೇಬಲ್ ಕೆಲವ್ರು ಗೊತ್ತು, ಕೆಲವು ಸಂಕೋಚ ಆಗಿಬಿಡ್ತದೆ ಹೋದಾಗ, ಟೈಮ್ ನೋಡಿದ ತಕ್ಷಣ ಅವರು ಪದಿತ್ಯ ಗೊತ್ತಾಗಿಬಿಡುತ್ತೆ, ಏನೋ ಆಯ್ತು, ಎಡವಟ್ಟಾಯ್ತು ಅಂತ ಹೇಳ್ತಿಲ್ಲ ಆಚಾರ್ಯರೆ, ನಾವು ಗುಟಗೆಟ ಮಾಡಲ್ಲ ಅದರ ಮೇಲೆ, ಸುಮ್ಮನೆ ಇಟ್ಕೊಂಡಿದ್ದೇವೆ ಅಂತ ಸುಮ್ಮನೆ ಅವ್ರು ಕತ್ತೆ ಕಾಲಿಗೆ ಇಟ್ಕೋತಾನೆ, ಯಾರು ಕೂಡ ಐಕ್ಲಾಸ್ ಉಳ್ಳೋದು ಸಮಾಧಾನ ಕೇಳೋದು ಅಷ್ಟೇ, ನಿಜವಾಗ್ಲೂ ಇಟ್ಕೊಂಡಿರೋದು ಅದಕ್ಕೆ. ಅದೇ ಜಾಗದಲ್ಲಿ ಒಂದು ಲೈಬ್ರರಿ ಇಟ್ಕೊಂಡು ಸರೋಬಲ ಗ್ರಂಥ ಇಟ್ಕೊಂಡು ಬದುಕಿ ಹೋಗ್ತಾ ಇದ್ದ, ಅದೇ ಸರೋಬಲ ಇಡ, ಅದಕ್ಕೆ ಜಾಗ ಇಲ್ಲ, ಮನೆ ಭಾರಿ ಸಣ್ಣದಾಗ ಜಾಗ ಇಲ್ಲ ಅದಕ್ಕೆಲ್ಲ. ಎಂಥ ಜನ ಇದ್ದಾರೆ ಅಂದರೆ, ಯಾವ್ದಾರ ಮೋಕ್ಷಕ್ಕೆ ಕೊಯ್ಯುತ್ತೋ ಅದನ್ನು ಕೈ ಬಿಟ್ಟಿದ್ದಾರೆ, ಯಾವ್ದು ನರಕೋಗ ಜೊತೆಗಳಿಟ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಒಂದು ವಿಕೃತ ಚಿಂತನೆ ಇದೆ, ಅಂದರೆ ವಿಕೃತ ಪರ್ವರ್ಟೆಡ್ ಥಿಂಕಿಂಗ್ ಅಂತ ಇದ್ದೇನೆ. ನಮ್ಮ ಬುದ್ಧಿ ಎಲ್ಲಿ ಹೋಗ್ತಾ ಇದೆ? ಪರಿಹಾರ ಮಾಡಬೇಕಾದ್ರೆ ಇಂಥ ಕಥೆಗಳೆಲ್ಲ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಅಷ್ಟಪ್ರಯವಾದ ಎಂಥ ಪುಣ್ಯಾತ್ಮ ಪಾಪ, ಒಂದು ಮಾಡಿದ ದೊಡ್ಡ ತಪ್ಪನ್ನು ಮಾಡಿದ, ರುದ್ರದೇವನ ಅಳಿಯ ಅಂತ ತಿಳ್ಕೊಂಡೆ ಹೊರತು ಗುರು ಅಂತ ತಿಳ್ಕೊಳ್ಳೇ ಇಲ್ಲ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವ ಬಿಟ್ಟೇ ಬಿಟ್ಟ ಅದನ್ನು, ನನ್ನ ಅಳಿಯ ನಾನು ಬಂದಾಗ ಹೇಳಬೇಕಾಗಿದೆ, ದೊಡ್ಡ ಇಶ್ಯೂ ಮಾಡ್ಕೊಂಡ್ಬಿಟ್ಟ ಅದನ್ನು. ಏನು ಮಹಾ ಇಶ್ಯೂ ಇತ್ತು ಅದರೊಳಗೆ? ಬಂದು ಎದುರಷ್ಟೇ ಬಿಟ್ಟರು ಅಷ್ಟೇ, ತಾನು ಹೇಳಲಿಲ್ಲ, ಅವ್ರು ಹೇಳ್ಯಾರ ತಾನು ಬೈತಾರೆ, ತಾನು ಕೂತವ್ ನಿಜವಾಗ್ಲು ಹೇಳ್ಬೇಕಾದ್ರೆ ತಾನು ಹೇಳಲಿಲ್ಲ, ಹೇಳಲಿಲ್ಲ ಅಂದ್ರೆ ಏನು, ಎಚ್ಚೆತ್ತು ಇರೋ ಕಂಡ್ಯ ಮನವೇ ಅರ್ಥ ಮಾಡ್ಕೋಬೇಕಾಗಿತ್ತು. ಎಂಥ ಮಹಾನುಭಾವರು, ಅವರ ಅಳಿಯನಾಗಿದ್ದರೆ ನನ್ನ ಭಾಗ್ಯ ಅಂತ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ, ನಾನು ಮಾವನಾಗಿರೋ ನನ್ನ ಅವ್ರ ಪುಣ್ಯ ಅಂತ ತಿಳ್ಕೊಂಡೆ ಪಾಪ, ನಾನು ಅವ್ರಿಗೆ ಮಾವ ನನ್ನ ಪುಣ್ಯ ಅಂತ ತಿಳ್ಕೊಂಡು ಏನೇನೋ ಬೈತಾನೆ, ಬಾಯಿ ಬಂದಾಗ ಬೈತಾನೆ, ಫಲಿತಾಂಶ ವಿಚಿತ್ರವಾದ ದುಃಖಕ್ಕೆ ಒಳಗಾಗ್ತಾನೆ, ತಲೆ ಕಳ್ಕೊಂಡು ಮೇಕೆ ತಲೆ ಬರುತ್ತೆ ಆತನಿಗೆ, ಕೊನೆಗೆ ಪಶ್ಚಾತ್ತಾಪ ಬರುತ್ತೆ, ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಆಗ ರುದ್ರದೇವರನ್ನ ಅಳಿಯ ಅಂತ ಕರೆಯೋದಿಲ್ಲ, ಸ್ವಾಮಿ ನಿಮ್ಮಿಂದ ನಾನು ಬದುಕಿನಿಂದ ಸ್ತೋತ್ರವನ್ನು ಮಾಡ್ತಾನೆ, ಯಜ್ಞ ಪೂರೈಸುತ್ತೆ, ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ತೃತೀಯ ಚತುಸ್ಕಂಧ ಭಾಗವತ ದೇವರ ಬಗ್ಗೆ ಹೇಳೋದಲ್ಲ, ದೇವರು ಪ್ರತ್ಯಕ್ಷನಾದ ಕಥೆ ಹೇಳ್ತಾನೆ, ಭಗವಂತ ದರ್ಶನ ಕೊಡ್ತಾನೆ, ಆಗ ಬಹಳ ಕೃತಾರ್ಥರಾಗ್ತಾರೆ. ಆಗ ಭಗವಂತ ಹೇಳ್ತಾನೆ, ಹಾಗೆಲ್ಲ ತಪ್ಪು ಮಾಡಬಾರದು ದಕ್ಷ ಪ್ರಜಾಪತಿ, ಈ ಮಾಡಿ ರುದ್ರದೇವರ ದ್ರೋಹ ಮಾಡಿದೆಯಲ್ಲ ಅದರ ಫಲ ಇದೆಲ್ಲ ಕೂಡ, ತಪ್ಪನ್ನು ಮಾಡಬೇಡ ಅಂತ ಹೇಳ್ತಾನೆ. ಈ ಕಥೆಗೂ ಆ ಕಥೆಗೂ ನೇರ ಸಂಬಂಧ ಅಂತ ಹೇಳಿದ್ನಲ್ಲ, ಸರಿಯಾದ ಸಂಬಂಧ ಇದೆ. ಇನ್ನು ನಾಳೆ ದಿವಸ ಪಂಚಮ ಸ್ಕಂಧ ಮತ್ತು ಷಷ್ಠ ಸ್ಕಂಧದ್ದು ಒಂದು ಅನೌನ್ಸ್ಮೆಂಟ್ ಇದೆ. ಹರಿಕಥಾಮೃತಸಾರ ಹೇಗೆ ಪ್ರಸಿದ್ಧವಾಗಿದೆಯೋ, ಹರಿಭಕ್ತಿ ಸಾರ ಅಂತ ಒಂದು ಕೃತಿ ಇದೆ ಕನಕದಾಸರು, ಬಹಳ ಅಪೂರ್ವವಾದ ಗ್ರಂಥ, 112 ಪದ್ಯಗಳಲ್ಲಿ ಬಹಳ ಅಪೂರ್ವವಾಗಿ ದೇವ್ರ ಮಹಿಮೆಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ದೃಷ್ಟಿಯಿಂದ ಹರಿಕಥಾಮೃತ ಸಾರಕ್ಕೆ ಸ್ಫೂರ್ತಿ ಕೊಟ್ಟ ಗ್ರಂಥನೂ ಹರಿಭಕ್ತಿ ಸಾರ ಅಂತ ಕರೆಯುವ ಹೆಸರಿನಲ್ಲೂ ಸ್ಫೂರ್ತಿ ಇದೆ. ಹರಿಭಕ್ತಿ ಸಾರ ಹರಿಕಥಾಮೃತ ಸಾರ ಎಲ್ಲ ಸಾಮ್ಯ ಇದೆ. ಅಂಥ ಕನಕದಾಸರ ಹರಿಭಕ್ತಿ ಸಾರವನ್ನು ನಮ್ಮ ವ್ಯಾಸಮತ ಸಂಶೋಧನಾ ಪ್ರತಿಷ್ಠಾನದಿಂದ ಪೂರ್ತಿಯಾಗಿ ಅದು ಹಾಡಿದ್ದನ್ನು ಒಬ್ಬ ನಮ್ಮ ಸ್ಟೂಡೆಂಟ್ ಕೈಯಲ್ಲಿ ಹಾಡಿಸಿಬಿಟ್ಟು ಶ್ರೀ ರಮ್ಯಾ ಪ್ರವೀಣ್ ಅಂತ ಹೇಳಿ ಪೂರ್ತಿ ಹಾಡಿಸಿದೆ. ಮೊದಲೊಂದು ಉಪನ್ಯಾಸ ಇದೆ ಹರಿಭಕ್ತಿ ಸಾರದ ಮೇಲೆ, ಆಮೇಲೆ ಕನಕ ಹರಿಭಕ್ತಿ ಸಾರ ಪೂರ್ತಿ ಇದೆ. ಬತಿಗೆ ಜೊತೆಗೆ ಅದು ರಾಗತಾಳಕ್ಕೆ ಗಮನ ಕೊಟ್ಟಿಲ್ಲ, ಪ್ರತಿಪದ ಅರ್ಥ ಆಗಬೇಕು, ಭಕ್ತಿಯಿಂದ ಹೇಳಬೇಕು ಅಂತ ಹೇಳಿಸಿರೋದಾದ್ರಿಂದ ಅದು ಸರಿಯಾಗಿ ಕೇಳಿದರೆ ಹರಿಭಕ್ತಿ ಸಾರ ಅರ್ಥ ಆಗ್ತದೆ. ಕೊನೆಗೆ ಜಂಗದಾಸರಿಗೆ ಕೀರ್ತನೆಗಳು ಕೂಡ ಇದೆ, ಆ ಸೀಡಿ ಸಿಗ್ತಾ ಇದೆ, ಬೇಕಾದವರು ತೊಗೊಳ್ಬಹುದು. ಅದರ ಬೆಲೆ 30 ರೂಪಾಯಿ, 25 ರೂಪಾಯಿ ಕೂಡ ವ್ಯವಸ್ಥೆ ಮಾಡಿದೆ, ಅಲ್ಲಿ ಹೊರಗೆ ಸಿಗುತ್ತೆ, ಬೇಕಾದವರು ಅದನ್ನು ಉಪಯೋಗ ಮಾಡಿಕೊಳ್ಬಹುದು. ಅದು ಇದು MP3 CD ಆದ್ದರಿಂದ ಒಂದೇ CD ಒಳಗೆ ಅಷ್ಟೊತ್ತು ಸಿಗುತ್ತೆ. ಅದು ಹೊರಗಡೆ ಸಿಗುತ್ತೆ, ಬೇಕಾದವರು ತವಸ್ಸು ತಗೊಳ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ನಿಯತಾಂ ಕಮಲಾಗ್ರಹ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ.